ಕೃತಯುಗದಲ್ಲಿ ಎಲ್ಲ ಸಾಚ, ಇಲ್ಲಿ ಎಲ್ಲ ಮೋಸ ಅನ್ನೋ ರೀತಿಯಲ್ಲಿ ಇದಿರೋದು. ಆದರೆ ಕಲಿಯುಗದ ದೊಡ್ಡ ವೈಶಿಷ್ಟ್ಯ ಅಂದರೆ ಸಾಧನೆಗೆ ಸ್ವಲ್ಪ ಕಾಲ ಇರೋದು. ಕಲಿಯುಗದಲ್ಲಿ ಸಾಧನೆಗೆ ಸ್ವಲ್ಪ ಕಾಲ, ಆದರೆ ಅದರ ಫಲ ಮಾತ್ರ ಭಾರಿ ಜಾಸ್ತಿ. ಕೃತಯುಗದಲ್ಲಿ ಒಂದು ವರ್ಷ ಮಾಡಿದರೆ ಎಷ್ಟು ಸಾಧನೆ ಆಗ್ತದೋ, ಕಲಿಯುಗದಲ್ಲಿ ಒಂದು ದಿವಸಕ್ಕೆ ಕಷ್ಟ ಆಗ್ತದೆ, ಒಂದು ದಿವಸಕ್ಕೆ ಅಷ್ಟು ಸಾಧನೆ ಮಾಡಬಹುದು ಅಂತ. ಕೃತಯುಗ ಕಲಿಯುಗ ದೊಡ್ಡ ವ್ಯತ್ಯಾಸ ಇದೆ. ಅದಕ್ಕೆ ಇದು ಕಾಲ ಪ್ರಶಂಸ. ಮಹಾಭಾರತ ನಡೆದಿದ್ದು ಕೃತಯುಗದಲ್ಲ, ತ್ರೇತಾಯುಗದಲ್ಲ, ದ್ವಾಪರಯುಗದ ಕೊನೆಗೆ ನಡೆದಿತ್ತು. ಪಾಂಡವರಿದ್ದು ರಾಜ್ಯಭಾರ ಮಾಡಿದ್ದು ಕಲಿಯುಗದ ಪ್ರಾರಂಭದೊಳಗೆ. 36 ವರ್ಷಗಳ ಕಾಲ ಪಾಂಡವರ ಯುಗ. ಯುಗ ಹೇಗಿತ್ತು ಅಂದ್ರೆ ಆಚಾರ್ಯ ಹೇಳ್ತಾರೆ, ಕೃತಾದಪಿ ಪರಂ ಚಕ್ರಿ, ಕೃತಯುಗಕ್ಕಿಂತ ಭಾರಿ ಶ್ರೇಷ್ಠ ಇತ್ತು ಅಂತ ಹೇಳ್ತಾರೆ. ಕೃತಯುಗ ಕೃತಯಾಗೋದು ದೊಡ್ಡದಲ್ಲ, ಕಲಿಯುಗ ಕೃತಯುಗಾಗೋದು ಭಾರಿ ದೊಡ್ಡದು. ಯಾಕಂದ್ರೆ ಎಲ್ಲ ಅಗೇನೆಸ್ಟ್ ವಾತಾವರಣ. ಅದರಲ್ಲಿ ಕೃತಯುಗದ ವಾತಾವರಣ ತಂದಿದ್ದು ಕೃಷ್ಣ ಭೀಮರ ವೈಶಿಷ್ಟ್ಯ. ಕೃಷ್ಣ ಹರಿ ಭೀಮಸೇನ ದೇವರು ಶ್ರೀಮದ್ ಆಚಾರ್ಯ ಹರಿವಾಯುಗಳಿಂದ ಅಂತ ಅದ್ಭುತವಾದ ಕಾರ್ಯ ನಡೀತು. ಇದು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಕಾಲದಲ್ಲಿ ನಾವಿರೋದು, ಒಳ್ಳೆ ದೇಹ, ಒಳ್ಳೆ ಕಾಲ. ನಾವು 800 ವರ್ಷಗಳ ಹಿಂದೆ ಇದ್ರೆ ಮನುಷ್ಯ ಜನ್ಮನೂ ಇರ್ತಿತ್ತು, ಬ್ರಾಹ್ಮಣ ದೇಹನೂ ಇರ್ತಿತ್ತು, ಆದರೆ ವೈಷ್ಣವ ದೇಹ ಇರ್ತಿರ್ಲಿಲ್ಲ. ಅವಾಗಿನ್ನೂ ವೈಷ್ಣವ ದೀಕ್ಷ ಕಾಲನೇ ಬಂದಿರಲಿಲ್ಲ, ಅದರಿಂದ ವೈಷ್ಣವ ದೇಹ ಮಿಸ್ ಆಗ್ತಿತ್ತು. 800 ವರ್ಷಗಳ ಹಿಂದೆ ನಾವು ಹುಟ್ಟಿದ್ದಿದ್ರೆ ಆ ದೇಹ ಅವಕಾಶ ಇರ್ತಿರ್ಲಿಲ್ಲ. ಈಗ ವೈಷ್ಣವ ದೇಹ ಇರ್ತಕ್ಕಂಥ ಅವಕಾಶ ಇರೋದು ಈಗ ನಮಗೆ, ಆಚಾರ ಅವತಾರ ಮಾಡಿದ ಮೇಲೆ ಬಂತು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಒಂದು ದೊಡ್ಡ ಪರ್ವಕಾಲ ಇದೆ. ಇದನ್ನು ಪೂರ್ತಿ ಸಾಧನೆ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸಿಬಿಟ್ರೆ ಅದು ಕಾಲ ಪ್ರಶಂಸ. ಇನ್ನು ದೇಶ ಪ್ರಶಂಸ. ದೇಶದ ವರ್ಣನೆ ಮಾಡ್ತಾರೆ ಸುಮಧ್ವ ವಿಜಯದಲ್ಲಿ. ಸದ್ವೀಪ ವಾರಿಣಿಸಿ ಸಪ್ತಕ ಭೂತ ಸಾತ್ರ ಮಧ್ಯೇಪಿ ಕರ್ಮಭುವಿ ಭಾರತ ನಾಮಖಂಡೇ. ಇದ್ರ ಕರ್ಮಭೂಮಿ ಭಾರತ ನಾಮಖಂಡೆ, ಕರ್ಮಭೂಮಿ ಇದು. ಇಲ್ಲಿ ಏನ್ ಮಾಡ್ತಾರ ಕೌಂಟ್ ಆಗ್ತದೆ. ಎಕ್ಸಾಮ್ ಹಾಲ್ ಕೂತ್ಕೊಂಡು ಬರೀತಾನೆ ಕೌಂಟ್, ಹೊರಗೆ ಬರೋದ್ರೆ ಕೌಂಟ್ ಆಗೋದಿಲ್ಲ, ಹೊರಗೆ ಬರೋಕ್ಕೆ ಅವಕಾಶನೂ ಕೊಡೋದಿಲ್ಲ, ಬರೋದ್ರೆ ಕೌಂಟ್ ಆಗೋದೇ ಇಲ್ಲ. ಅಲ್ಲಿ ಕೂತ್ಕೊಂಡು ಒಳಗೆ ಕೂತ್ಕೊಂಡು ಬರಿಬೇಕು, ಅದು ಇದ್ದ ಜಾಗದಲ್ಲೇ ಬರಿಬೇಕು. ಆಗ ಅದು ಸಾಧನೆ. ಇವತ್ತು ಎಕ್ಸಾಮ್ ಸೆಂಟರ್ ಅಂತ ಕರೀತೇವೆ. ಇದು ಸಾಧನೆಯ ಸೆಂಟರ್ ಅಂದ್ರೆ ಭರತಖಂಡ. ಇಲ್ಲಿ ಸಾಧನೆ ಮಾಡಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ನರಜನ್ಮ ಬಂದಾಗ ದೇಹ ಪ್ರಶಂಸೆ. ಅದು ನಾಲಿಗೆ ಇರುವಾಗ ಇತ್ಯಾದಿ ಎಲ್ಲ ಇಂದ್ರಿಯಗಳ ಸರಿಯಾಗಿರೋದು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ, ಮಣ್ಣು ಮುಕ್ಕಿ ಮರುಳಾಗುವರೆ, ಎಲ್ಲ ಇದ್ದ ಕಾಲದಲ್ಲಿ ಏನು ಸಾಧನೆ ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೇನೆ ಪರಮಾತ್ಮ ಎಲ್ಲ ಯುಗಗಳ ಮಹಿಮೆ ಹೇಳ್ತಾ, ನಮ್ಮ ಯುಗದ ಮಹಿಮೆ ಗೊತ್ತಾಗಬೇಕಾದ್ರೆ ಇದರ ದೋಷನೂ ಗೊತ್ತಾಗಬೇಕು, ಇದರ ಗುಣನೂ ಗೊತ್ತಾಗಬೇಕು. ಹೇಳ್ತಾರೆ ಭಾಗವತ ಪುರಾಣದಲ್ಲಿ ದೋಷ ನಿಧಿ ಅಂತ ಕರೀತಾರೆ. ಕಲಿಯುಗ ಅಂದ್ರೆ ದೋಷ ನಿಧಿ, ಫುಲ್ ಆಫ್ ಡಿಫೆಕ್ಟ್ಸ್. ಆದ್ರೆ ಒಂದು ಕಲಿಯರೇಕೋ ಮಹಾನ್ ಗುಣ, ಒಂದ್ ಭಾರಿ ದೊಡ್ಡ ಗುಣ ಇದೆ ಅಂತ ಹೇಳ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇದೆಲ್ಲ ತಿಳಿಬೇಕು. ಅದಕ್ಕೆ ಕಾಲದಲ್ಲಿ ಎಲ್ಲಿದ್ದೇವೆ ನೋಡ್ಬೇಕು ನಾವೀಗ. ಕಾಲದಲ್ಲಿ ಎಲ್ಲಿದ್ದೇವೆ, ಒಟ್ಟು ಕಾಲದೊಳಗೆ ನಾವೆಲ್ಲ ಲೆಕ್ಕ ಹಾಕ್ತಿದ್ದೇವೆ. 2013 ಹೀಗೆಲ್ಲ ಲೆಕ್ಕ ಹಾಕ್ತಿದ್ದೇವೆ. ಜಗತ್ ಸೃಷ್ಟಿಯಾಗಿ 2013 ವರ್ಷ ಆಗಿಲ್ಲ. ಇದು ನಮ್ಮ ಈ ಲೆಕ್ಕದಲ್ಲಿ 2013 ವರ್ಷ ಅಷ್ಟೇ ವರ್ಷ. ಜಗತ್ ಎಷ್ಟು ಪ್ರಾಚೀನ ಅಂತ ಸೈನ್ಸ್ ಕೇಳಿದ್ರೆ ಹೇಳ್ತದೆ. ಸೈನ್ಸಿನ ಲೆಕ್ಕದಲ್ಲಿ ಎಷ್ಟು ಕೋಟಿ ಕೋಟಿ ವರ್ಷ ಆಗಿದೆ ಲೆಕ್ಕನೇ ಇಲ್ಲ. ಅಂತ ಇದರಲ್ಲಿ ನಾವು ಎಲ್ಲಿದ್ದೇವೆ ಎಂಬುದನ್ನು ವರ್ಣನೆ ಮಾಡಿ ಹೇಳ್ತಾರೆ. ಇವತ್ತೆಲ್ಲ ನಾವು ಯೋಚನೆ ಮಾಡ್ತೇವೆ. ಒಂದು 24 ತಾಸಿಗೆ ಒಂದು ದಿವಸ ಆಗ್ತದೆ ನಮಗೆ ಗೊತ್ತು. 12 ತಾಸಿಗೆ ಒಂದು ಹಗಲು, 12 ತಾಸಿಗೆ ರಾತ್ರಿ ಆವರೇಜ್ ಅದು ಚೇಂಜ್ ಆಗ್ತಿರ್ತದೆ. 13 ತಾಸಿನವರೆಗೂ ಹೋಗ್ತದೆ ಹಗಲು, 11 ತಾಸಿಗೆ ಹಿಡಿತದೆ ರಾತ್ರಿನೂ, ಹಾಗೆ ಹೆಚ್ಚು ಕಡಿಮೆ ಆಗ್ತದೆ. ಸರಾಸರಿ ಲೆಕ್ಕದಲ್ಲಿ 12 ತಾಸು ಹಗಲು, 12 ತಾಸು ರಾತ್ರಿ. ಇನ್ನು ನಾವು ಹೋದ್ರೆ ಸೆಕೆಂಡ್ ಲೆಕ್ಕ ಹಾಕ್ತೇವೆ. ಸೆಕೆಂಡು 60 ಸೆಕೆಂಡ್ಗೆ ಒಂದು ನಿಮಿಷ, 60 ನಿಮಿಷಕ್ಕೆ ಒಂದು ಗಂಟೆ, ಹೀಗೆಲ್ಲ ಲೆಕ್ಕ ಹಾಕ್ತೇವೆ. ಶಾಸ್ತ್ರದಲ್ಲಿ ಹಾಗಲ್ಲ. ಈ ಗಡಿಗೆ ಪಡಗಳ ಲೆಕ್ಕದಲ್ಲಿ ಹೇಳ್ತಾರೆ. ಗಡಿಗೆ ಪಡಗಳು ನಮಗೆ ಗಡಿಗೆ 30 ಗಡಿಗೆ ಹಗಲು, 30 ಗಡಿಗೆ ರಾತ್ರಿ, 60 ಗಡಿಗೆ ಒಂದು ದಿವಸ, ಅಥವಾ 15 ಮುಹೂರ್ತಕ್ಕೆ ಒಂದು ದಿವಸ, 2 ಗಡಿಗೆ ಒಂದು ಮುಹೂರ್ತ. ಆದ್ದರಿಂದ ಮುಹೂರ್ತ ಲೆಕ್ಕದಲ್ಲಿ ಬೇಕಾದ್ರೆ ಹೇಳ್ಬಹುದು, ಗಡಿಗೆ ಲೆಕ್ಕದಲ್ಲಿ ಬೇಕಾದ್ರು ಹೇಳ್ಬಹುದು. 15 ಗಡಿಗೆ ಹಗಲು, 15 ಮುಹೂರ್ತ, 15 ರಾತ್ರಿ. ಇದರಲ್ಲಿ ನಾವು ಹಗಲು ರಾತ್ರಿ ಕಲ್ಪನೆ ಇದೆ, ಹಗಲು ರಾತ್ರಿ. ಆಮೇಲೆ ಪಕ್ಷ, ಹಗಲು ರಾತ್ರಿ ಎರಡು ಸೇರಿ ಒಂದು ದಿವಸ ಆದರೆ 2 ವಾರ ಸೇರಿ ಒಂದು ಪಕ್ಷ ಆಗ್ತದೆ. 2 ವಾರ ಸೇರಿ ಒಂದು ಪಕ್ಷ, 2 ಪಕ್ಷಗಳು ಸೇರಿದರೆ 1 ಮಾಸ, 2 ಮಾಸಗಳು ಸೇರಿದರೆ 1 ಋತು, 3 ಋತುಗಳು ಸೇರಿದರೆ 1 ಅಯನ, 2 ಅಯನವಾದಾಗ ಅದು 1 ವರ್ಷ. ಇದು ಕಾಲದ ಲೆಕ್ಕ ಇದೆ. ನೀವು ಗಮನಿಸಿರ್ತೀರಿ, 2 ವಾರ 1 ಪಕ್ಷ, 2 ಪಕ್ಷ 1 ಮಾಸ, ಇದರ ಎರಡೆರಡನ್ನು ಹೇಳ್ತಾ ಹೋಗ್ತಾರೆ. ಅದು ಕಾಲವನ್ನ ಗರುಡ ಅಭಿಮಾನಿ ದೇವತೆ, ಅದಕ್ಕೆ ಕಾಲ ಪಕ್ಷಿ ಅಂತ ಹೆಸರಿರ್ತಾರೆ. ಜೀವ ಒಂದು ಪಕ್ಷಿ, ಕಾಲ ಒಂದು ಪಕ್ಷಿ. ಕಾಲಕ್ಕೆ 2 ರೆಕ್ಕೆಗಳು, ಹಗಲು 1 ರೆಕ್ಕೆ, ರಾತ್ರಿ 1 ರೆಕ್ಕೆ. ಮಹಾಭಾರತ ಆರಂಭದಲ್ಲೇನೆ ಆಸ್ತಿಕ ಬರೋದ್ರೆಲ್ಲ ಕಥೆ ಹೇಳ್ತಾ ಹೋಗ್ತಾರೆ. ಗರುಡ ಇದಕ್ಕೆ ಅಭಿಮಾನಿ ದೇವತೆ. ಆದ್ದರಿಂದ ನಾವು ಗರುಡೋತ್ಸವ ಅಂತ ಮಾಡ್ತಾರೆ. ತಿರುಪತಿ ಎಲ್ಲ ಕಡೆ ಇರ್ತವೆ, ದೇವರ ಉತ್ಸವ ಗರುಡೋತ್ಸವ ಒಂದು. ಗರುಡನ ದೇವರನ್ನು ಕೂಡಿಸಿ ಭಾರಿ ವೈಭವದಿಂದ ಆರಾಧನೆ ಮಾಡ್ತಾರೆ. ಯಾತಕ್ಕೆ ಜನ ಗೊತ್ತಿರೋದಿಲ್ಲ, ಗರುಡ ಅಂದ್ರೆ ಕಾಲದ ನಿಯಾಮಕ, ಅದರ ಮೇಲೆ ಪರಮಾತ್ಮ ಇದ್ದಾನೆ ಅಂದ್ರೆ ಕಾಲದ ಎಫೆಕ್ಟ್ ಪರಮಾತ್ಮರಿಗೆ ಇಲ್ಲ ಅಂತ. ಕಾಲದ ಮೇಲೆ ಪರಮಾತ್ಮ ಇದ್ದಾರೆ, ಕಾಲಾಂತರ್ಗತ ಕಾಲ ನಿಯಾಮಕ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ಅದ್ರ ಮೇಲಿರೋರು ಅಂದ್ರೆ ಶ್ರೇಷ್ಠ, ಅದರ ಎಫೆಕ್ಟ್ ಇಲ್ಲದೆ ಇರೋರು ಅಂತ ಅರ್ಥ. ಪ್ಲೇನ್ ಮೇಲೆ ಹೋಗುತ್ತೆ ಅಂದ್ರೆ ರೋಡ್ ಟ್ರಾಫಿಕ್ ಎಫೆಕ್ಟ್ ಅದಕ್ಕಾಗೋ ಚಾನ್ಸೇ ಇಲ್ಲ, ಮೇಲೆ ಹೋಗ್ತಾ ಇದೆ. ಅದೇ ರೀತಿ ಗರುಡನ ಮೇಲೆ ಪರಮಾತ್ಮ ಇದ್ದಾನೆ ಅಂದ್ರೆ ಆ ಅರ್ಥ. ಗರುಡ ಛಂದೋಭಿಮಾನಿ ದೇವತೆ, ವೇದಾಭಿಮಾನಿ ಗರುಡ. ಅರಡನ ಮೇಲಿದ್ದಾನೆ ಅಂದ್ರೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅದ್ರ ಮೇಲೆ ಕೂತಿದ್ದಾನೆ ವೇದ ಪ್ರತಿಪಾದ್ಯ. ಆದ್ರೆ ಪೂರ್ತಿ ತಿಳಿಯೋದಿಲ್ಲ, ಮೇಲಿದ್ದಾನೆ ಆದ್ರಿಂದ ಪೂರ್ತಿ ತಿಳಿಯೋದಿಲ್ಲ. ಟಚ್ ಇದೆ, ವೇದ ಸಂಬಂಧಪಟ್ಟಿದ್ದಾನೆ. ಪೂರ್ತಿ ವೇದ ದೇವರನ್ನ ಹೇಳುದು, ಪೂರ್ತಿ ಮಾತ್ರ ಹೇಳೋದಕ್ಕಾಗೋದೇ ಇಲ್ಲ. ಈಗ ಗರುಡ ಛಂದೋಭಿಮಾನಿ ಮತ್ತು ಕಾಲಾಭಿಮಾನಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಎರಡೆರಡು ನೋಡ್ತಾ ಹೋದೆ. ಒಂದು ವರ್ಷ ಆಯ್ತು, ಒಂದು ವರ್ಷ ಲೆಕ್ಕ ಬಂತು ನಮಗೆ. ಮನುಷ್ಯರ ಆಯುಷ್ಯ 100 ವರ್ಷ ಅಂತ ಸರಾಸರಿ ಲೆಕ್ಕದಲ್ಲಿ, 100 ವರ್ಷ ಸರಾಸರಿ ಲೆಕ್ಕ. ಎಲ್ಲ ಯುಗಕ್ಕೂ ಪೂರ್ಣಾಯುಷ್ಯ ಅಂತ ಹೆಸರು, ಸರಾಸರಿ ಲೆಕ್ಕ. ಪೂರ್ಣಾಯುಷ್ಯ ಅಂತ 100 ವರ್ಷ ಅಂತ ಹೆಸರು. ಆದ್ರೆ ಪ್ರತಿಯೊಬ್ಬರಿಗೂ 100 ವರ್ಷ ಅಲ್ಲ, ಯೂನಿಟ್ ಅಷ್ಟೇ 100 ವರ್ಷ. ಮಾರ್ಕ್ಸ್ ಎಲ್ಲ ಎಷ್ಟೇ ಇದ್ರು ಪರ್ಸೆಂಟೇಜ್ ಕೇಳ್ತಾರಲ್ಲ ಹಾಗೆ, ಅವನು 1500 ಬರೆದಿದ್ರು ಪರ್ಸೆಂಟೇಜ್ ಎಷ್ಟು ಅಂತ ಹ್ಯಾಕ್ ಹೇಳ್ತಾರೋ. 100 ವರ್ಷ ಒಂದು ಪೂರ್ಣದ ಲೆಕ್ಕ. ಒಂದು ಇವತ್ತು 1 ವರ್ಷ ಲೆಕ್ಕದಲ್ಲಿ 432,000 ವರ್ಷ ಆಗಬೇಕು ಅಲ್ಲಿಗೆ ಕಲಿಯುಗ ಮುಗಿತಕ್ಕ. 432,000 ವರ್ಷ ಈಗ ಆಗಿರೋದು, 5113 ವರ್ಷ ಅಷ್ಟೇ. ಅದು ಕಲಿಯುಗದ ಇನ್ನು ಜಸ್ಟ್ ಬೆಳಗಿದ್ದಾಗ, ಬೆಳಗಿನ ಏನು ಡಾನ್ ಅಂತೀವಲ್ಲ, ಡಾನ್ ಆಫ್ ಕಲಿಯುಗ. ಡಾನ್ ಆಫ್ ಕಲಿಯುಗದಲ್ಲಿ 44 ಡಿಗ್ರಿ ಇದ್ರೆ ಮಧ್ಯಾಹ್ನ ಕೆಟ್ಟೊತ್ತು ಹೋಗೋ ಲೆಕ್ಕ ಇಟ್ಕೋಬಹುದು. ಕಲಿಯುಗದ ಆರಂಭದಲ್ಲೇ ಎಷ್ಟು ಭಯಾನಕವಾದಂತಹ ಅನ್ಯಾಯ ಇತ್ಯಾದಿ ನಡೆದ ಕೊನೆ ಆಗಿರ್ಬೋದು. ಇದು ಕಲಿಯುಗದ ಒಂದು ಚಿತ್ರ. ಅದಕ್ಕೇನೆ ಕಲಿಯುಗದ ನಮ್ಮ ಲೆಕ್ಕನ ಸರಿ ಅಂತ ಹೇಳೋದಕ್ಕೆ ಬೇರೆ ಯಾವುದೋ ಒಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಮುಗಿದೋಯ್ತು. ಜನ ಗಲಾಟೆ ಬಿಡಿ, ಓ ಪ್ರಳಯ ಆಗ್ತದೆ ಪ್ರಳಯ ಆಗ್ತದೆ ಅಂತೇಳಿ. ಆ ಕ್ಯಾಲೆಂಡರ್ ಮುಗಿತು, ಪ್ರಳಯ ಆಗ್ತದೆ ಅಂತ ಹೇಳ್ಕೊಂಡ್ರು. ಕ್ಯಾಲೆಂಡರ್ ಮುಗಿತದೆ ಅಂದ್ರೆ ಆ ಕ್ಯಾಲೆಂಡರ್ ಮುಗಿತದೆ ಅಂತ ಅಷ್ಟೇ ಅರ್ಥ ಹೊರತು ಜಗತ್ ಮುಗಿತದೆ ಅಂತ ಅರ್ಥ ಅಲ್ಲ. ಅವ್ರಿಗೆ ಗೊತ್ತಾಗಿದ್ದಷ್ಟೇ, ಮುಂದೆ ಗೊತ್ತಾಗ್ಲಿಲ್ಲ ಅವರಿಗೆ. ಇವರೇನ್ ತಿಳ್ಕೊಂಡ್ರು, ಅವ್ರದೇ ಫೈನಲ್ ಅಂತ ತಿಳ್ಕೊಂಡು ಪ್ರಳಯ ಆಗ್ತದೆ ಅಂತ ತಿಳ್ಕೊಂಡ್ರು. ಆಗ್ಲೇ ಇಲ್ಲ ಅಂತ ಗೊತ್ತಾಗಿದೆ. ನಮ್ಮ ಭಾಗವತ ಕರೆಕ್ಟು, ಮಹಾಭಾರತ ಕರೆಕ್ಟ್ ಹೊರತು ಅವ್ರದೆಲ್ಲ ಸುಳ್ಳಾಗೋಯ್ತು. ಎಷ್ಟು ಪ್ರಚಾರ ಸಿಕ್ಕಿದ್ದ ಅವರಿಗೆ, ಬರೀ ಸುಳ್ಳು ಪ್ರಚಾರ. ವರ್ಷಗಟ್ಟಲೆ ಓಡಾಡ್ತಿದ್ರು, ಸಿನಿಮಾ ನಾಟಕ ಎಲ್ಲ ಬಂದೋಯ್ತು ಅದ್ರ ಮೇಲೆ. ಕೊನೆಗೆಲ್ಲ ನಾಟಕ ಆಯ್ತು, ಬರೀ ಯಾವುದು ಇದಾಗ್ಲಿ, ರಿಯಲ್ ಆಗ್ಲೇ ಇಲ್ಲ, ಎಲ್ಲ ಸುಳ್ಳು. ನಮ್ಮ ಭಾಗವತ ಭಾರತ ಹೇಳಿದ್ ಮಾತ್ರ ಸತ್ಯ ಹೊರತು ಅದೆಂದು ನಡೀಲೇ ಇಲ್ಲ. ಆ ಲೆಕ್ಕದಲ್ಲಿ 432,000 ವರ್ಷ ಆಗಬೇಕು. ಇದರ 2ರಷ್ಟು ತ್ರೇತಾಯುಗ, ಕಲಿಯುಗದ 2ರಷ್ಟು ತ್ರೇತಾಯುಗ, ಕಲಿಯುಗದ 3ರಷ್ಟು ತ್ರೇತಾಯುಗ, ಕಲಿಯುಗದ 2ರಷ್ಟು ದ್ವಾಪರಯುಗ, 3ರಷ್ಟು ತ್ರೇತಾಯುಗ, 4ರಷ್ಟು ಕೃತಯುಗ. ಆಗ ನಮಗೆ ಅರ್ಥ ಆಗ್ತದೆ, ಅವು ಒಟ್ಟು ಸೇರಿಸಿದ್ರೆ ಎಷ್ಟಾಗ್ತದೆ ಅಂದ್ರೆ 43,20,000 ವರ್ಷ. 43,20,000 ವರ್ಷ ಆದ್ರೆ ಒಂದು ಮಹಾಯುಗ ಅಂತ ಅದಕ್ಕೆ ಹೆಸರು. ಯುಗ ಮಹಾಯುಗ, ಆ ಮಹಾಯುಗಗಳು 71 ಆಗಬೇಕು. 71 ಮಹಾಯುಗಗಳಾದ್ರೆ ಆಗ ಒಬ್ಬ ಮನು ಚೇಂಜ್ ಆಗ್ತಾರೆ. ಇವಾಗ ಸರ್ಕಾರ 5 ವರ್ಷಕ್ಕೊಮ್ಮೆ ಸರ್ಕಾರ ಚೇಂಜ್ ಆಗ್ತದೆ ಅಂತ ಹೇಳ್ತಾರಲ್ಲ, ಭಗವಂತನ ಸರ್ಕಾರದಲ್ಲಿ ಒಬ್ಬ ಮನು ಚೇಂಜ್ ಆಗಬೇಕಾದ್ರೆ 43,20,000 ವರ್ಷ ಇಂಟು 71 ಆಗ ಒಬ್ಬ ಮನು ಚೇಂಜ್ ಆಗ್ತಾನಷ್ಟೇ. ಈಗ ಈ ಪ್ರಕೃತ ಈ ಕಲ್ಪದೊಳಗೆ 7ನೇ ಬನ್ವಂತರದಲ್ಲಿ ನಾವಿದ್ದೇವೆ. 7ನೇ ಬನ್ವಂತರದಲ್ಲಿ ಸ್ವಯಂಭೂ ಬನ್ವಂತರ ನಮ್ಮ ಫಸ್ಟ್, ಅದು ವಯೋಸ್ವ ಬನ್ವಂತರ 7ನೇ ಬನ್ವಂತರ, ಅದರಲ್ಲಿ ನಾವಿರೋದು. 7ನೇ ಬನ್ವಂತರದಲ್ಲಿ ವೈವಸ್ವತ ಅಂದ್ರೆ ಯಾರು ಗೊತ್ತಾ? ವಿವಸ್ವ ಅಂದ್ರೆ ಸೂರ್ಯ, ಸೂರ್ಯನ ಮಗ ವೈವಸ್ವತ, ಆತನ ಮನ್ವಂತರದಲ್ಲಿ ನಾವಿದ್ದೇವೆ. ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರದೇವರು, ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರದೇವರು, ಒಬ್ಬ ಮನು. ಈ ಲೆಕ್ಕದಲ್ಲಿ ಒಂದು ಮನ್ವಂತರ ಮುಗಿದ್ರೆ ಮನ್ವಂತರ ಪ್ರಳಯ ಅಂತ ಕರೀತಾರೆ. ಮನ್ವಂತರ ಮುಗಿದ್ರೆ ಮನ್ವಂತರ ಪ್ರಳಯ, ಆಗ ಮತ್ಸ್ಯಾವತಾರವಾಗಿದ್ದು ಮನ್ವಂತರ ಪ್ರಳಯ ಕಾಲಕ್ಕೆ. ಅದು 14 ಮನುಗಳು ಮುಗಿದ್ರೆ ಆಗ ಅದು ದಿನಕಲ್ಪ ಅಂತ ಹೇಳ್ತಾರೆ. ಬ್ರಹ್ಮದೇವರು ಒಂದು ಹಗಲಾಗ್ತದೆ. ಅಂದ್ರೆ 43,20,000 ಇಂಟು 71 ಇಂಟು 14 ಮನೇಲಿ ಮಾಡ್ಕೋಬೇಕನ್ನೆಲ್ಲ ನೋಡಿದ್ರೆ ಎಷ್ಟು. 8 ವರ್ಷಕ್ಕೆ ಬ್ರಹ್ಮದೇವರಿಗೆ ಒಂದು ಹಗಲಷ್ಟೇ. ಎಷ್ಟು ದೊಡ್ಡವರು ಬ್ರಹ್ಮದೇವರು ಗೊತ್ತಾಯ್ತಲ್ಲ ಈಗ, ಎಷ್ಟು ದೊಡ್ಡವರು ಬ್ರಹ್ಮದೇವರು ಅಂದ್ರೆ ನಮ್ಗೆ ಎಷ್ಟೆಷ್ಟು ಲೆಕ್ಕನೇ ಬರೋದಿಲ್ಲ, ಅಷ್ಟು ಮೇಲೆ ಹೋಗ್ಬಿಟ್ಟಿದ್ದಾರೆ ಬ್ರಹ್ಮದೇವರು. ಅದಕ್ಕೆ ದಿನಪ್ರಳಯ ಅಂತ. 14 ಮನ್ವಂತರ ಕಡದಾಗ ಬ್ರಹ್ಮದೇವರು ಹಗಲು ಮುಗಿತದಲ್ಲ, ಅದು ಮನ್ವಂತರ ಪ್ರಳಯ, ಇದು ದಿನಪ್ರಳಯ. ಈಗ ಮುಂದೆ ಆಗ್ತದಲ್ಲ ಕಲಿಯುಗ ಮುಗಿದಾಗ, ಇದು ಯಾವ ಪ್ರಳಯನೂ ಅಲ್ಲ, ಬರೀ ಯುಗ ಪ್ರಳಯ ಅಷ್ಟೇ. ಇದು ಮಹಾಯುಗದ ಪ್ರಳಯನೇ ಹೊರತು ಮನ್ವಂತರ ಪ್ರಳಯ ಕೂಡ ಅಲ್ಲ. ಬ್ರಹ್ಮದೇವರ ಪ್ರಳಯದಲ್ಲೋದು ಎಲ್ಲ ನಾಶ ಆಗೋದು. ಈಗ ಎಲ್ಲ ನಾಶ ಆಗೋ ಚಾನ್ಸ್ ಇಲ್ಲೇ ಇಲ್ಲ, ಗೊತ್ತಾಯ್ತಾ? 43,20,000 ವರ್ಷ ಪ್ರಳಯ ಆಗ್ತದೆ. ಎಂತ ಪ್ರಳಯ ಅಂದ್ರೆ ಎಲ್ಲರೂ ಸಾಯುವ ಪ್ರಳಯ ಅಲ್ಲ ಅದು. ಅದ್ಮೇಲೆ ಜನಕ್ಕೆ ಭಾರಿ ಖುಷಿ ಆಗ್ತದೆ, ಸದ್ಯ ಪ್ರಳಯ ಇಲ್ಲ ಅಂತೇಳಿ. ಸದ್ಯ ಪ್ರಳಯ ಇಲ್ಲ ಅಂದ್ರೆ ಸಾವಿಲ್ಲ ಅಂತ ಹೇಳಿಲ್ಲ. ಈ ಮಧ್ಯೆ ಪ್ರಳಯ ಬೇರೆ, ಡೆತ್ ಬೇರೆ. ಡೆತ್ ಅಂಬುದು ಇಂಡಿವಿಜುವಲ್, ಸಾವು ಅಂಬುದು ಮಾಸ್. ಅದು ಅದು ಮಾಸ್ ಅನಿಹಿಲೇಷನ್ ಆಗ್ಬೇಕಾದ್ರೆ ಎಷ್ಟು ದೂರ ಇದ್ದೇವೆ ನಾವು ಗೊತ್ತಾಗ್ತದೆ. ಅಂತ ವಯಸ್ವತ ಬನ್ನುವಂತರದಲ್ಲಿ ನಾವಿದ್ದೇವೆ. ಅದರಲ್ಲಿ ಕೃತಯುಗ, ತ್ರೇತಾಯುಗ ದ್ವಾಪರಯುಗ ನಾವಿಗೆ ಬಂದಿರೋದು ಯುಗಕ್ಕೆ ಬಂದಿದ್ದೆ ಬ್ರಹ್ಮದೇವರ ಅಂದ್ ಒಂದು ಹಗಲು ಅಷ್ಟೇ ಆದರೆ ಬ್ರಹ್ಮದೇವರು ಒಂದು ರಾತ್ರಿ ಅಂದ್ರೆ ಎರಡು ಸೇರಿ ಬ್ರಹ್ಮದೇವರು ಒಂದು ದಿವಸ ಬ್ರಹ್ಮದೇವರು ಒಂದು ದಿವಸಕ್ಕೆ 28 ಮನುಗಳು ರಾತ್ರಿ ವರ್ಕಿಂಗ್ ಅವರ್ಸ್ ಇಲ್ಲ ಆದ್ರಿಂದ 14 ಮನುಗಳು ಅಷ್ಟೇ 14 ಮನುಗಳು ರಾತ್ರಿ ಏನೂ ಇಲ್ಲ ಅದು ಮನ್ವಂತರ ಪಡೆಯದ ವಿಶ್ರಾಂತಿ ಮತ್ತೆ ಇದು ಇಂಥವು 360 ಒಂದು ಅವರಿಗೆ ವರ್ಷ ಬ್ರಹ್ಮದೇವರಿಗೆ 360 ವರ್ಷ ಅಂಥವು 100 ಆದರೆ ಅವರಿಗೆ ಬ್ರಹ್ಮದೇವರ ಆಯುಷ್ಯ ಮುಗೀತು ಅದು ಬ್ರಹ್ಮದೇವರ ಆಯುಷ್ಯ ಅಂದ್ರೆ ಎಷ್ಟು ದೊಡ್ಡದು ಗೊತ್ತ ಬ್ರಹ್ಮದೇವರು ಒಂದೇ ಸರ್ತಿ ಹುಟ್ಟುತ್ತಾರೆ ಒಂದೇ ಸರ್ತಿ ದೇಹ ಬಿಡುತ್ತಾರೆ ಅಷ್ಟು ಲಾಂಗ್ ಲೈಫ್ ಯಾರಿಗೂ ಇಲ್ಲ ಆ ಬ್ರಹ್ಮದೇವರ ಆಯುಷ್ಯ ಭಾರಿ ದೊಡ್ಡದು ಮತ್ತೆ ಲಕ್ಷ್ಮೀನಾರಾಯಣರ ವಿಷಯನೇ ಬರಲಿಲ್ಲ ಅಂತ ಕೇಳಿದರೆ ಬ್ರಹ್ಮದೇವರಿಂತ 100 ವರ್ಷದಲ್ಲ ಪರಮಾತ್ಮ ರೆಪ್ಪೆ ಹಾಕಷ್ಟು ಕಾಲ ಅಂತ ಅಷ್ಟೇ ಒಂದು ರೆಪ್ಪೆ ಹಾಕಿದ್ರೆ ಬ್ರಹ್ಮದೇವರು ಔಟ್ ಅಂತ ಅರ್ಥ ಒಂದ್ಸತಿ ರೆಪ್ಪೆ ಹಾಕಿದ್ರೆ ಮುಚ್ಚಿದ್ರೆ ಬ್ರಹ್ಮದೇವರು ಬರ್ತಾರೆ ತೆಗೆದ್ರೆ ಬ್ರಹ್ಮದೇವರು ಹೋಗ್ತಾರೆ ದೇವರ ಕಾಲ ಎಷ್ಟು ದೊಡ್ಡದು ಗೊತ್ತಾಯ್ತಲ್ಲ ಆಗ ನಮಗೆ ಅನಿಸ್ತದೆ ಹಾಗೆ ದೇವರು ಎಷ್ಟೊತ್ತು ರೆಪ್ಪೆ ಹಾಕ್ತಾರೆ ತನ್ನ ಆಯುಷ್ಯ ಮುಗಿಬೇಕಾದ್ರೆ ಅಂತ ಕೇಳಿದ್ರೆ ದೇವರಿಗೆ ಆಯುರ್ಮಾನನೇ ಇಲ್ಲ ಅಂತ ಹೇಳಿ ನಮ್ಗೆ ಅರ್ಥ ಆಗಲಿಕ್ಕೊಂದು ಯೂನಿಟ್ ಕೊಟ್ಟರೆ ಹೊರತು ದೇವರಿಗೆ ಉಪಚಾರ ಅಂತ ಹೇಳಿದ್ರೆ ದೇವರಿಗೆ ಬ್ರಹ್ಮದೇವರ ಒಂದು ಇಡೀ ಪರಕಾಲ 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 ಅಂದ್ರೆ ಬ್ರಹ್ಮದೇವರ ಕಾಲ ಅದರಲ್ಲಿ ಎರಡು ಭಾಗ ಮಾಡಿದರೆ ಪರ ಅರ್ಧ ಅಂತ ಆಗ್ತದೆ ಎರಡು ಭಾಗ ಮಾಡಿಬಿಟ್ರೆ ಒಂದರ್ಧ ಇನ್ನೊಂದರ್ಧ ಅದು ಪರ ಅರ್ಧ ಅಂತ ಹೆಸರಾಯಿತು ಬ್ರಹ್ಮದೇವರ ಒಟ್ಟು ಪರಕಾಲದಲ್ಲಿ ಎರಡು ಭಾಗ ಮಾಡಿದಾಗ ಮೊದಲನೇ ಪರಾರ್ಧ ಎರಡನೇ ಪರಾರ್ಧ ಅಂತ ಹೇಳಿ ಎರಡು ಭಾಗ ಆಗ್ತದೆ ನಾವು ಎರಡನೇ ಪರಾರ್ಧದಲ್ಲಿದ್ದೇವೆ ಬ್ರಹ್ಮದೇವರು 50 ವರ್ಷ ಜಸ್ಟ್ ಮುಗಿದಿದೆ 50 ವರ್ಷ ಜಸ್ಟ್ ಮುಗಿದು ಇನ್ನು ಮೊದಲೇ ದಿವಸದ ಮಧ್ಯಾಹ್ನ ಕೂಡ ಬಂದಿಲ್ಲ ಅವರು ಅಷ್ಟು ಇನ್ನು ಬ್ರಹ್ಮದೇವರು ಹೆಂಗಿದ್ದಾರೆ 50 ವರ್ಷ ಅವರಿಗೆ ಅಷ್ಟೇ ಆಗಿರೋದು ಹಗಲಲ್ಲ ಹೇಳ್ತಾರೆ ಸಿನಿಮಾ ನಾಟಕದಲ್ಲಿ ಬ್ರಹ್ಮದೇವರು ಹಣ್ಣು ಮುದುಕನ್ ಮಾಡಿ ಕೂರಿಸಿಬಿಟ್ಟಿರ್ತಾರ 50 ವರ್ಷಕ್ಕೆ ನಮ್ಮ ಜನರೇ ಡೈ ಮಾಡಿಕೊಂಡು ಕಪ್ಪು ಕೂತ್ಕೊಂಡಿರ್ತಾರೆ ಅದು ಬ್ರಹ್ಮದೇವರು ಕೂಲ್ ಹಾಕಿ ಬೆಳಗಾಗ್ತವೆ ಸಾಧ್ಯನೇ ಇಲ್ಲ ಅವ್ರಿಗೆ ಅರ್ಥ ಬ್ರಹ್ಮದೇವರ ಮಹಿಮೆನೇ ಗೊತ್ತಾಗಿಲ್ಲ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ವಾಣಿ ಹೇಳ್ತಾರೆ ಸತ್ವ ಪ್ರಚುರ ವಾಣಿ ಮುಖ ಸರೋಜ ಇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಲ್ಲಿ ಹೇಳ್ತಾರೆ ನಿರ್ಜರ ಸಭಾ ಸಂಸೇವ್ಯ ನಿರ್ಜರ ಮುಪ್ಪಿಲ್ಲದವರು ಬ್ರಹ್ಮದೇವರು ಇಷ್ಟು ವರ್ಷ ಕಾಲಮಾನಕ್ಕೆ ಹೇಳಿದ್ದೆ ಹೊರತು ಎಫೆಕ್ಟ್ ಆಗೋದಿಲ್ಲ ಅವರಿಗೆ 100 ವರ್ಷದಲ್ಲಿ ಹಾಗೆ ಇರ್ತಾರೋ ದೇಹ ಬಿಡಬೇಕು ಬಿಡ್ತಾರಷ್ಟೇ ಹೊರತು ಅವರ ದೇಹ ಸತ್ವ ಪ್ರಚುರ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಷ್ಟು ಸೂಕ್ಷ್ಮ ಶರೀರ ಆದ್ದರಿಂದ ಬ್ರಹ್ಮದೇವರ ಆಯುರ್ಮಾನ ಭಾರಿ ದೊಡ್ಡ ಇವರು ಬ್ರಹ್ಮದೇವರು ಇವರೇ ಹೀಗಿದ್ದ ಪರಬ್ರಹ್ಮ ಪರಮಾತ್ಮ ಆಗಿದ್ದಾರೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಾಲದೃಷ್ಟಿಯಲ್ಲಿ ಬ್ರಹ್ಮದೇವರ ಸ್ಥಾನ ಏನು ರುದ್ರಾದಿ ದೇವತೆಗಳ ಸ್ಥಾನ ಏನು ಮನುಗಳ ಸ್ಥಾನ ಏನು ನಮ್ಮ ಸ್ಥಾನ ಏನು ಮತ್ತೆ ದೇವರ ಸ್ಥಾನ ಏನು ಅಂತ ಗೊತ್ತಾದಾಗ ಇಷ್ಟು ದೊಡ್ಡರಾಗಿರ್ತಕ್ಕಂಥ ಬ್ರಹ್ಮದೇವರು ಜೀವೋತ್ತಮರು ಈ ಕಾಲಮಾನದ ಲೆಕ್ಕವೇ ಇಲ್ಲಿರ್ತಕ್ಕಂಥ ಪರಮಾತ್ಮ ಸರ್ವೋತ್ತಮ ಸರ್ವೋತ್ತಮ ಜೀವೋತ್ತಮ ಅನ್ನೋದು ಸುಮ್ಮನೆ ಬಂದ ಹೆಸರಲ್ಲ ಆ ಕಾಲದ ಪ್ರಕಾರ ಅರ್ಥ ಮಾಡಿಕೊಂಡ್ರು ಎಷ್ಟು ದೊಡ್ಡವನು ದೇವರು ಅಂತ ತಿಳ್ಕೊಂಡಾಗ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ವಿಷ್ಣು ಸಹಸ್ರನಾಮದಲ್ಲಿ ಕಾಲಹ ಪರಮಾತ್ಮ ಹೆಸರು ಕಾಲಹ ಅಂತ ಒಂದು ಪದ ಇದೆ ಅಂದ್ರೆ ಕಾಲನೇ ಪರಮಾತ್ಮ ಅಂತ ಅರ್ಥ ಅಲ್ಲ ಕಾಲ ನಿಯಾಮಕ ಅಂತ ಅದಕ್ಕೆ ಅರ್ಥ ಕಾಲಸ್ವಾಮಿ ಅಂತ ಅರ್ಥ ಕಾಲಸ್ವಾಮಿ ಪರಮಾತ್ಮ ನಾವೆಲ್ಲ ಕಾಲದ ಅಧೀರರು ಪರಮಾತ್ಮ ಕಾಲದ ಒಡೆಯ ಕಾಲದ ಒಡೆಯರಿಗೆ ಕಾಲ ಕಂಟ್ರೋಲ್ ಮಾಡೋದಿಲ್ಲ ಕಾಲ ಅಧೀನರಾದರೆ ಕಾಲ ಕಂಟ್ರೋಲ್ ಮಾಡ್ತದೆ ಮೇಷ್ಟು ಬರ್ತಾನೆ ವಯಾರು ಲೇಟ್ ಅಂತ ಕೇಳಾಗಿಲ್ಲ ಹುಡುಗರು ಬಂದು ವಯಾರು ಲೇಟ್ ಅಂತ ಕೇಳ್ತಾರೆ ಇವತ್ತು ತಗೊಳ್ಳೋದಿಲ್ಲ ಹೋಗಿ ಅಂತ ನಾ ಬರೋದಿಲ್ಲ ಹೋಗಿ ಅಂತ ಹೇಳಕ್ ಬರೋದಿಲ್ಲ ಹುಡುಗ ಇದು ಅರ್ಥ ಮಾಡಿಕೊಂಡ್ರೆ ಕಾಲದ ಅಧೀನರು ಬೇರೆ ಕಾಲದ ಒಳಗಿರೋರು ಬೇರೆ ಅದಕ್ಕೆ ಗರುಡನ ಮೇಲೆ ಕೂತಿದ್ದಾನೆ ಒಂದರ್ಥ ಇದು ಕಾಲಕ್ಕೆ ಇನ್ನೊಂದು ಅರ್ಥ ಸಾವು ಅಂತ ಇನ್ನೊಂದು ಅರ್ಥ ಕಾಲವಾದರು ಅಂತ ಹೇಳಿಬಿಡ್ತಾನೆ ಡೆತ್ ಅಂತ ಅರ್ಥ ಪರಮಾತ್ಮನಿಗೆ ಆ ಕಾಲದ ಕಾನ್ಸೆಪ್ಟೇ ಇಲ್ಲ ಅದರಿಂದಾಗೇನೆ ಅವನು ಕಾಲಾತೀತನಾದವು ಅದಕ್ಕೆ ದೇವರನ್ನ ಒಂದು ಗರುಡನ ಮೇಲಿದ್ದಾನೆ ಇನ್ನೊಂದು ಹಾವಿನ ಮೇಲೆ ಮಲಗಿದ್ದಾನೆ ಹಾವಿನ ಮೇಲೆ ಮಲಗಿದ್ದಾನೆ ಪರಮಾತ್ಮ ಹಾವು ಒಬ್ಬದು ಸಾವು ಅದರ ಮೇಲೆ ಮಲಗಿದ್ದಾನೆ ಅಂದ್ರೆ ಪರಮಾತ್ಮನಿಗೆ ಸಾವಿಲ್ಲ ದೇವರಿಗೆ ಸಾವಿಲ್ಲ ದೇವರಿಗೆ ಕಾಲದ ಲೆಕ್ಕ ಇಲ್ಲ ಇದು ಗರುಡೋತ್ಸವದ ಅರ್ಥ ಅದು ಅನಂತ ಪದ್ಮನಾಭ ಅಂತ ಇದಕ್ಕೆ ಅರ್ಥ ಅನಂತ ಸೇನ ಶ್ರೀರಂಗಪಟ್ಟಣ ಪರಮಾತ್ಮ ಶೇಷಶಾಯಿ ಅಂದ್ರೆ ಕಾಲಾತೀತನಾದವು ಕೃಷ್ಣ ಕಾಳಿಯನ್ನು ಮೆಟ್ಟಿದ ಅಂದ್ರೆ ಕಾಲದ ಮೇಲೆ ಕುಣಿದಿದ್ದಾನೆ ಅಂತ ಅರ್ಥ ಭೂತನೇ ವಿಷವನ್ನು ಜೀರ್ಣ ಮಾಡಿಕೊಂಡ ಅಂದ್ರೆ ಕಾಲದ ಎಫೆಕ್ಟ್ ದೇವರಿಗೆ ಇಲ್ಲ ಅಂತ ಅರ್ಥ ಅದೆಲ್ಲ ಹೆಸರಿಗೆ ಕಥೆ ಒಳಗೆ ತತ್ವ ಇದು ದೇವರ ಮಹಿಮೆ ಅಂತ ದೇವರ ಮಹಿಮೆ ತಿಳಿದ ಮೇಲೆ ಅಂತ ದೇವರ ನಿರ್ಮಾಣ ಈ ಜಗತ್ತು ಅಂತ ಜಗತ್ತಿನಲ್ಲಿ ಇದ್ದ ನಾವು ಸಾಧನೆ ಮಾಡಬೇಕು ಅಂತ ಸಾಧನೆ ಪರಮಾತ್ಮ 4 ಯುಗ ಕೊಟ್ಟಿದ್ದಾನೆ ಕೃತಿಗದಲ್ಲಿ ಪೂರ್ಣ ಸಾಧನೆ ಮಾಡ್ತಕ್ಕಂಥ ಕಾಲ 20-0 ಅಂತ ಹೇಳ್ತಾರೆ 20-0 ಅಂದ್ರೆ ಏನು 20 ಪುಣ್ಯ ಪಾಪ ಇಲ್ಲೇ ಇಲ್ಲ ಅಂತ ಯುಗ ಅಂತ ದೊಡ್ಡ ಯುಗ ಅದು ಅಲ್ಲಿ ಆಯುಷ್ಯ ಎಷ್ಟು ಗೊತ್ತ ವರ್ಷ ಇರೋದು 100,000 ಬದುಕ್ತಿದ್ದಂತ ಆಯುಷ್ಯ 100,000 ಒಬ್ಬ ಮನುಷ್ಯ ಇದು ಕೇಳ್ಬಿಟ್ಟು ಜನಕ್ಕೆ ಆಶ್ಚರ್ಯ ಆಗೋಗ್ತದೆ ಇವ 180-90 ಇವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಷ್ಟಿದ್ದು ಇವರೇ ಆಗಿದ್ದ ಗತಿ ಏನಾಗ್ಬೇಕಾಗಿ ಸರ್ವ ಲೋಕ ನಾಶ ಮಾಡಿಬಿಡ್ತಿದ್ರು ಕೃತಯುಗದಲ್ಲಿ ರಾಮ ಹಿರಣ್ಯ ಕೃಷ್ಣ ಆ ಯುಗದಲ್ಲಿ ಬಂದವರು. ಅಂತಹ ಕಾಲದಲ್ಲೂ ಧರ್ಮ ಬಿಡ್ತಿದ್ದಿಲ್ಲ, ಜನ ಪ್ರಾಣ ಬಿಡ್ತಿದ್ದಿರೋ ಧರ್ಮ ಬಿಡ್ತಿದ್ದಿಲ್ಲ ಅಂತಹ ಕಾಲ. ಮತ್ತೆ ರತ್ನಮಯ ವ್ಯಾಪಾರ, ರತ್ನಗಳನ್ನು ಕೊಡ್ತಿದ್ರು, ವ್ಯಾಪಾರಕ್ಕೆ ರತ್ನ ಕೊಡ್ತಿದ್ರು, ಅಂಥವ್ರದ್ದು ಬೇರೆ ಇಲ್ಲ, ಅದಕ್ಕಿಂತ ಕಡಿಮೆ ಪದಾರ್ಥನೇ ಇಲ್ಲ ಕೊಡ್ಲಕ್ಕೋಸ್ಕರ. ಮತ್ತೆ ಎಲ್ಲ ಸುವರ್ಣಮಯವಾದ ಭಾಂಡಗಳು, ಎಲ್ಲ ಬಂಗಾರದ ಪಾತ್ರೆ, ಬೇರೆ ಪಾತ್ರೆಗಳೇ ಇಲ್ಲ. ಸಪ್ತವಾರಂ ಧಾನ್ಯೋತ್ಪತ್ತಿ, 7 ಸರ್ತಿ ಬೆಳೆ ಬರ್ತಿತ್ತು 7 ಸಲ ವರ್ಷಕ್ಕೆ, ಅಂದ್ರೆ 12 ತಿಂಗಳಿಗೊಂದು ಮಳೆ ಅವರೇಜ್, ಅದಕ್ಕಿಂತ ಫಾಸ್ಟ್. ಎಲ್ಲೋದ್ರೂ ಕೂಡ ಭ್ರಷ್ಟಾಚಾರಕ್ಕೆ ಚಾನ್ಸ್ ಬರೋದ, ವಸ್ತು ಕಡಿಮೆ ಇದ್ರೆ ತಾನೇ ಬರೋದ, ಹೆಸರೇ ಇಲ್ಲ ಅಂಥದ್ದು ಅಪೂರ್ವವಾದಂತ ಇದು. ಮತ್ತೆ ಈ ರೋಗ ರುಜಿನಗಳೇ ಇಲ್ಲ ಆಗಿನ ಕಾಲಕ್ಕೆ, ಪಾಪಾದಿಗಳಿಂದ ರೋಗ ರುಜಿನ ಬರಬೇಕಲ್ಲ, ರೋಗ ರುಜಿನಗಳೇ ಕೃತಯುಗದೊಳಗೆ. ಡಾಕ್ಟರ್ಸ್ ಇಲ್ಲ, ಆಸ್ಪತ್ರೆ ಇಲ್ಲ, ಏನೇನು ಇಲ್ಲ ಆಗಿನ ಕಾಲಕ್ಕೆ. ಎಲ್ಲ ಸುಖ ಪುರುಷರು, ಸಹಜವಾದ ಸಾವು, ಇಚ್ಛಾ ಮರಣ ಆಚಾರ ಹೇಳ್ತಾರೆ. ಹಿಂದಿನ ಕಾಲಕ್ಕೆ ಎಲ್ಲರೂ ಕೂಡ ಅತಿಸಕ್ತ ಸ್ತಪೋಹೀನಾಹ ಕಥಂಚನ್ ಮೃತಿಮಾಪ್ನೀಯು, ಇಲ್ಲದೆ ಹೋದರೆ ಸ್ವೇಚ್ಛಾ ಮರಣವೇ. ಅದು ಅದ್ಭುತವಾದ ಕಾಲ ಕೃತಯುಗದ ಕಾಲ. ಆಮೇಲೆ ತ್ರೇತಾಯುಗ ಬಂತು. ಆಮೇಲೆ ಎಷ್ಟು ಗೊತ್ತಾಗ, ಅಸ್ಥಿಗತ ಪ್ರಾಣ, ಮನುಷ್ಯ ಮೂಳೆ ಇರೋವರೆಗೂ ಬದುಕಿರ್ತಿದ್ದಂತ. ಅಸ್ಥಿಗತ ಪ್ರಾಣ, ಮೂಳೆ ಪೂರ್ತಿ ಸವದ ಸವದ ಹೋಗ್ಬೇಕು, ಅಷ್ಟು ದಿನ ಬದುಕೋ ಚಾನ್ಸ್ ಅವನಿಗೆ. ಅದು ಕೃತಯುಗದ ದಿವ್ಯವಾದ ವಾತಾವರಣ. ಆಮೇಲೆ ತ್ರೇತಾಯುಗಕ್ಕೆ ಬಂದುಬಿಟ್ರೆ ಆಗ್ಲಿ ಸಿಕ್ಕಾಬಿಟ್ಟೆ ರಿಲೀಸ್ ಆಗ್ತದೆ ಇಮಿಡಿಯೇಟ್. 10,000 ವರ್ಷ ಆಯುಷ್ಯ, 100,000 ಇಲ್ಲಿ 10,000 ವರ್ಷ ಇಲ್ಲಿ, ಅದು ಬಂತು. ಆಮೇಲೆ 20-15 ಪುಣ್ಯ 5 ಪಾಪ, 15 ಪುಣ್ಯ 5 ಪಾಪ, ಕಾಲು ಭಾಗ ಆಗಲೇ ಪಾಪ ಆಕ್ರಮಿಸಿಬಿಡುತ್ತೆ. ಅದರ ಜೊತೆಗೆ ಆಗಲೇ ರತ್ನಮಯ ವ್ಯಾಪಾರ ಮುಗಿತು, ಸುವರ್ಣಮಯ ವ್ಯಾಪಾರ ಶುರುವಾಯಿತು. ಆಮೇಲೆ ಬೆಳ್ಳಿ ಪಾತ್ರೆಗಳು, ಇವೆಲ್ಲ ಬಂಗಾರ ಕಡಿಮೆ ಆಯಿತು, ಬೆಳ್ಳಿ ಶುರುವಾಯಿತು. ಆಗಲೇ ಮನುಷ್ಯನ ಆಯುಷ್ಯ ಕಡಿಮೆ ಆಯಿತು. ಅದೇ ರೀತಿಯಲ್ಲಿ ಆಗಲೇ 5 ಸರ್ತಿ ಬೆಳೆ ಡೌನ್ ಆಯಿತು. ಒಂದೊಂದು ಕಡೆ ಪಾಪ ಬಂದ ತಕ್ಷಣ ಬೆಳೆಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಪಾಪದ ಪರಿಣಾಮ. ಅನಂತರ ಮನುಷ್ಯನ ಎತ್ತರ ಕೃತಯುಗದಲ್ಲಿ 28 ಮೊಳ ಇರ್ತಿದ್ದಂತೆ. 28 ಮೊಳ ಯಾವ ಇಟ್ಟಿರ್ಬೇಕು ಅವ್ರು, ಇದು ನಂಬರ್ಗೆ ಅಂತ ಕೇಳ್ಬೇಕು. ಡೈನೋಸಾರ್ ಆಗಿರ್ತಿದ್ವಲ್ಲ, ಪ್ರಪೋರ್ಷನ್ಲಿ ಮನುಷ್ಯ ಇರ್ತಿದ್ರು, ಪ್ರಪೋರ್ಷನೇಟ್ ಆಗಿ ಎಲ್ಲರೂ ಆಗಿರ್ತಿದ್ರು. ಪ್ರಪೋರ್ಷನ್ ಚೇ ಒಂದ್ ಕಡೆ ಇದ್ದ ಮೇಲೆ ಅದು ಬ್ಯಾಲೆನ್ಸ್ ಆಗ್ತಿತ್ತು. ಅವೆಲ್ಲ ಯಾತಕ್ಕೆ ಹೋದ್ವು ಅಂದ್ರೆ ಪೂರ್ತಿ ಹೈಟ್ ಕಡಿಮೆ, ತಿರ್ಲಕ್ಕೆ ಸ್ಥಳನೇ ಇಲ್ಲ, ಕೊಟ್ಟೋದು ಅವೆಲ್ಲ ಕೂಡ. 28 ಮೊಳ ಮನುಷ್ಯನೇ ಎತ್ತ. ಆಮೇಲೆ ಇದರಲ್ಲಿ 14 ಮೊಳ, 50% ರಿಡ್ಯೂಸ್ ಆಯ್ತು ಋತಾಯುಗದಲ್ಲಿ, 14 ಮೊಳ ಅಷ್ಟೇ. ದ್ವಾಪರಯುಗಕ್ಕೆ ಬಂದ ತಕ್ಷಣ ಆಯುಷ್ಯ 1,000 ವರ್ಷಕ್ಕೆ ಬಂತಾಗಲೇ, 100,000 ವರ್ಷ, 10,000 ವರ್ಷ, ಆಮೇಲೆ 1,000 ವರ್ಷ ಆಯುಷ್ಯ ಅಷ್ಟೇ. ಆಮೇಲೆ 10 ಪುಣ್ಯ 10 ಪಾಪ, 10 ಪುಣ್ಯ 10 ಪಾಪ, ಅದು ಜಾಸ್ತಿ ಆಗೋಯ್ತು. ಆಮೇಲೆ 3 ಸರ್ತಿ ಮಾತ್ರ ಧಾನ್ಯ, 7, 5, 3 ಕಿಡಿತ ಆಮೇಲೆ. ಅದರ ಜೊತೆಗೆ ಆಗಲೇ ಬೆಳ್ಳಿ ವ್ಯಾಪಾರ, ರತ್ನ ಇಲ್ಲ ಅಲ್ಲಿ ಹೊರಟೋಯ್ತು. ಆಗಲೇ ಪಾತ್ರೆಗಳೆಲ್ಲ ಆಗಲೇ ಬೇರೆ ಪಾತ್ರೆಗಳು ಬಂದು, ಸುವರ್ಣ ಪಾತ್ರೆ ಇಲ್ಲ, ರತ್ನಗಳಿಲ್ಲ, ಅಂತ ವಾತಾವರಣ ಬಂತು. ಅದರ ಜೊತೆಗೆ ಮನುಷ್ಯನ ಎತ್ತರ 7 ಅಡಿ ಡೌನ್ ಆಯಿತು. ಅದು 14, 28, 14, 7 ಬಂತು. ಇದೆಲ್ಲ ಬದಲಾವಣೆಗಳನ್ನು ಹೇಳೋದಕ್ಕೆ ಬಲರಾಮದೇವರ ಕಥೆ ಹೇಳ್ತಾರೆ. ಅವರು ದ್ವಾಪರಯುಗದವರು, ರೇವತಿ ಕೃತಯುಗದವರು, 28 ಮೊಳ ಆಕೆ ಇದ್ಲು, ಇವರು 7 ಮೊಳ ಅಷ್ಟೇ ಇದ್ರು, ತಕ್ಷಣ ಕಡಿಮೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಇದಕ್ಕೆ ಬೇರೆ ಬೇರೆ ಕಥೆ ಎಲ್ಲೇ ಬಂದರೂ ಕೂಡ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಪುರಾಣಗಳಲ್ಲಿರ್ತಕ್ಕಂಥ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಟೋಟಲ್ ಕನ್ಸಿಸ್ಟೆನ್ಸಿ. ಯಾವ ಪುರಾಣ ಬೇಕಾದರೂ ಓದಿದ್ರೆ, ಅರ್ಥ ಮಾಡ್ಕೊಂಡು ಓದಿದ್ರೆ ಕಥೆಗಳೆಲ್ಲ ಸರಿಯಾಗಿ ಟ್ಯಾಲಿ ಆಗ್ತಾ ಹೋಗ್ತಾರೆ. ನಮ್ಮ ಜನ ಓದೋದಿಲ್ಲ ಅಥವಾ ಬಯೋ ರೀತಿ ಓದ್ತಾರ, ಅದರಿಂದ ಅರ್ಥ ಆಗೋದಿಲ್ಲ. ಎಲ್ಲೂ ಕೂಡ ವಿರೋಧಗಳೇ ಬರೋದಿಲ್ಲ, ಆ ರೀತಿ ಬರೀತಾರೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅಗ್ನೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಆಚಾರ್ಯರ ಮಾತು ಓಂ ತತ್ವ ಸಮನ್ವಯ ತೋಂ, ಸೂತ್ರಕ್ಕೆ ವಿವರಣೆ ಇರತಕ್ಕಂಥ ಮಾತು. ಹರಿರೇವ ಪರಾಮದಂತೂ ಸರಿಯೇ ಸರಿ, ಬೇರೆ ಎಲ್ಲ ಪ್ರಮೇಯಗಳು ಕೂಡ ವೇದವ್ಯಾಸರು ಒಂದ್ಸತಿ ಹೇಳಿದರೆ ಅದು ಒಂದು ಪೂರ್ತಿ ಹೊಂದಾಣಿಕೆಯಿಂದ ಇರಬೇಕೇ ಹೊರತು ಬೇರೆ ಅಲ್ಲ, ಅರ್ಥ ಮಾಡಿಕೊಳ್ಳೋ ಜವಾಬ್ದಾರಿ ಇರುತ್ತಷ್ಟೇ, ಅಷ್ಟಾಯ್ತು. ಆಮೇಲೆ ಈ ತ್ರೇತಾಯುಗದಲ್ಲಿ ಮಾಂಸಗತ ಪ್ರಾಣ, ದ್ವಾಪರ ಯುಗಕ್ಕೆ ಬಂದರೆ ರಕ್ತಗತವಾದ ಪ್ರಾಣ, ಇವೆಲ್ಲ ವ್ಯತ್ಯಾಸಗಳು. ಇನ್ನು ಕಲಿಯುಗಕ್ಕೆ ಬಂದುಬಿಟ್ರೆ ಆಗ 5, 15 ಉಲ್ಟಾ ಪಲ್ಟಾ ಆಯ್ತು. 5 ಪುಣ್ಯ 15 ಪಾಪ, ಇದು ಬಿಗಿನಿಂಗ್ ನಲ್ಲಿ ಬರ್ತಾ ಬರ್ತಾ ಬರೀ 20 ಪಾಪನೇ ಅಲ್ಲಿ, 20 ಪುಣ್ಯ ಹಾಗೋ 20 ಪಾಪ. ಎತ್ತರ ಮನುಷ್ಯನ 3.5 ಆಗಲೇ. ಇನ್ನು ದ್ವಿವಾರಂ ಧಾನ್ಯೋತ್ಪತ್ತಿ, 2 ಸರ್ತಿ ಮಾತ್ರ ಬೆಳೆ ಬರೋದು, 2 ಸರ್ತಿ ಅದು ಬಂದ್ರೆ ಅದು ಗ್ಯಾರಂಟಿ ಇಲ್ಲ. ಅಲ್ಲಿ 7 ಅಂದ್ರೆ 7 ಗ್ಯಾರಂಟಿ, 5 ಗ್ಯಾರಂಟಿ, 3 ಗ್ಯಾರಂಟಿ. ಇಲ್ಲಿ 2 ಅಂದ್ರೆ ಬಂದ್ರೆ 2, ಇಲ್ಲದ್ರೆ ಅದು ಹೋಗ್ಬಹುದು. 3 ಬರೋದಿಲ್ಲ ಅಂತ ಅಷ್ಟೇ ಅರ್ಥ ಹೊರತು 2 ಬಂದೇ ಬರುತ್ತೆ ಅಂತ ಅರ್ಥ ಅಲ್ಲ. ಇದು ನಿಯಮ ಇದು. ಅಲ್ಲಿ ನೋಡಿದ್ರೆ 100,000 ವರ್ಷ, 10,000 ವರ್ಷ, ಆಮೇಲೆ 1,000 ವರ್ಷ, ಇಲ್ಲಿ 120 ವರ್ಷ, ನೋ ಗ್ಯಾರಂಟಿ. ಮತ್ತೆ ಅಲ್ಲಿ 1,000 ಆದ್ರೆ 1,000 ಗ್ಯಾರಂಟಿ, ಇಲ್ಲಿ 120 ವರ್ಷ ಆದ್ರೆ 120 ವರ್ಷ ಏನೂ ಗ್ಯಾರಂಟಿ ಇಲ್ಲ. ಗರ್ಭದಲ್ಲೇ ಸಾಯ್ಬಹುದು, ಹಿಂದೆಲ್ಲ ಸಾಯ್ತಿದ್ದಿಲ್ಲ ಹಾಗೆಲ್ಲ. ಹುಟ್ಟಿದ ತಕ್ಷಣ ಸಾಯ್ಬಹುದು, ಬೇಕಾದ್ರೆ ಬೆಳಿಬೇಕಾದ್ರೆ ಸಾಯ್ಬಹುದು, ಯಾವ ಕಾಲಕ್ಕೆ ಬೇಕಾದ್ರೂ ಸಾಯ್ಬಹುದು. ಆದ್ರೆ ಆ ಬೇರೆ ಯುಗದಲ್ಲಿ ಹಾಗಲ್ಲ, ಆ ಫಿಕ್ಸೆಡ್ ಅಂದ್ರೆ ಫಿಕ್ಸೆಡ್ ಅಷ್ಟಿರ್ಲೇಬೇಕು. ಮತ್ತೆ ಕಲಿಯುಗದ ಎತ್ತರ ಮೂರುವರಿ ಮೊಳ ಅಷ್ಟೇ, ಮೂರುವರಿ ಮೊಳ ಅದು ಏಳು ಇಪ್ಪತ್ತೆಂಟು ಹದಿನಾಲ್ಕು ಏಳು ಮೂರುವರೆ, ಮೂರುವರೆ ಮಾಡಿದವನೇ ಎಷ್ಟು ಹಾರಾಡ್ಬೇಕಾದ್ರೆ ಇಪ್ಪತ್ತೆಂಟು ಮಾಡಿದವರು ಹೇಗಿರ್ಬೇಕಿತ್ತು ಪಾಪ, ಅವ್ರ ಶಕ್ತಿ ಹೇಗಿರ್ಬೇಕಿತ್ತು, ಅವರ ಸಾಮರ್ಥ್ಯ ಆಗಿರ್ಬೇಕಿತ್ತು. ಅದನ್ನೆಲ್ಲ ಇವರೆಲ್ಲ ಯಾತಕ್ಕೆ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಎಷ್ಟು ಸಣ್ಣವರು ಅಂತ ಗೊತ್ತಾಗ್ತದ್ರೆ. ಅವೇ ದೊಡ್ಡವ್ರ ಕಥೆ ಕೇಳಿದಾಗ ಇನ್ನೇನು ಬೇಡ, ನಾವು ಸಣ್ಣವರು ಅಂತ ಕನ್ಫರ್ಮ್ ಆಗ್ಲಿಕ್ಕೆ ದೊಡ್ಡವ್ರ ಕಥೆ ಕೇಳಬೇಕಷ್ಟೆ. ಬೆಟ್ಟ ಹತ್ತೋ ಪದ್ಧತಿ ಇದೆ ಯಾತಕ್ಕೆ ಅಂದ್ರೆ ನಾವು ಎಷ್ಟು ಸಣ್ಣವರಾಗಿ ಕಾಣ್ತೇವ, ನಾವು ಅನ್ಕೊಂಡಿರ್ತೇವೆ 20-30 ಸೈಸ್ ಕಾಣದೇ ಇಲ್ಲ, 60-40 ಮಾಡ್ಕೊಂಡಿರ್ತಲ್ಲ ಕಣ್ಣಿಗೆ ಬೀಳೋದು ಅಷ್ಟು ಮೇಲೆ ಹೋಗ್ಬಿಟ್ಟಿರ್ತಾರ ಅಂದ್ರೆ ಇನ್ನೂ ಮೇಲೆ ಹೋದಾಗ ಜಗತ್ತು ಎಲ್ಲ ಡಾಟ್ ಆಗಿಬಿಡ್ತದೆ, ಪೂರ್ತಿ ಮೇಲೆ ಹೋಗ್ಬಿಟ್ರೆ ನಾವು ಭೂಮಿ ಒಂದು ಡಾಟ್ ಕಂಡ ಕಾಣಿಸ್ತದೆ. ಎಷ್ಟು ಸಣ್ಣ ಜಾಗ ಇಡೀ ಬ್ರಹ್ಮಾಂಡದೊಳಗೆ, ಇಡೀ ನಮ್ಮ ಅವ್ಯಾಕೃತ ಆಕಾಶದಲ್ಲಿ ಭೂಮಿಯ ಸ್ಥಾನ ಒಂದು ಡಾಟ್ ಇದ್ದಾಗ ಅಷ್ಟೇ. ಅದರಲ್ಲಿ ಇಷ್ಟು ಜಗತ್ತು, ಅನಂತ ಅನಂತ ಜೀವರುಗಳು, ಎಷ್ಟು ಪರಮಾತ್ಮನ ವೈಭವ ಇದು, ಎಂತ ವ್ಯವಸ್ಥೆ ದೇವರು ಮಾಡಿದ್ದಾನೆ, ಇದೆಲ್ಲ ಚಿಂತನೆ ಮಾಡಿದ್ರೆ ಆಗ ಮನುಷ್ಯನಿಗೆ ನಮ್ಮ ಗುರಿ ಅರ್ಥ ಆಗ್ತದೆ, ಹೇಗೆ ಸಾಧನೆ ಮಾಡಬೇಕು ಅರ್ಥ ಆಗುತ್ತೆ, ಅಹಂಕಾರ ಬರದಂತೆ ಬದುಕಲಿಕ್ಕೆ ಬರುತ್ತೆ, ನಮ್ಮದು ಅನ್ನೋ ಭ್ರಮೆ ಬರೋದಿಲ್ಲ, ನಾನು ನನ್ನದು ಅಂತಕ್ಕಂಥ ಭಾವನೆ ಬರದೇ ಇರಬೇಕಾದ್ರೆ ವ್ಯಾಪ್ತಿ ಗೊತ್ತಿರಬೇಕು. ಈ ತೀರ್ಥಯಾತ್ರೆ ಮಾತ್ರ ಅದರ ಉದ್ದೇಶ ಏನು ಅಂದ್ರೆ ನಾವು ನಮ್ಮ ಸಣ್ಣತನ ಅರ್ಥ ಮಾಡ್ಕೊಳ್ಳೋದೇ ಮುಖ್ಯವಾದ ಗುರಿ. ಅದಕ್ಕೆ ಬೆಟ್ಟ ಹತ್ತೋದಾಗ್ಬಹುದು, ತೀರ್ಥ ಸ್ನಾನ ಆಗ್ಬಹುದು, ನದಿ ನೋಡು, ಸಮುದ್ರ ನೋಡ್ತಾನೆ ಗಾಬರಿ ಆಗಿಬಿಡುತ್ತೆ ಅವನಿಗೆ, ಅದು ಅಲೆ ಬದಿ ನಿಂತ್ಕೊಳ್ಳಕ್ಕಾಗೋದಿಲ್ಲ ಅವನಿಗೆ, ಎಷ್ಟು ಜ್ವರ ನಿಂತ್ಕೊಂಡು ಪಟ್ಟ ಅಂತ ಹೊಡೆದು ಬಿಡಿಸ್ಬಿಡುತ್ತೆ, ಅದು ಬರ್ತಿರ್ಲಿಕ್ಕೆ ಬಿದ್ದುಬಿಡ್ತಾನೆ. ಹಾಗೆ ಮನುಷ್ಯನ ಇತಿಮಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಇವೆಲ್ಲ ನಮಗೆ ಜಗತ್ತಿನ ಒಂದು ಪರಿಚಯ ಆಗಬೇಕಾಗ್ತದೆ. ಅದೆಲ್ಲ ಪಂಚಾಂಗ ಶ್ರವಣದ ಭಾಗಗಳು ಅವಿಷ್ಟು ಕೂಡ, ಕಾಲದ ಪರಿಚಯ ಮಾಡ್ಕೊಳ್ಳೋದು ಅಂದ್ರೆ ಹಾಗೆ. ಮತ್ತೆ ಕಲಿಯುಗದಲ್ಲಿ ಬರ್ತಾ ಬರ್ತಾ ಸುವರ್ಣ ಹೇಳುತ್ತೆ, ಎಷ್ಟು ಸರಿಯಾಗಿ ಹೇಳಿದ್ದಾರೆ ಅಂದ್ರೆ ಕಲಿಯುಗದಲ್ಲಿ ಪಾತ್ರೆಗಳಲ್ಲಿ ಅಂತೂ ಗೊತ್ತೇನು, ಎಲ್ಲ ಕಬ್ಬಿಣದ ಪಾತ್ರೆ ಅಂತ ಹೇಳ್ತಾರೆ, ಸ್ಟೀಲ್ ಅಂತ ಅರ್ಥ. ಇನ್ನೇನು ಕಬ್ಬಿಣದ ಪಾತ್ರೆ ಸ್ಟೀಲ್, ಸ್ಟೀಲ್ ಮಂಟಪ ಕೂಡ ಬಂದಿದೆ ಈಗಾಗಲೇ, ಸ್ಟೀಲ್ ಮಂಟಪ, ಸ್ಟೀಲ್ ಮುದ್ರೆ ಒಂದು ಬಂದ್ರೆ ಮುಗಿದೈತೆ, ಎಲ್ಲ ಮುಗಿದಾಗ ಎಲ್ಲ ಸ್ಟೀಲ್ಗಳೇ, ಸ್ಟೀಲ್ ತಟ್ಟೆ ತೀರಾ ಕಾಮನ್, ಅದು ಅಂದ್ರೆ ಗ್ರಹಚಾರ ಅಂತ ಅರ್ಥ, ಬಂಗಾರ ಅಂದ್ರೆ ಗ್ರಹಚಾರ ಅದು, ಅದರಿಂದ ಈ ಗ್ರಹಗಳ ಗತಿಯಿಂದ ಕೆಟ್ಟ ಹೋಗ್ತದೆ, ಅವ್ರ ದೇಹ ಕೊಳ್ಳೇದಲ್ಲ, ಅದು ಅತ್ಯಂತ ಅನಾರೋಗ್ಯಕರವಾದದ್ದು, ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಫ್ಯಾಷನ್ ಅಂತ ಹೇಳಿ ಪ್ಲಾಸ್ಟಿಕ್ ಬಂತಲ್ಲ ಆ ಟೈಪ್, ಎಷ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾನೆ ಉಪಯೋಗಿಸ್ತಾನೆ ಇರ್ತಾರೆ, ಬಿಡದೇ. ಅದು ಯಾವ್ದ್ರಿಂದ ಅನರ್ಥ ಇದೆ ಅದರಲ್ಲಿ ಮಧ್ಯನೇ ಬದುಕಿ ಲೈಕ್ ಮಾಡೋದು ಮನುಷ್ಯನ ಕಲಿಯುಗದ ಒಂದು ದೊಡ್ಡ ದುರಂತ, ಅದೆಲ್ಲ ತಿಳ್ಕೋಬೇಕು. ರತ್ನಮಯ ವ್ಯಾಪಾರ ಇತ್ಯಾದಿ ಅರ್ಥ ಆಗ್ಬೇಕಾದ್ರೆ ಪುರಾಣ ರಾಮಾಯಣ ಮಹಾಭಾರತ ಓದ್ಬೇಕು. ರಾಮದೇವರ ರಾಜ್ಯದಲ್ಲಿ ರತ್ನಗಳು ದಾರಿಯಲ್ಲಿ ಸಿಗ್ತದೆ, ಎಲ್ಲಿ ಬೇಕಾದ್ರೆ ದಾರಿ ರತ್ನ ಸಿಗ್ತಿದ್ದು, ಹಾಗೆ ದಾರಿಯಲ್ಲಿ ಹೋದ್ರೆ ಸಮುದ್ರದ ಅಲೆ ಬಂದ್ರೆ ನಾವು ದ್ವಾರಕ್ಕೆ ಹೋದ ಚಕ್ರಾಂಕಿತ ಬರ್ತಾವ ನೋಡಿದ್ರ ಹಾಗೆ ರತ್ನಗಳು ಬರ್ತಾ ಇದ್ವು. ಇವತ್ತು ಚಕ್ರಾಂಕಿತ ರತ್ನಕ್ಕಿಂತ ಕಡಿಮೆ ಏನಲ್ಲ ನೆನಪಿರಲಿ, ಅದಿದ್ರೆ ಸಾಕ್ಷಾತ್ ನಾರಾಯಣ ಮನೆಯಲ್ಲಿ ಇದ್ದಾಗ ಲೆಕ್ಕ, ಅದು ಕಲ್ಲಿನ ರೂಪದಲ್ಲಿ ಬರ್ತಾನೆ ಅಷ್ಟೇ ಹೊರತು ಅಷ್ಟು ಶಕ್ತಿ ಇದೆ, ಸಾಲಿಗ್ರಾಮಕ್ಕೆ ಎಷ್ಟು ಬೆಲೆ ಇದೆ. ಅದೇ ರೀತಿ ರತ್ನಗಳು ಹಾಗೆ ಬರ್ತಿದ್ವು ಅಂತ. ನಮ್ಮ ಕಾಲಕ್ಕೆ ಬಿಟ್ಟುಬಿಡಿ, ಈ ಮೆಗಾಸ್ಥಾನಿಸು ಆ ಇತ್ಸಿಂಗ್ ಎಲ್ಲ ಇಂಡಿಯಾಗೆ ಬಂದಾಗ ಅವ್ರು ಹೇಳ್ತಾರೆ ಭಾರತ ದೇಶದ ನದಿಗಳಲ್ಲಿ ಸಮುದ್ರ ತೀರದಲ್ಲಿ ರತ್ನಗಳು ಸಿಗ್ತವೆ ಅಂತ ಅವರು ಬರೀತಾರೆ ತಮಾಷೆ ಅಂದ್ರೆ. ಅಂದ್ರೆ ಇನ್ನು ಕಲಿಯುಗದ ಪ್ರಾರಂಭ ಅಲ್ಲ, ಇನ್ನೂ ವಾತಾವರಣ ಇತ್ತು, ಅದು ಬರ್ತಾ ಬರ್ತಾ ಎಲ್ಲ ಹೊರಟೋಯ್ತು. ರತ್ನಗಳು ಸಿಗೋ ಜಾಗದಲ್ಲೇ ಕೋಟಾ ಸಿಗತಕ್ಕಂಥ ಕಾಲ ಬಂತೆ ಹೊರತು ಅದೆಲ್ಲ ಮಿಸ್ ಆಗ್ಲಿಕ್ಕೆ ಶುರುವಾಯಿತು. ಇದು ಕಲಿಯುಗದ ಸಾಮಾನ್ಯ ಕಾಲಮಾನದ ವರ್ಣನೆ. ಇಂಥ ಕಾಲದಲ್ಲಿ ನಾವಿದ್ದೇವೆ, ಅದರಲ್ಲೂ ಕೂಡ 60 ಸಂವತ್ಸರಗಳು, 61 ಚಕ್ರದ ಒಂದು ಕಾಲಚಕ್ರ ಸುತ್ತದಾ ಇರ್ತದೆ ಕಾಲಚಕ್ರ, 60 ಸಂವತ್ಸರ ಯೂನಿಟ್ ಆದಾಗ ಲೆಕ್ಕ. ಇದು ನಾವು ಈ ಬಂದಿರೋದು ನಂದನ ಮುಗಿಸಿ ವಿಜಯ ಸಂವತ್ಸರ ಕಾಲಿಟ್ಟಿದ್ದೆ, ನಂದನ ಸಂವತ್ಸರ ಮುಗಿಸಿ ವಿಜಯ ಸಂವತ್ಸರಕ್ಕೆ ಬಂದಿರೋದು. ಈ ಸಂವತ್ಸರ ವಿಶೇಷವಾದ ಸಂವತ್ಸರ, ಕ್ಷತ್ರಿಯ ದೃಷ್ಟಿಯಿಂದ ಎಲ್ಲ ಜನಗಳು ಪ್ರಶ್ನೆ ಈ ಸಂವತ್ಸರ ಹೇಗಿದೆ ಹೇಗಿದೆ ಅಂತೇಳಿ. ಇವತ್ತು ಹೇಗಿದೆ ಅಂತ ಕೇಳಿದ್ರೆ ಬೇಸಿಗೆ ಮಧ್ಯಾಹ್ನ ಹೇಗಿರ್ತದೆ, ಬಿಸಿಲಿದ್ದೇ ಇರ್ತದೆ, ಯಾವ ಪಂಚಾಂಗ ನೋಡಿದ್ರು ಬಿಸಿಲು ಇರಲೇಬೇಕು, ಚೇಂಜ್ ಆಗೋದಿಲ್ಲ. ಅದ್ರೆ ಎಲ್ಲ ಕಾಲಕ್ಕೂ ಕೂಡ ಸಂವತ್ಸರಗಳ ಲೆಕ್ಕ ಫುಲ್ ವರ್ಕ್ ಮಾಡೋದು ಧರ್ಮ ಸರಿ ಇದ್ದಾಗ ಅಷ್ಟೇ, ಹಾಗಲೆಲ್ಲ ಹೇಳ್ತಿರ್ತೇನೆ. ಈ ಪೇಪರ್ ಡಿಫಿಕಲ್ಟ್ ಈಸಿ ಅಂತ ಯಾರಿಗೆ, ಅದು ಓದ್ದವ್ರಿಗೆ, ಓದ್ದೇ ಇದ್ದವ್ರಿಗೆ ಏನ್ ಡಿಫಿಕಲ್ಟ್ ಏನ್ ಈಸಿ, ಅದು ಒಂದು ಪೇಪರೇ ಗೊತ್ತಿಲ್ಲ ಅವ್ರಿಗೆ, ಯಾವ ಸುಲಭ ಕಷ್ಟದ ಪ್ರಶ್ನೆನೇ ಇಲ್ಲ. ನಿಜವಾಗ್ಲೂ ಸುಲಭ ಕಷ್ಟ ಅನ್ನೋದು ಓದ್ದವರಿಗೆ ಮಾತ್ರ, ಬೇರೆಯವರಿಗಲ್ಲ. ಸಾಧಕರ ದೃಷ್ಟಿಯಿಂದ ಹೇಳಬೇಕು, ವಿಜಯರಾಮಸ್ವರ ಬೈ ನೇಚರ್ರೇ ಬಹಳ ಒಳ್ಳೆ ಸಂವತ್ಸರ ಅಲ್ಲ, ಗೊತ್ತಾಯ್ತಾ, ಬಹಳ ಒಳ್ಳೆ ಸಂವತ್ಸರ ಅಲ್ಲ. ಇದರಲ್ಲಿ ಮಳೆ ಬೆಳೆ ಕಡಿಮೆ ಇರತಕ್ಕಂಥದ್ದು, ರಾಜರುಗಳು ಪರಸ್ಪರ ಸಂಘರ್ಷ ಮಾಡಿಕೊಳ್ಳತಕ್ಕಂಥ ಒಂದು ಸಂವತ್ಸರ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಿರ ಕರೆಕ್ಟ್ ಆಗಿ ಸಂಘರ್ಷ ಅಂತ ಎಲೆಕ್ಷನ್ ಅಂತ ವಾರ್ತಾನೆ, ಅದು ವಿಜಯ ಸಂವತ್ಸರ ಎಲೆಕ್ಷನ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಸಂಘರ್ಷದ ಕಾಲ, ಬರೀ ಅನ್ಯಾಯ ಮೋಸಗಳ ಕಾಲದ ಸಂವತ್ಸರ. ಇನ್ನು ಇವತ್ತು ರಾಜ ಯಾರು ಗೊತ್ತಾ ಸಂವತ್ಸರಕ್ಕೆ, ಜನಕ ಚೀಫ್ ಮಿನಿಸ್ಟರ್ ಯಾರು, ಎಲ್ಲ ಪ್ರೈಮ್ ಮಿನಿಸ್ಟರ್ ಯಾರು ಕಾಯ್ತಿರ್ತಾರಲ್ಲ, ನಮ್ಮ ಕಾಲಮಾನದ ಲೆಕ್ಕದಲ್ಲಿ ಇದಕ್ಕೆ ರಾಜ ಯಾರು ಅಂದ್ರೆ ಗುರುವಾರ ಆಗಿರೋ, ನೆನ್ಪಿಟ್ಕೊಂಡಿರ್ಬೇಕು. ಗುರುವಾರ ಅಂತ ಹೇಳಿದ್ರೆ ಗುರು ರಾಜ, ಇದಕ್ಕೆ ಗುರು ರಾಜನೇ ಇದಕ್ಕೆ ರಾಜ. ಆದ್ರೆ ಸಮಸ್ಯೆ ಅಂದ್ರೆ ಗುರು ಭಾರಿ ಒಳ್ಳೆ ಗ್ರಹ, ಸಮಸ್ಯೆ ಇಲ್ಲ, ಆದರೆ ಅಸಿಸ್ಟೆಂಟ್ಸ್ ಯಾರು ಸರಿ ಇಲ್ಲ. ಶನಿ ಮಂತ್ರಿ, ಶನಿ ಸೇನಾಧಿಪತಿ, ಮತ್ತೆ ಶನಿ ಪೂರ್ವ ಸಸ್ಯಾಧಿಪ, ಅನೇಕ ಡಿಪಾರ್ಟ್ಮೆಂಟ್ ಶನಿ ತಗೊಂಡ್ಬಿಟ್ಟಿದ್ದಾನೆ, ಅದರಿಂದಾಗಿನೇ ರಾಜನ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಗುರು ರಾಜನ ಆದ್ರಿಂದಾಗಿನೇ ಕಣ್ಣಿ ಸ್ವಲ್ಪ ಮುಂದೆ ಜಾಗ ಬಿಡಿ. ಹಾಂ ಹಾಂ ಸರ್ ಬನ್ನಿ ಬನ್ನಿ, ಇಲ್ಲೇ ಆಗುತ್ತೆ, ನಿಮ್ಮ ಜೊತೆ ಕೂಡಿಸ್ಕೊಳ. ಒಂದು ಅದರಲ್ಲೇ ಹಿಂಟಿದೆ, ಗುರು ರಾಜನಾದಾಗ ಯಾರು ಗುರು ಭಕ್ತರಾಗಿರ್ತಾರೆ ಅವರಿಗೆ ಇದು ಕ್ಷೇಮ ಕೊಡತಕ್ಕಂತ ಪರ್ವ, ವಿಶೇಷವಾದ ವರ್ಷ ಇದು. ಮತ್ತೆ ಗುರುಪೀಠದವ್ರಿಗೆ ಭಾರಿ ಒಳ್ಳೆ ಆಗ್ತಕ್ಕಂತ ಒಂದು ಪರ್ವತ. ಗುರು ರಾಜನಾದ್ರಿಂದಾಗಿನೇ ಗುರುಗಳಿಗೆ ಸಂಬಂಧಪಟ್ಟಂತಹ ಹರಿಗುರು ಭಕ್ತರಿಗೆಲ್ಲ ಕಣ್ಣು ಮುಚ್ಚಿಕೊಂಡು ಒಳ್ಳೇದಾಗ್ತಕ್ಕಂತ ಕಾಲ. ಅದನ್ನ ಬಿಟ್ಟುಬಿಟ್ರೆ ನ್ಯಾಚುರಲಿ ಕಲಿಯುಗದಲ್ಲಿ ಹೇಗೆ ಅಂದ್ರೆ ಭಾರಿ ಒಳ್ಳೆ ಸಂವತ್ಸರಕ್ಕೆ ಒಳ್ಳೆ ಫಲ ಸಿಗೋದಿಲ್ಲ. ಹೇಳಿ ಕೇಳಿ ಇದು ಅನೌನ್ಸ್ ಮಾಡಿದಾರ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಅಂತ ಅವರೇ ಅನೌನ್ಸ್ ಮಾಡಿಬಿಟ್ರೆ ಹಾಗೋ ಹಾಗಾಗಿ. ಹುಷಾರಾಗಿದ್ರೆ ಸಾಕು, ಇದರಲ್ಲಿ ಮಳೆ ಬೆಳೆ ಇತ್ಯಾದಿಗಳಲ್ಲಿ ಬರಬೇಕಾದ ಬರೋದಿಲ್ಲ, ಬರಬೇಕಾದ ಬೇಡ ಆದಾಗ ಬರ್ತದೆ. ಪೂರ್ವ ಸಸ್ಯಗಳು ಫೇಲ್ ಆಗ್ತವೆ ಸರಿ, ಪೂರ್ವ ಸಸ್ಯ ಅಪರ ಸಸ್ಯರು ಫೇಲ್ ಆಗ್ತದೆ ಬಂಗಾಳ. ಎರಡು ಮುಂಗಾರು ಹಿಂಗಾರು ಅಂತಾರಲ್ಲ, ಮುಂಗಾರು ಬೆಳೆ ಹಿಂಗಾರು ಬೆಳೆ ಎರಡು ಎಫೆಕ್ಟ್ ಆಗ್ತದೆ. ನೀರಿಂದಾಗಲಿ ಬೇಕಾದಷ್ಟು ಅಭಾವ ಇದ್ದೇ ಇದೆ, ಅವೆಲ್ಲ ಕಂಟಿನ್ಯೂ ಆಗ್ತಾನೆ ಇರ್ತವೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಂವತ್ಸರ ಮೇಲ್ನೋಟಕ್ಕೆ ಅಷ್ಟು ಒಳ್ಳೆ ಸಂವತ್ಸರ ಅಲ್ಲ ಅಂತೇಳಿ ಯಾರು ಗಾಬರಿ ಆಗಬೇಕಾದ ಕಾರಣ ಇಲ್ಲ. ಯಾವ್ದಕ್ಕೆ ಗೊತ್ತಾ, ಯಾವ ಸಂವತ್ಸರವೂ ಕೂಡ ಅದಕ್ಕೇನೆ ನಮ್ಮ ಶಾಸ್ತ್ರ ಹೇಳಿತು, ಆದಿತ್ಯಾದಿ ನವಗ್ರಹ, ಆದಿತ್ಯಾದಿ ಗ್ರಹಗಳಿವೆ ಇವೆಲ್ಲ ಏನಿದ್ರು ಕೂಡ ಸಕಲ ಗ್ರಹವಲ್ಲ ನೀನೇ ಸರಸಿಜಾಕ್ಷ, ಎಲ್ಲ ದೇವ್ರ ಕೈಯಲ್ಲಿದ್ದಾರೆ ಯಾರು ಕೂಡ. ಆದ್ರಿಂದ ತಾವು ಸಂವತ್ಸರದ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಕಾದ ಕಾರಣ ಇಲ್ಲ. ದೇವರು ನಂಬಿದವರಿಗೆ ಎಂಥ ಕಾಲದಲ್ಲೂ ಒಳ್ಳೆ ಕಾಲ ಆಗ್ತದೆ, ಆ ದೇವರು ನಂಬದೇ ಇದ್ದವರಿಗೆ ಎಂಥ ಕಾಲನೂ ಕೆಟ್ಟ ಕಾಲ ಆಗ್ತದೆ. ಏಕಾದಶಿ ಉಪವಾಸ ಮಾಡಿ ಹೇಳ್ತಾರೆ ಆಚಾರ್ಯರು, ನಿಮಗೆಲ್ಲ ಶನಿ ದೇಶ ಇದ್ರೆ ಶುಕ್ರ ದೇಶ ಆಗ್ತದೆ ಆಯ್ತಾ, ಏಕಾದಶಿ ಉಪವಾಸ ಮಾಡಿದ್ರೆ ಶುಕ್ರ ದೇಶ ಇದೆ ಶನಿ ದೇಶ ಆಗ್ತದೆ ಆಯ್ತಾ, ಅಂದ್ರೆ ಮಾಡಿದ್ರೆ ಫಲ ಬಿಟ್ಟರೆ ಇದು ಅನ್ನ ಅರ್ಥ ಮಾಡಿಕೊಂಡ್ರೆ ನಾವು ಯಾರು ಕೂಡ ಕಾಲದಿಂದ ಡೆಸ್ಪರೇಟ್ ಆಗ ಕಾರಣ ಇಲ್ಲ. ಯಾರು ಹರಿಸರ್ವತೋತ್ವ ಒಪ್ಪಿದ್ದಾರೆ, ವಾಯುಜೀವತೋತ್ವ ಒಪ್ಪಿದ್ದಾರೆ, ಹರಿವಾಯುಗಳು ಎಲ್ಲರ ಮೇಲಿರೋದ್ರಿಂದಾಗಿನೇ ಅವ್ರ ಭಕ್ತರಿಗೆ ಯಾವ್ಯಾವುದು ಕೌಂಟ್ ಆಗೋದಿಲ್ಲ, ಎಲ್ಲ ಅವರಿಗೆ ಶುಭ ಕಾಲನೆ. ಯಾವಾಗಲೂ ಶುಕ್ರ ದೇಶನೆ, ಬೇರೆ ದೇಶ ಬರೋ ಚಾನ್ಸೇ ಇಲ್ಲ. ಸರ್ವಕಾಲವು ಪರ್ವಕಾಲವು, ಜಗನ್ನಾಥ ಅಂತ ಹೇಳ್ತಾರೆ, ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕದಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಈ ಕಾನ್ಸೆಪ್ಟ್ ಇದ್ದವರಿಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಭೀಮಸೇನ ದೇವರು ಧರ್ಮರಾಜಕ್ಕೆ ರಾಜ್ಯಭಾರ ಮಾಡಿಸ್ತಾ ಕೃತಜ್ಞದ ವಾತಾವರಣ ತಂದಿದ್ದು ಕಲಿಯುಗದೊಳಗೆ ನೆನಪಿರಬೇಕು. ಕಲಿಯುಗದಲ್ಲಿ ಕೃತಜ್ಞದ ವಾತಾವರಣ ಬಂತು ಅಂದ್ರೆ ಅವ್ರು ಎಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಾಗ್ತದೆ. ಅವರು ದೂರ ಇಲ್ಲ, ಮಧ್ವಾಚಾರ್ಯ ಮತ್ತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ, ಮಧ್ವಾಚಾರ್ಯ ಮತ್ತೆ ಬಂದಿದ್ದಾರೆ. ಅವರ ಮಾಡ್ತಾರೆ ಅಂತ ತೋರಿಸೋದಕ್ಕೋಸ್ಕರನೇ ಅವರು ಬಿಟ್ಟುಬಿಡಿ, ದೈತೀರ್ಥರು, ವ್ಯಾಸರಾಜರು, ವಾದಿರಾಜರು, ರಾಯರು, ರಘುತ್ತಮರು, ಎಂತೆಂಥ ಕಾಲ ಅದರ ಇದೆ, ಈ ಕಾಲದಲ್ಲಿ ಇದ್ದವರೇನೆ ಅವ್ರು. ಬಣವತ್ ಕಾಮಧೇನುಂಚ ಭಜ ಸರ್ವತರೂಪಮ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮೆಹೆ. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾಕಲೋ ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ಸತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲ ಯಾವ ಕಾಲದಲ್ಲಿ ಮಾಡಿದವರು? ಅವರು ಇದೇ ಕಾಲದಲ್ಲೇ ಮಾಡಿದವರು. 12 ವರ್ಷ ಬರಗಾಲ, ಪ್ರತಿನಿತ್ಯ ಮಠದಲ್ಲಿ ಊಟ ಹಾಕಿಸ್ತಾರೆ ರಾಯರು, ಅರ್ಥ ಮಾಡ್ಕೊಂಡು. ರಾಜನಿಗೆ ಊಟ ಹಾಕಿಸ್ತಾರೆ ಅಂದಮೇಲೆ ಗುರು ಅರಮನೆಗೆ ಅಫೆಕ್ಟ್ ಆಯಿತು, ಗುರುಮನೆಗೆ ಅಫೆಕ್ಟ್ ಆಗಲಿಲ್ಲ. ಅರ್ಥ ಆಯ್ತಾ? ಅರಮನೆಗೆ ಅಫೆಕ್ಟ್ ಆದ ಒಂದು ಗ್ರಹಗಳ ಕಾಟ ಗುರುಮನೆಗಳಿಗೆ ಬರಲಿಕ್ಕಾಗಲಿಲ್ಲ ಅಂತ ತಿಳ್ಕೊಂಡವರಿಗೆ ಯಾವ ರೀತಿ ಯೋಚನೆ ಮಾಡೋ ಕಾರಣನೇ ಇಲ್ಲ. ಮತ್ತೆ ಈ ವರ್ಷದ ಭಾರಿ ವಿಶೇಷ ಅಂದ್ರೆ ಇವತ್ತು ಅಶ್ವಿನಿ ನಕ್ಷತ್ರ, ನೆನಪಿರಲಿ, ಅಶ್ವಿನಿ ನಕ್ಷತ್ರ. ನಕ್ಷತ್ರ ಮಾಸದಂತೆ ಅಶ್ವಿನಿ ನಕ್ಷತ್ರ ಫಸ್ಟ್ ಬರೋದು. ಅಶ್ವಿನಿಯಿಂದ ರೇವತಿವರೆಗೂ ನಕ್ಷತ್ರಗಳಿರೋದು, 27 ನಕ್ಷತ್ರಗಳು. ಅಂದ್ರೆ ಇವತ್ತು ನಕ್ಷತ್ರ ಮಾಸದಲ್ಲೂ ಹೊಸ ವರ್ಷ ಸಾವು ಪ್ರತಿ ವರ್ಷ ಆಗಿ ಬರೋದಿಲ್ಲ. ಇದು ಅದೊಂದು ವಿಶೇಷ ಯೋಗ. ಇದು ಈ ವರ್ಷದ ದೊಡ್ಡ ವಿಶೇಷ ಅಂದ್ರೆ ಅಶ್ವಿನಿ ನಕ್ಷತ್ರನೂ ಸೇರಿಕೊಂಡು ಅದು ಪೂರ್ಣ ಇದೆ ಇವತ್ತು. ಈಗಲೂ ಅಶ್ವಿನಿ ನಕ್ಷತ್ರ ಇನ್ನೂ ಕೂಡ ಇದೆ. ಅಂದ್ರೆ ನಕ್ಷತ್ರ ಮಾಸದಲ್ಲೂ ಹೊಸ ವರ್ಷ, ಮತ್ತೆ ಚಾಂದ್ರಮಾಸದಲ್ಲಿ ಹೊಸ ವರ್ಷ, ಇದು ಬಹಳ ಮುಖ್ಯ. ಮತ್ತೆ ಚಾಂದ್ರಮಾನ ಸೌರಮಾನ ಯಾವ್ದು ತಗೋಬೇಕು ಅಂತ ಮತ್ತೊಂದು ಸಂಶಯ. ಯಾವ ಶ್ರೇಷ್ಠ ಆಚಾರ್ಯ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅದಕ್ಕೆ ಅವರಿಗೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಕರೆಯೋದು. ದಿನಾನ ಮಧಿಬಸ್ ಸೂರ್ಯ ಪಕ್ಷ ಮಾಸ ಅಬ್ದಪಃ ಶಶಿ ತಸ್ಮಾತ್ ಸೌಮ್ಯಾಬ್ದಮೇ ಮಾತ್ರ ಮುಖ್ಯ ಮಾಹುರ್ ಮನೀಷಿಣ. ಆಚಾರ್ಯರ ಮಾತು, ದಿನಾನ ಮಧಿಬಸ್ ಸೂರ್ಯ, ದಿನದ ಲೆಕ್ಕ ಮಾಡಬೇಕಾದ್ರೆ ಸೂರ್ಯಮಾನವನ್ನು ಸೂರ್ಯನ ಲೆಕ್ಕ ತಗೋಬೇಕು, ಸೂರ್ಯೋದಯ ಸೂರ್ಯಾಸ್ತ ತಗೋಬೇಕು. ಆದರೆ ಪಕ್ಷ ಮಾಸ ವರ್ಷ ಎಲ್ಲವನ್ನು ಕೂಡ ಚಾಂದ್ರಮಾನದಲ್ಲಿ ತಗೊಳ್ಬೇಕು ಅಂತ ಆಚಾರ್ಯ ಹೇಳ್ತಾರೆ. ಪಕ್ಷ ಮಾಸ ಅಬ್ದಪಃ ಶಶಿ ತಸ್ಮಾತ್ ಸೌಮ್ಯಾಬ್ದಮೇ ಮಾತ್ರ ಮುಖ್ಯ ಬಾಹುರ್ ಮನೀಷಿಣ. ಅದನ್ನು ಚಾಂದ್ರಮಾನದ ಯುಗಾದಿನೇ ಬಹಳ ಶ್ರೇಷ್ಠವಾದ ಯುಗಾದಿ, ಆದ್ದರಿಂದ ಅನುಸರಣೆ ಮಾಡಬೇಕು. ಇಂಥ ಯುಗಾದಿಯಲ್ಲಿ ಇದು ಸೇರಿದ್ದು ಎರಡು ಪರ್ವಕಾಲ ಆಯಿತು, ಮೊದಲೇ ಗುರುವಾಗಿರೋದು ಒಂದು ಪರ್ವಕಾಲ. ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಯಾವ ಯೋಚನೆ ಕೂಡ ಇರೋದಿಲ್ಲ. ಇನ್ನು ವಿಜಯ ಹೆಸರು, ಸಂವತ್ಸರದ ಹೆಸರು ವಿಜಯ ಅಂತಿದೆ. ವಿಜಯ ಅಂದ್ರೆ ಏನು? ವಿಶಿಷ್ಟ ಜಯ ವಿಜಯ, ವಿಶಿಷ್ಟ ಜಯ ಸಿಕ್ಕರೆ ಅದು ವಿಜಯ. ವಿಶಿಷ್ಟ ಜಯ ಅಂದ್ರೆ ಏನು? ಒಬ್ಬ ಹುಡುಗ ಹೋಗ್ತಾನೆ, ಪರೀಕ್ಷೆಯಲ್ಲಿ ಫೇಲು, ಸಿನಿಮಾ ಟಿಕೆಟ್ ಬಂದೊಂದು ಓಡಿ ಬರ್ತಾನೆ, ಜಯನಾದ ಒಂದು ಸಿನಿಮಾ ಟಿಕೆಟ್ ಸಿಕ್ತು, ಫಸ್ಟ್ ಶೋಗೆ ಕುಡಿದಾಡ್ತಿದ್ದಾನೆ, ಫೇಲ್ ಆಗಿಬಿಟ್ಟಿದ್ದಾನೆ. ಅವ್ನು ತಗೊಂಡು ಏನ್ ಮಾಡ್ತೀರಿ? ಕ್ರಿಕೆಟ್ ಮ್ಯಾಚ್ ಟಿಕೆಟ್ ಸಿಕ್ಕರು, ಕಾಲೇಜ್ ಫೇಲ್ ಆದ್ರೆ ಏನು ಉಪಯೋಗ? ಇಲ್ಲಿ ಟಿಕೆಟ್ ಸಿಗ, ಅಲ್ಲಿ ಫಸ್ಟ್ ಆಗ್ಬೋದು, ಅದಕ್ಕೆ ಜಯ, ವಿಶಿಷ್ಟ ಜಯ ಅಂದ್ರೆ ಅದು. ಸಂಸಾರದಲ್ಲಿ ಏನೇ ಒಳ್ಳೆಯದಾದ್ರೂ ಅದು ಒಳ್ಳೆಯದಲ್ಲ, ಏನೇ ಕೆಟ್ಟದಾದ್ರೂ ಕೆಟ್ಟದ್ದಲ್ಲ. ನಿಜವಾದ ಒಳ್ಳೆಯದು ಅಂದ್ರೆ ವಿಶಿಷ್ಟ ಜಯ ಅಂದ್ರೆ ಯಾವುದು? ಅಜ್ಞಾನದ ಮೇಲೆ ಜಯ ಇರಬೇಕು. ತತ್ವಜ್ಞಾನ ಬಂತು ಅಂದ್ರೆ ಅದು ಜಯ, ಇಲ್ಲದ ಹೋದ್ರೆ ಬೇರೆ ಅಲ್ಲ. ಜಯತೀರ್ಥರ ಶಾಸ್ತ್ರ ಓದೋದೇ ಜಯ, ಅದಕ್ಕಿಂತ ಇನ್ಯಾವ ಜಯ ಬೇಕು? ಜಯ ಅಂತ ಅವ್ರ ಹೆಸರೇ ಜಯ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಜಯದ ಕಾನ್ಸೆಪ್ಟೇ ತಪ್ಪೋಗ್ಬಿಟ್ಟಿದೆ. ಯಾವುದು ಜಯ ಅಂತ ಕರಿಬೇಕು? ಫಸ್ಟ್ ಕ್ವಾರ್ಟರ್ಲಿ ಫಸ್ಟ್ ಬಂದ ಜಯ ಅಲ್ಲ, ಮಿಡ್ ಟರ್ಮ್ ಬಂದ ಜಯ ಅಲ್ಲ, ಫೈನಲ್ ಬಂದ್ರೆ ಜಯ. ಅದು ವಿಶಿಷ್ಟ ಜಯ ಅಂದ್ರೆ ಇವೆಲ್ಲ ಉಪಯೋಗ ಇಲ್ಲ ಅಂತಲ್ಲ, ಬಟ್ ಕೌಂಟ್ ಆಗೋದು ಅದು. ಅದನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಎಲ್ಲ ಒಳ್ಳೇದು ಕೆಟ್ಟದ್ದು ಬೇಕೇ ಬೇಕು, ಬೇಡ ಇದು ಒಳ್ಳೇದು ಕೆಟ್ಟದ್ದು ಬೇಕು ಅದು ಬೇಡ ನಿಜ. ಆದ್ರೆ ನಿಜವಾದ ಒಳ್ಳೇದು ಅಂದ್ರೆ ಯಾವುದು? ಅದು ಒಳ್ಳೇದು. ಆ ಒಳ್ಳೇದ್ರ ಬಗ್ಗೆ ನಾವು ಗಮನ ಕೊಟ್ಟೇ ಇಲ್ಲ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಆಚಾರ ಮಾತು ನೋಡಬೇಕು, ಎಷ್ಟು ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ, ನೀವು ನೂರಾರು ಅಶ್ವಿನ ಯಾಗ ಮಾಡಿ, ಸಾವಿರಾರು ಹಸು ಯಾಗ ಮಾಡಿ, ಕೋಟ್ಯಂತರ ಬಾವಿ ತೋಡಿಸಿ, ನಿಮ್ಗೆ ಹಬ್ಬ ಬಂದ್ರೆ ಸ್ವರ್ಗ ಸಿಗ್ತದೆ, ಮೋಕ್ಷ ಸಿಗೋದಿಲ್ಲ. ಅದರಿಂದ ಶುಭೇನ ಕರ್ಮಣ ಸ್ವರ್ಗಂ ಹೈಯೆಸ್ಟ್, ಅದು ಮಾಡೋದೆಲ್ಲ ಬಿಟ್ಬಿಡಿ. ನಾವು ಅಕಸ್ಮಾತ್ ಮಾಡಿದ್ರೆ ಹಬ್ಬ ಬಂದ್ರೆ ಅಲ್ಲಿ ಹೋಗ್ಬೋದು ಅಷ್ಟೇ, ಅದು ಬೇರೆ ಇಲ್ಲ. ಕ್ಲರ್ಕ್ ಎಷ್ಟು ಪ್ರಮೋಷನ್ ಕೊಟ್ಟರು ಅವ್ನು ಇದಾಗ್ಬಿಡ್ತಾನ, ಪ್ರೊಫೆಸರ್ ಆಗ್ತಾರ? ಎಷ್ಟು ಪ್ರಮೋಷನ್ ಕೊಟ್ಟರು ಕ್ಲರ್ಕ್ ಸೀನಿಯರ್ ಕ್ಲರ್ಕ್ ಆಗ್ತಾನೆ ಹೊರತು ಅವನು ಪ್ರೊಫೆಸರ್ ಆಗೋ ಸಾಧ್ಯತೆ ಇಲ್ಲ. ಎಂಡ್ ಅದು ಒಂದು. ನಿರಯಂಚ ವಿಕರ್ಮಣ, ಎಷ್ಟೇ ಪಾಪ ಆದರೂ ಬೇಕಾದ್ರೆ ನರಕಕ್ಕೆ ಹೋಗ್ತಾನೆ, ಅದು ಅಂಧಂತ ಮನಸ್ಸಿಗೆ ಹೋಗೋದಿಲ್ಲ. ಆದರೆ ಮಿಥ್ಯಾಜ್ಞಾನೇನ ಚ ತಮಃ, ಇವತ್ತು ತಪ್ಪು ತಿಳುವಳಿಕೆ ತಿಳ್ಕೊಂಡ್ರೆ ಮಾತ್ರ ಅಂಧಂತ ಮನಸ್ಸಿಗೆ ಹೋಗ್ತಾನೆ. ಬರೀ ಪಾಪ ಕಾರ್ಯದಿಂದ ಅಂಧಂತ ಮನಸ್ಸು ಆಗೋದಿಲ್ಲ, ಆದರೆ ತಪ್ಪು ತಿಳುವಳಿಕೆ ಅಂಧಂತ ಮನಸ್ಸು ಆಗ್ತದೆ. ಮತ್ತೆ ಮೋಕ್ಷ ಯಾವುದರಿಂದ ಆಗ್ತದೆ ಅಂದ್ರೆ ಜ್ಞಾನೇನೈವ ಪರಂಪದಂ. ಅಣುಭಾಷ್ಯ ಪೂರ್ತಿ ಸಾಧನಾಧ್ಯಾಯಕ್ಕೆ ಬೇಕಾದ ವಿಷಯವೆಲ್ಲ ಹೇಳ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಇದೆಲ್ಲ ಸೇರಿಸ್ಕೋಬೇಕು. ಶುಭ ಕರ್ಮಣ ಅಂದಕ್ಕೂ ಏವೋ ಸೇರಿಸ್ಬೇಕು ಮತ್ತೆ. ಶುಭಕರ್ಮ ಸ್ವರ್ಗಮೇವ, ಅದಕ್ಕಿಂತ ಮೇಲೆ ಹೋಗೋದಿಲ್ಲ. ನಿರಯಂತ ವಿಕರ್ಮಣ ನಿರಯಮೇವ ಮಿಥ್ಯಾಜ್ಞಾನೇನೈವ ತಮಃ ಜ್ಞಾನೇನೈವ ಪರಂಪದಂ ಅಂತ ಹೇಳಿದ್ರಿಂದ ನಾವು ಜ್ಞಾನಕ್ಕೆ ಪ್ರಯತ್ನ ಪಡೆದ ಹೋದ್ರೆ ಯಾವ ಸಾಧನೆ ಆಗೋದಿಲ್ಲ ಅಂತ. ವಿಶಿಷ್ಟ ಜಯ ಅಂದ್ರೆ ಅಜ್ಞಾನದ ಮೇಲೆ ಜಯ, ಸಂಸಾರದ ಮೇಲೆ ಜಯ, ಮೃತ್ಯುಂಜಯ, ಮೃತ್ಯುವನ್ನು ಗೆಲ್ಲಬೇಕು, ಅದು ನಿಜವಾದ ಸಾಧನೆ. ಆದ್ದರಿಂದ ಸಾವಿತ್ರಿ ಹೇಳ್ತಾಳೆ, ಹುಡ್ಕೊಂಬಂದಿದ್ದೇನೆ ಅಂತ ಹೇಳಿ. ನಾರದ ಹೇಳ್ತಾರೆ, ಗುಣ ಭಾರಿ ಇದೆ, ಒಂದು ದೋಷ ಇದೆ, ಒಂದು ವರ್ಷಕ್ಕೆ ಸಾಯ್ತಾನೆ ಮುಗಿತಲ್ಲ, ಒಂದೆರಡು ಎಲ್ಲ ಗುಣಗಳು ಸುತ್ತ ಹೋದಾಗ ಲೆಕ್ಕ ಹಾಕಿ. ಆಗ ಸಾವಿತ್ರಿ ವಿಶೇಷ ಅನುಗ್ರಹದಿಂದ ಸಾಧಿಸ್ತಾಳೆ ವಿಚಾರ ಬೇರೆ. ಅದು ಮೃತ್ಯು ಒಂದು ಅಡ್ಡ ಕೂತಿದ್ರೆ ಎಲ್ಲ ಸಾಧನೆಗಳು ಸನ್ನೆ. ಇವತ್ತು ನಿಮಗೆ ಸಂಸಾರ ಮೃತ್ಯು ಇರೋದ್ರಿಂದ ಅದನ್ನ ಗೆಲ್ಲಬೇಕು. ಗೆಲ್ಲದಕ್ಕೆ ಯಾರು ಬೇಕು ಅಂದ್ರೆ ವಿಜಯ, ವಿಜಯೋ ಜಯ ಸತ್ಯಸಂಧ ದಾಶಾರ್ಹ ವಿಜಯ ಅಂತ ದೇವರ ಹೆಸರದು. ಅದು ವಿಜಯ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ಪ್ರಸಾದಾದೇವ ಜಾಯ. ಆದ್ರಿಂದ ದೇವರ ಅನುಗ್ರಹದಿಂದ ಬರಬೇಕು. ವಿಜಯ ಅಂದ್ರೆ ಭಗವಂತ, ಆತರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ದೇಶಾಭಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಭಯಾವೇಶಿತ ತೇಜಸ. ಪರಮಾತ್ಮ ಅಶ್ಯೂರೆನ್ಸ್ ಕೊಡ್ತಾನೆ, ಮೃತ್ಯು ಸಂಸಾರ ಸಾಗರದ ಎತ್ತವನ್ನು ನಾನೇ ಅಂತ ಹೇಳ್ತಾನೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅಚಿರಾತ್ ಮತ್ತೆ ಫಾಸ್ಟ್ ಆಗಿ ಎತ್ತಾನೆ ಪರಮಾತ್ಮ, ಒಬ್ಬಿಬ್ಬರನ್ನಲ್ಲ ಎಲ್ಲರನ್ನು ಎಲ್ಲಾ ಕಾಲಕ್ಕೆ ಎತ್ತಾನೆ ಅಂತ ಹೇಳಿದ ಮೇಲೆ ವಿಜಯ ಅಂದ್ರೆ ಭಗವಂತ. ಆತ್ಮತ್ತ ಅಪ್ರೋಚ್ ಏನ್ಬೇಕು ಅಂತ ಕೇಳಿದ್ರೆ ಮತ್ತೆ ವಿಜಯ, ವಿಶಿಷ್ಟ ಜಯ ಇರೋದು ಯಾರಿಗೆ? ವಿನಾಜಯ ವಿಶಿಷ್ಟ ಜಯ ವಾಯುದೇವರಿಗೆ. ಆಚಾರ್ಯ ಹೇಳಿದ ಜಯರೂಪಿ ಯಥೋಸೌ, ಅರ್ಜುನಗೆಲ್ಲದಕ್ಕೇನು ಡೌಟೇ ಇಲ್ವಂತೆ. ಮೇಲೆ ಹನುಮಂತ ದೇವರು ಕೂತಿದ್ದಾರಲ್ಲ, ಅವರು ಹೆಸರು ಹೇಳಿದ್ರೆ ಸಾಕು ಜಯ, ಇದು ಅವರೇ ಕೂತ್ಮೇಲೆ ಕೇಳಬೇಕಾ? ಅದಕ್ಕೆ ವಾಯುದೇವರಿಂದ ಜಯ. ಪರಮಾತ್ಮ ಮೋಕ್ಷ ಕೊಟ್ಟು ಜಯ ಕೊಡ್ತಾರೆ, ಇವರು ಮೋಕ್ಷ ಕೊಡ ಜ್ಞಾನ ಕೊಟ್ಟು ಜಯ ಕೊಡಿಸ್ತಾರ. ಆದ್ರಿಂದ ವಿನಾ ಜಯ ಇದು ಅರ್ಥ ಮಾಡಿಕೊಂಡು ವಿಶಿಷ್ಟ ಜಯ ವಿಷ್ಣುವಿನಿಂದ ಜಯ ವಾಯುದೇವರಿಂದ ಜಯ ಮತ್ತು ಮಿಥ್ಯಾಜ್ಞಾನದ ಮೇಲೆ ಜಯ ಸಿಗಬೇಕಾದ್ರೆ ಜ್ಞಾನ ಒಂದೇ ದಾರಿ. ಅದಕ್ಕೆ ಆಚಾರ ಗ್ರಂಥಗಳನ್ನು ಓದೋದು, ಭಾಗವತಾದಿ ಗ್ರಂಥಗಳ ಶ್ರವಣ. ಅದಿದ್ದವರಿಗೆ ಸಂಸ್ಥೆ ಎಂಥ ಕೆಟ್ಟ ಜಾತಕ ಇದ್ರೂ ಯೋಚನೆ ಮಾಡಬೇಡಿ, ಎಂಥ ಕೆಟ್ಟ ಕಾಲ ಇದ್ರೂ ಯೋಚನೆ ಮಾಡಬೇಡಿ, ಕೂತಲ್ಲೇ ಎಲ್ಲಾ ಸೌಭಾಗ್ಯವನ್ನು ಭಗವಂತ ತಂದುಕೊಡ್ತಾನೆ, ಅದು ಅದರ ಮಹಿಮೆ. ಇನ್ನು ದೇವರು ಕಾಲ ನಿಯಾಮಕ ಅಂತ ಮುಂದೆ ಹೇಳ್ತೇನೆ. ಈ ಸಂವತ್ಸರದಲ್ಲಿ ಅನೇಕ ವಿಶೇಷಗಳು, ಈ ಚೈತ್ರ ಶುರುವಾಗಿದೆ ಇವತ್ತಿನಿಂದ. ಈ ಚೈತ್ರ ಮಾಸದ ಮುಖ್ಯವಾದದ್ದು ಈ ವರ್ಷದ ಇಡೀ ವರ್ಷದೊಳಗೆ ಒಂದೇ ಗ್ರಹಣ ಇರೋದು. 25ನೇ ತಾರೀಕು ಹುಣ್ಣಿ ಒಂದು ಗ್ರಹಣ ಇದೆ, ಚಂದ್ರಗ್ರಹಣ. ರಾತ್ರಿ ಒಟ್ಟು ಬರೀ 33 ನಿಮಿಷ ಮಾತ್ರ ಇರೋ ಗ್ರಹಣ, ಅದು 33 ನಿಮಿಷ ಮಾತ್ರ ಇರ್ತದೆ. 1:11 to 1:55 ಅಷ್ಟೇ, 33 ನಿಮಿಷ ಮಾತ್ರ ಇರೋ ಗ್ರಹಣ. ಆದ್ದರಿಂದ ಸರಿಯಾಗಿ ಉಪಯೋಗ ಮಾಡಬೇಕು ಗ್ರಹಣ, ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನರ್ಥ? ಸರಿಯಾಗಿ ಸಾಧನೆ ಮಾಡ್ಬೇಕು ಆ ಕಾಲಕ್ಕೆ. ಸ್ವಲ್ಪ ಹೊತ್ತು ಮಾತ್ರ ಇರೋದ್ರಿಂದ ಪೂರ್ತಿ ಪ್ರಿಪರೇಷನ್ ಇರಬೇಕು. ಆ ಗ್ರಹಣಕ್ಕೆ ಮಧ್ಯಾಹ್ನ ಮೂರುವರೆವರೆಗೂ ಎಲ್ರಿಗೂ ಊಟ ಇರ್ತದೆ, ಮೂರುವರೆವರೆಗೂ. ಆಮೇಲೆ ಸೂರ್ಯಾಸ್ತದವರೆಗೂ ಸ್ವಲ್ಪ ಶಕ್ತರಿಗೆ, ಸೂರ್ಯಾಸ್ತದವರೆಗೂ ಅಶಕ್ತರು ಸ್ವಲ್ಪ ಶಕ್ತರು ತಗೋಬಹುದು. ಭಾರಿ ಅಶಕ್ತರು ರಾತ್ರಿ ಒಂಬತ್ತುವರೆವರೆಗೂ ತಗೋಬಹುದು. ಭಾರಿ ಅಶಕ್ತರಾದ್ರೆ ಚಿಕ್ಕ ಮಕ್ಕಳು ಗರ್ಭಿಣಿ ಇರೋಂಥವ್ರಿಗೆಲ್ಲ ಒಂಬತ್ತುವರೆವರೆಗೂ ಕೊಡಬಹುದು. ಆಮೇಲೆ ಇಲ್ಲ, ಅದು ಅತ್ಯಾಪತ್ಕಾರದ ವಿಚಾರ ಬೇರೆ. ಡ್ರಿಪ್ಸ್ ಗಿಪ್ಸ್ ಹಾಕೋರಿಗೆಲ್ಲ ಎಷ್ಟೊತ್ತಾರು, ಅದಕ್ಕೆ ಯೋಚನೆ ಇಲ್ಲ. ಇನ್ನು ಈ ಹಿಡಿಯೋ ಸ್ನಾನ ಮಾಡಲೇಬೇಕು, ಬಿಡೋ ಸ್ನಾನ ಮಾಡಲೇಬೇಕು, ನೆನಪಿರಲಿ. ಹಿಡಿಯೋ ಸ್ನಾನ ಮಾಡಬೇಕು, ಬಿಡು ಸ್ನಾನ ಮಾಡಬೇಕು. ಹಿಡಿಯೋ ಸ್ನಾನ ಮಾಡದೆ ಹೋದ್ರೆ ಅಪಮೃತ್ಯು ಬರ್ತದೆ ಹೇಳ್ತಾರೆ ಪುರಾಣದಲ್ಲಿ. ಅಪಮೃತ್ಯು ಬರ್ತೀವಿ, ಅಥವಾ ಅಪಮೃತ್ಯು ಎಲ್ಲಿ ಸಿಕ್ಕರಲ್ಲಿ ಯಾತಕ್ಕೆ ಮನುಷ್ಯ ಸಾಯ್ತಾನೆ ಅಂದ್ರೆ ಗ್ರಹಣ ಅಬ್ಸರ್ವ್ ಮಾಡ್ಕೊಂಡು ನಿದ್ದೆ ಹೊಡಿತಿರ್ತಾರಾದ್ರಿಂದ ಅವ್ರಿಗೆ ಅಪಮೃತ್ಯು ಬರ್ತದಾಗ. ಇಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದ್ದಕ್ಕೆ ಸ್ವಲ್ಪ ಕಣ್ಣು ಮುಚ್ಕೊಂಡು ಹೇಗೆ ಆಕ್ಸಿಡೆಂಟ್ ಆಗ್ತದಲ್ಲ ಹಾಗೆ ಸ್ವಲ್ಪ ಕಣ್ಣು ಮುಚ್ಕೋತಾನೆ ಆಕ್ಸಿಡೆಂಟ್ ಆಗ್ತದೆ. ಗಂಟು ಗಂಟೆ ಕಣ್ಣು ಮುಚ್ಕೋಬೇಕಾಗಿಲ್ಲ ಆಕ್ಸಿಡೆಂಟ್ ಆಗ್ಬೇಕಾದ್ರೆ, ಒಂದು ಸೆಕೆಂಡ್ ಕೂಡ ಬೇಡ, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಮುಗಿದೋಯ್ತು. ಅದಕ್ಕೆ ಆ ಕಾಲ ಕಣ್ಣು ಮುಚ್ಕೊಳ್ಳೋದು ಅಂದ್ರೇನು, ಆಚರಣೆ ಮಾಡದೇ ಇರೋದು. ಅದಕ್ಕೆ ಹಿಡಿದ ಸ್ಥಾನ ತಪ್ಪದೇ ಮಾಡಬೇಕು, ನಂಬರ್ ಒನ್. ಎಲ್ಲರೂ ಮಾಡಬೇಕು, ಮತ್ತೆ ದೊಡ್ಡವರು ಸಣ್ಣವರು ಇಡೋಲ್ಲ, ಸಣ್ಣವರು ಬೆಳಿಬೇಕಾದವರು, ದೊಡ್ಡವರು ಮತ್ತೆ ಒಳ್ಳೆ ರೀತಿ ಹುಟ್ಟಿ ಬರಬೇಕಾದ ಅವ್ರದ್ದು ಎಲ್ಲರಿಗೂ ಕಾಮನ್ ಅದು. ಆಮೇಲೆ ಬಿಟ್ಟು ಸ್ನಾನ ಎಲ್ಲರೂ ಮಾಡಬೇಕು. ಮತ್ತೆ ಬಿಟ್ಟು ಸ್ನಾನ ಏನ್ ಮಾಡ್ತಾರೆ, ಇನ್ನೇನು ಯಾವ ಊಟ ಇಲ್ಲ ತಿಂಡಿ ಇಲ್ಲ ಮತ್ತೆ ಸ್ನಾನ ಅಂತ ಮಲ್ಕೊಂಡ್ಬಿಡ್ತಾರೆ. ಏನೇ ಇಲ್ವಲ್ಲ ಅಂತ ಮಲಗಿಬಿಡ್ತಾರೆ. ಊಟ ತಿಂಡಿಗೆ ಸಂಬಂಧನೇ ಇಲ್ಲ, ಕೆಲವು ಊಟಕ್ಕೂ ಸಂಧ್ಯಾ ಒಂದು ಗಂಟೆ ಆಗಿರ್ತಾರೆ. ಎಲೆ ಮೇಲೆ ಅನ್ನ, ತಲೆ ಮೇಲೆ ಸ್ನಾನ ಅಂತ ಕೆಲವರು ವಾದ. ಸ್ನಾನಕ್ಕೆ ಹೋಗಿ ಬಡಿಸಿದೊಳಗಡೆ ಸ್ನಾನಕ್ಕೆ ಹೋಗ್ತಾನಂತ. ಇನ್ನು ಎಷ್ಟು ಅನೇಕ ಮಾಡುವ ಲೆಕ್ಕ ಇಟ್ಕೊಳ್ರಿ. ಆಮೇಲೆ ಸುಳ್ಳು ಹಾಗೆ ಮಾಡಬಾರ್ದು. ಬಸ್ ಆಗಿದ್ರೆ ಏಕಾದ್ರೆ ಸಂಧ್ಯಾನೇ ಮಾಡಬಾರ್ದು ಅಂತ ಆಗ್ತದೆ, ಊಟ ಇಲ್ವಲ್ಲ, ಹಾಗೆಲ್ಲ ಮಾಡಬಾರ್ದು. ಇವತ್ತು ಸಂಧ್ಯಾ ಒಂದು ಊಟ ಇದೆಯೋ ಬೆಳೆದ ಸಕಾಲಕ್ಕೆ ಹೇಗೆ ಮಾಡಬೇಕು, ಗ್ರಹಣ ಹಾಗೆ ಬಿಟ್ಟು ಸ್ನಾನ ಮಾಡಲೇಬೇಕು. ಮಾಡದೆ ಹೋದ್ರೆ ವೇದವ್ಯಾಸವರು ಹೇಳ್ತಾರೆ, ಮುಂದಿನ ಗ್ರಹಣ ಬರೋದು ಸೂತಕಂತವರಿಗೆ, ಮುಂದಿನ ಗ್ರಹಣ ಬರೋವರಿಗೂ ಆ ಗ್ರಹಣ ಬರಬೇಕು. ಮತ್ತೆ ಚೈತ್ರ ಮಾಸದ ಹುಣ್ಣಿಮೆ ಗ್ರಹಣನೇ ಬರಬೇಕು. ಆ ಜನ್ಮದಲ್ಲಿ ಬರ್ತದಲ್ಲೋ ಗೊತ್ತಿಲ್ಲ, ಅಂದ್ರೆ ಪೂರ್ತಿ ಸೂತಕದ್ದಾಗಲಿ ಅಕ್ಕವರಿಗೆ. ನೀವಂದ್ರೆ ಅದಕ್ಕೂ ಖುಷಿ ಪಡ್ತಾರೆ, ಅರ್ಥ ಸಂಧಾನ ಮಾಡ್ಕೊಂಡಿರ್ಬೋದು ಒಂದು ಅಂಥ ಜನ ಸಿಗ್ತಾರೆ. ಪೂರ್ತಿ ಸೂತಕ ಇದ್ದಾಗಾಯ್ತಲ್ಲ, ಯೋಚನೆ ಇಲ್ಲ ಅಂತ ಹೇಳ್ಬಿಟ್ಟು. ಮಹಾಪಾಪ, ಯಾವ ಕರ್ಮಕ್ಕೂ ಅಧಿಕಾರನೇ ಸಿಗೋದಿಲ್ಲ. ಅದರಿಂದಾಗಿನೇ ಬಿಟ್ಟು ಸ್ನಾನವನ್ನು ಮಾಡಲೇಬೇಕು. ಎಷ್ಟು ಸುಲಭ, ಅದೇನು ಕಷ್ಟನೇ ಇಲ್ಲ. ಈ ಮತ್ತೆ ಆರಾಮ ಮಾಡ್ಬೋದು. ಬರೋ ಪುಣ್ಯ ಮಾತ್ರ ಭಾರಿ ಜಾಸ್ತಿ. ಆ ಕಾಲದ ಇನ್ನೊಂದು ಕೇಳಿ, ಪಿತೃಕಾರ್ಯ ಭಾರಿ ಮುಖ್ಯ, ದಾನ ಬಹಳ ಮುಖ್ಯ. ಜಪ, ತಪಸ್ಸು, ಗಾಯತ್ರಿ ಇತ್ಯಾದಿ ಮಂತ್ರಗಳು ಯಾವ್ದು ಬೇಕಾದ್ರೆ ಹೇಳಿ, ಬಂದಿದ್ದೆ ಹೆಚ್ಚು ಅಂತ ಹೇಳಿದಷ್ಟು ಕೂಡ ಸಿದ್ಧಿ ಬರ್ತದೆ. ಗ್ರಹಣ ಕಾಲಕ್ಕೆ ಬೇರೆ ದಿವಸದಲ್ಲಿ ಹೇಳಿದರೆ, ನಮ್ಮ ಹೇಳ್ತಾರೆ, ರಾತ್ರಿ ಓದೋದಕ್ಕಿಂತ ಬೆಳಿಗ್ಗೆ ಓದಿದ್ರೆ ಬೇಗ ಉಪಯೋಗ. 2 ಗಂಟೆ ಓದೋದು ಅಂದ್ರೆ ಬೆಳಿಗ್ಗೆ 10 ನಿಮಿಷ ಓದೋದು ಅಂತ ಹೇಳ್ತಾರಲ್ಲ, ಗ್ರಹಣ ಕಾಲ ಹಾಗೆ. ಅದು ಪರ್ವ ಕಾಲ ಅಂದ್ರೆ ಹೆಚ್ಚು ಫಲ ಕೊಡ್ತದೆ ಅಂತ ಅರ್ಥ. ಹೆಚ್ಚು ಫಲ ಕೊಡೋದ್ರಿಂದ ಯಾವುದೇ ಜಪ ಮುಂದೆ ಸಾಕಷ್ಟು ಮಾಡಬೇಕಲ್ಲ, ಅದರಿಂದ ಭಾರಿ ಅನುಕೂಲ. ಮತ್ತೆ ಪಿತೃ ಕಾರ್ಯಕ್ಕೆ ತರ್ಪಣ ಮುಖ್ಯವಾದ ತರ್ಪಣ. ಇನ್ನು ಯಥಾಶಕ್ತಿ ದಾರಾದಿಗಳನ್ನ ಮಾಡಿದರೆ ಎಲ್ಲ ಪರಿಹಾರವಾಗ್ತದೆ. ಎಲ್ಲರೂ ಮಾಡಬೇಕಲ್ಲ. ಇನ್ನು ವಿಶೇಷವಾಗಿ ಆ ನಕ್ಷತ್ರಕ್ಕೆ ರಾಶಿಗೆ ಬಂದಿರ್ತದಲ್ಲ, ಅವ್ರು ಹೆಚ್ಚೆಚ್ಚು ಮಾಡಬೇಕಷ್ಟೇ. ಆದ್ರೆ ನಮ್ಗೆ ಇಲ್ಲ ಅಂತ ಅಲ್ಲಿ ಮಡ್ಕೊಂಡ್ಬಿಡ್ತಾರೆ, ನಮಗೇನು ಇಲ್ಲ ಅಂತೇಳಿ. ಇಲ್ಲದ್ ಬಂದು ವಕ್ರಿಸ್ತದ ಅಷ್ಟೇ, ಆಗ ಮಾಡಬಾರ್ದು. ರೋಡ್ ಕ್ಲಿಯರ್ ಅಂತ ಕಣ್ಣು ಮುಚ್ಕೊಂಡ್ರೆ ಆಗ್ತದ? ರೋಡ್ ಕ್ಲಿಯರ್ ಇರೋಷ್ಟು ಘಾಟ್ ಸೆಕ್ಷನ್ ಆದ್ರಷ್ಟು ಡ್ರೈವಿಂಗ್ ಕಾಮನ್ನೇ. ರೋಡ್ ಕ್ಲಿಯರ್ ಆದ್ರಲ್ಲಿ ಘಾಟ್ ಸೆಕ್ಷನ್ ಆಗಿರಲಿ, ಅಪ್ಸ್ ಡೌನ್ಸ್ ಏನೇ ಇರಲಿ, ಕಣ್ಣು ತೆಗೆದ್ ಕಾಮನ್ ಅವನು. ಅದೇ ರೀತಿ ಎಂಥ ಒಳ್ಳೆಯವನು ಕೂಡ ಎಷ್ಟೇ ಎಚ್ಚರಿಕೆ ಇದ್ರು ಕೂಡ ಮಾಡಲೇಬೇಕು, ಬಿಡಾಗಿಲ್ಲ. ಅದು ಸರಿಯಾಗಿ ಮಾಡ್ಬೇಕಲ್ಲ. ಅದು ತರ್ಪಣ ಮಧ್ಯಕಾಲ ಕೊಡೋದು ಭಾರಿ ಶ್ರೇಷ್ಠ. ಅದು ದೇವಕಾಲ, ಋಷಿಕಾಲ, ಪಿತೃಕಾಲ ಅಂತ 3 ಭಾಗ. ಮಧ್ಯ ಕೊಟ್ಟರು ಭಾರಿ ಶ್ರೇಷ್ಠ. ಬಟ್ ಗ್ರಹಣ ಇರೋಷ್ಟು ಕೂಡ ಜಪ ಮಾಡಬಹುದು, ಗೊತ್ತಾಯ್ತಾ? ತರ್ಪಣ ಕೊಟ್ಟು ಜಪ ಕಂಟಿನ್ಯೂ ಮಾಡಬಹುದು, ಮತ್ತೇನು ಸಮಸ್ಯೆ ಇಲ್ಲ. ಅಂತೂ ಕೊನೆವರೆಗೂ ಒಂಚೂರು ವೇಸ್ಟ್ ಮಾಡ್ಕೋಬಾರ್ದು. ಬರುವ ಕಾಲದಲ್ಲಿ ಎಕ್ಸಾಮ್ ಪೇಪರ್ ಕೊಡೋವರೆಗೂ ಹೇಗೆ ನಿಮಗೆ ಬರೆಯೋ ಟೈಮ್ ಇರ್ತದೋ, ಗ್ರಹಣ ಬಿಡೋವರೆಗೂ ಟೈಮ್ ಇರ್ತದ. ಆದ್ರಿಂದ ಸ್ವಲ್ಪ ಕೂಡ ವೇಸ್ಟ್ ಮಾಡ್ಕೋಬಾರ್ದು. ಕೆಲವೆಲ್ಲ ಭಾರಿ ತಪ್ಪು ತಿಳ್ಕೊಂಡ್ಬಿಟ್ಟು ಅವರು ಮಾತ್ರ ಮಾಡಬೇಕು ಅಂತ ತಿಳ್ಕೊಂಡು ಭಾರಿ ಅಪಾರ್ಥ ಮಾಡ್ಕೋತಾರೆ. ಪರ್ವಕಾಲ ಸೋಮಸೂರ್ಯೋಪರಾಗೇಚ ಪುಷ್ಯಾರ್ಕಾಜಿ ಸಮಾಗಮೆ. ರಾಯಸ್ತೋತ್ರ ಓದೋರಿಗೆ ಅಷ್ಟೇ ಗ್ರಹಣದ ಮಹತ್ವ ಗೊತ್ತಿರ್ತದೆ. ಸೋಮಸೂರ್ಯ ಉಪರಾಗ, ಉಪರಾಗ ಗ್ರಹಣ, ಚಂದ್ರಗ್ರಹಣ ಸೂರ್ಯಗ್ರಹಣದಲ್ಲಿ ಹೇಳಿದ್ರೆ ಅಷ್ಟು ಸಿದ್ಧಿ ಬರ್ತದೆ ಅಂತ ಹೇಳಿದ ಮೇಲೆ, ರಾಘವೇಂದ್ರ ಸ್ತೋತ್ರಕ್ಕೆ ಅಷ್ಟು ಸಿದ್ಧಿ ಹೇಳಿದಾಗ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ಗಾಯತ್ರಿ ಮಂತ್ರ ಅಥವಾ ಕೃಷ್ಣ ಮಂತ್ರ ಏನೇ ಹೇಳಿ ಒಳ್ಳೆ ಸಿದ್ಧಿ ಕೊಡುತ್ತಾ. ಅದರಿಂದ ಯಾರು ಕಳ್ಕೋಬಾರ್ದು ಅವಕಾಶ. ಅದಿಷ್ಟು ಬರ್ತದೆ. ಬರದೇ ಬೆಳಗ್ಗಿಂದ ಮಾಮೂಲು, ಏನು ಯೋಚನೆ ಇಲ್ಲ. ಆದರೆ ಕೆಲವು ನಿಯಮಗಳು, ಗ್ರಹಣಕ್ಕೆ ಹಿಡಿದಾಗ ಮೊದಲು 3 ದಿವಸ, ಆಮೇಲೆ 3 ದಿವಸ. ಚಂದ್ರಗ್ರಹಣ ಆದರೆ ಮೊದಲು 3 ದಿವಸ ಯಾವ ಶುಭ ಕಾರ್ಯ ಮಾಡಬಾರ್ದು, ಆಮೇಲೆ 3 ದಿವಸ ಯಾವ ಶುಭ ಕಾರ್ಯ ಮಾಡಬಾರ್ದು. ಸಂಧ್ಯಾ ಮಾಡಬಾರ್ದಲ್ಲ, ಮತ್ತೆ ಸಂಧ್ಯಾ ಶುಭ ಕಾರ್ಯಗಳಲ್ಲ, ಅವೆಲ್ಲ ಅದು ಬಿಡಬಾರ್ದು. ಅದಲ್ಲ, ವಿವಾಹ, ಉಪನಯನ ಇತ್ಯಾದಿಗಳನ್ನು ಮಾಡಬಾರದು ಅಂತ ಅರ್ಥನೇ ಹೊರತು ಉಳು ಶುಭ ಕಾರ್ಯ ಬಿಡುತ್ತೆ. ಸೂರ್ಯಗ್ರಹಣ ಬಂದು 7 ದಿವಸ ಮಾಡಾಗಿಲ್ಲ. ಸೂರ್ಯಗ್ರಹಣ ರೀ ಮೊದಲು ಒಳಗೆ, ಆಮೇಲೆ ಒಂದು ವಾರ ಬಿಡಬೇಕು. ಚಂದ್ರಗ್ರಹಣಕ್ಕೆ ಮತ್ತೆ 3 ದಿವಸ, ಆಮೇಲೆ 3 ದಿವಸ ಬಿಡಬೇಕು. ಹೆಚ್ಚು ಬಿಟ್ಟರೆ ತಪ್ಪೇನಿಲ್ಲ, ಅಷ್ಟು ಅದಕ್ಕಿಂತ ಮುಂಚೆ ಮಾಡಬಾರ್ದು. ಅದು ದೊಡ್ಡ ವಿಧಿ, ಅದು ಪರ್ವಕಾಲ ಅನುಷ್ಠಾನ. ಅದೆಲ್ಲ ಭಾಗ ಭಾಗ ಸೇರಿದ ಎಲೆಕ್ಷನ್ ನೀತಿ ಸಭೆ ಶುರುವಾಯ್ತಲ್ಲ, ಇವು ಎಲೆಕ್ಷನ್ ಕೋರ್ಟ್ ಶುರುವಾದಾಗೆ ಚುನಾವಣಾ ಸಂಹಿತೆ, ಚುನಾವಣೆ ಇರೋ ತಿಂಗಳು ಮುಂದಿದೆ, ಈಗಲೇ ಕೋರ್ಟ್ ಶುರುವಾಗಿಬಿಟ್ಟಿದೆ, ಆಗಲೇ ನೀತಿ ಸಂಹಿತೆ ಆ ಟೈಪ್ ಶುರುವಾಗಿರುತ್ತೆ. ಆದ್ದರಿಂದ ಯಾರು ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಇದು ಚೈತ್ರ ಮಾಸದ ಮುಖ್ಯವಾದದ್ದು. ಮತ್ತೆ ಈ ವರ್ಷದ ಭಾರಿ ವಿಶೇಷ ಅಂತ ಹೇಳಿದ್ರೆ, ಎಲ್ಲ ಏಕಾದಶಿ ಎಲ್ಲ ಇದೆ, ಯಾವುದು ಮಿಸ್ ಆಗಿಲ್ಲ, ಯೋಚನೆ ಮಾಡಬೇಡಿ. ಪ್ರತಿಯೊಂದು ಏಕಾದಶಿನೇ ಇರ್ತದೆ. ಎರಡು ಏಕ ಶ್ರವಣದ ಉಪವಾಸ ಬರ್ತದೆ. ಭಾದ್ರವ ಮಾಸ ಶುಕ್ಲಪಕ್ಷದೊಳಗೆ ಶ್ರವಣ ಉಪವಾಸ. ಹೆಚ್ಚು ಕಡೆ ಎಲ್ಲ ಮಠಕ್ಕೂ ಹಾಕಿದ್ದಾರೆ, ಆದ್ದರಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಎಲ್ಲ ಮಠಕ್ಕೂ ಹಾಕಿದ್ದಾರೆ ಶ್ರವಣ ಉಪವಾಸ ಭಾದ್ರಪದ ಶುಕ್ಲಪಕ್ಷದೊಳಗೆ. ಭಾರಿ ಪುಣ್ಯ, ಇಲ್ಲ ಹೋದ್ರೆ ಪಂಚ ಸಂವತ್ಸರ ಕೃತಂ ಪುಣ್ಯಂ ತಸ್ಯ ವಿನಶ್ಯತಿ ಅಂತ ಹೇಳ್ತಾರೆ. ತಪ್ಪದೇ ಅದನ್ನು ಮಾಡಬೇಕು. ಆ ಕೃಷ್ಣಪಕ್ಷದೊಳಗೆ ಅತಿರಿಕ್ತ ಉಪವಾಸ ಇದೆ. ಆದರೆ ನಮಗೆ ಯಾರಿಗೂ ಇಲ್ಲ, ಅಲ್ಲಿ ಬಂಗಾಳದ ಕಡೆ ಆ ಕಡೆ ಯಾರಿಗೂ ಇದೆ, ಅದರ ಯೋಚನೆ ಇಲ್ಲ. ಈ ಸುಮಾರಾಗಿ ನಮ್ಮ ಈಶಾನ್ಯ ಭಾರತ ಆ ಕಡೆಗೆ ಹೊರಿಸಿ ಬೇರೆ ಕಡೆಗೆಲ್ಲ ಏನೂ ಇಲ್ಲ, ನಮಗೆಲ್ಲ ಇಲ್ಲ, ಅದರಿಂದ ಯೋಚನೆ ಇಲ್ಲ. ಭಾದ್ರಪದ ಕೃಷ್ಣಪಕ್ಷದಲ್ಲಿ ಇನ್ನು ಉಳಿದ ಪಟವೇದ ಇತ್ಯಾದಿ ಜಾಸ್ತಿ ಇಲ್ಲ. ಮತ್ತು ಕೃಷ್ಣ ಜಯಂತಿ ಈ ಸಲ ಭಾರಿ ವಿಶೇಷ. ಈ ಸಲ ಕೃಷ್ಣ ಜಯಂತಿ ದಿವಸ ಬುಧವಾರ ಬರ್ತದೆ ಕೃಷ್ಣ ಜಯಂತಿ. ಕೃಷ್ಣ ಜಯಂತಿ ಸೋಮವಾರ ಬುಧವಾರ ಬಂದರೆ ಭಾರಿ ಪುಣ್ಯಕರ ಅಂತ ಚಲಾರಿ ಆಚಾರ್ಯರು ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ಸೋಮವಾರ ಮತ್ತು ಬುಧವಾರ ಬಂದರೆ ಭಾರಿ ಪುಣ್ಯ ಆಚರಣೆ ಮಾಡೋದ್ರಿಂದ ಅಂತಿರೋದ್ರಿಂದ ಅದು ತಪ್ಪ. ಮೊದಲೇ ಜಯಂತಿ, ಬರೀ ಅಷ್ಟಮಿ ಅಲ್ಲ, ಮೊದಲು ಜಯಂತಿ, ರೋಹಿಣಿ ಅಷ್ಟಮಿ ಸೇರಿರೋದು, ಜೊತೆಗೆ ಬುಧವಾರ ಬಂದಿರೋದು. ಅದು ಹೇಳ್ತಾರೆ ಚೂಡಾಮಣಿ ಯೋಗ ಅಂತ ಕರೀತಾರೆ. ಅದು ಚೂಡಾಮಣಿ ಯೋಗ ಅಂತ ಕೇಳಿದ್ರೆ ನೂರಾರು ಗ್ರಹಣ ಬಂದರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಅಷ್ಟು ಬರೋದ್ರಿಂದ ಪ್ರತಿ ಕೃಷ್ಣಾಷ್ಟಮಿ ಮಾಡಬೇಕು, ಕೃಷ್ಣ ಜಯಂತಿನೂ ಮಾಡಬೇಕು. ಈ ಸತಿ ಮಾಡೋದ್ರಿಂದ ಪುಣ್ಯದ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಪ್ಪದೇ ಮಾಡಬೇಕಾದ ಅಭ್ಯಾಸ ಮಾಡಬೇಕು. ಆಮೇಲೆ ಮರುದಿವಸ ಪಾರಣೆ ವ್ಯತ್ಯಾಸ ಇದೆ. ಕೆಲವು ಮಠಗಳಿಗೆ ಪ್ರಾತಃ ಪಾರಣ, ಹೆಚ್ಚು ಎರಡು ಮೂರು ಮಠಗಳಿಗೆ ಮಾತ್ರ ಸಾಯಂಕಾಲ 4:55 ಮೇಲೆ ಪಾರಣೆ, ಅದು 4 ಮೇಲೆ 5 ಸುಮಾರಾಗಿದೆ. ಆದರೆ ಉಡುಪಿ ಮಠಗಳಿಗೆ ವ್ಯಾಸರಾಜ ಮಠಕ್ಕೆಲ್ಲ ಬೆಳಿಗ್ಗೆ ಪ್ರಾತಃ ಪಾರಣ ಅಂತಿದೆ. ಪ್ರಾತಃ ಪಾರಣ ದಾಚೆ ಮಾಡದೆ ಮಾಡಬೇಕಾಗಿಲ್ಲ, ಸ್ವಲ್ಪ ನಿಧಾನ ಆದರೆ ಏನೋ ದೋಷ ಇಲ್ಲ, ಅದಕ್ಕೆ ಆ ಕ್ರಮದಲ್ಲಿ ಮಾಡ್ತಾರೆ. ಇದೊಂದು ವಿಶೇಷ, ವಿಷ್ಣು ಪಂಚಕ ಮತ್ತು ಋಷಿ ಪಂಚಮಿ ಎರಡು ಹಿಡಿಯೋರು ಹಿಡಿಬಹುದು ಮತ್ತು ಉದ್ಯಾಪನೆ ಮಾಡೋರು ಮಾಡಬಹುದು. ಈ ಸಲ ವಿಶೇಷ ಅಂದರೆ ಸಾಮಾನ್ಯವಾಗಿ ವಿಷ್ಣು ಪಂಚಕ ಹಿಡಿಯೋದು ಭಾದ್ರಪದ ಮಾರ್ಗಶಿರ ಎರಡರಲ್ಲಿ ಮಾತ್ರ, ಎರಡರಲ್ಲೂ 5 ಉಪವಾಸ ಬಂದಿದ್ದರೆ ಮಾತ್ರ ಹಿಡಿಬೇಕು. ಈ ಸತಿ ಎರಡರಲ್ಲೂ 5 ಉಪವಾಸ ಬಂದಿದೆ. ಭಾದ್ರಪದಲ್ಲೂ 5 ಉಪವಾಸ ಇದೆ, ಮಾರ್ಗಶಿರದ 5 ಉಪವಾಸ ಇರೋದ್ರಿಂದ ಯಾವ ಬೇಕಾದ್ರೂ ವಿಷ್ಣು ಪಂಚಕ ಹಿಡಿಬಹುದು, ಒಂದು ಒಳ್ಳೆ ಅನುಕೂಲ ಇದೆ. ಯಾರು ಕಾಯ್ತಿರ್ತಾರೆ ಮಾಡಬಹುದು. ಮತ್ತು ಋಷಿ ಪಂಚಮಿ ಗ್ರಹಣಕ್ಕೂ ಯೋಗ್ಯ ಮತ್ತು ಉದ್ಯಾಪನೆಗೂ ಯೋಗ್ಯ ಇರೋದ್ರಿಂದ ಹೊಸದಾಗಿ ಹಿಡಿಯೋರು ಹಿಡಿಬಹುದು, ಉದ್ಯಾಪನೆ ಮಾಡೋರು ಮಾಡಬಹುದು. ಋಷಿ ಪಂಚಮಿಗೆ ಒಂದು ಪ್ಲಸ್ ಪಾಯಿಂಟ್, ಇದು ಸಾಮಾನ್ಯ ಮಾಹಿತಿ. ಉಪಾಕರ್ಮ ಹೆಸರು ಎಲ್ಲರಿಗೂ ಒಂದೇ ದಿವಸ ಬಂದಿದೆ. August 18 ಎಲ್ಲರಿಗೂ ಕೂಡ ಋಗ್ವೇದ, ಯಜುರ್ವೇದ, ನೂತನ ಇವರು ಎಲ್ಲರಿಗೂ ಕೂಡ ಒಂದೇ ದಿವಸ ಒಂದು ಬಂದಿರೋದ್ರಿಂದ ಉಪಾಕರ್ಮ ಎಲ್ಲರಿಗೂ ಕಾಮನ್. ಅದರ ಆದೃಷ್ಟಿಯಿಂದನೂ ಬಹಳ ಸೇವ್ ಆಗ್ತದೆ. ಭಿನ್ನಾಭಿಪ್ರಾಯ ಜಾಸ್ತಿ, ಯಾವ ಮಠಗಳಿಗೂ ವ್ಯತ್ಯಾಸ ಬಂದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ದಿವಸದಲ್ಲೂ ಕೂಡ. ಮತ್ತೆ ಈ ಸರ್ತಿ ಪಕ್ಷಮಾಸದಲ್ಲಿ ಗಜಚ್ಛಾಯ ಯೋಗ ಅಂತ ಬಂದಿದೆ. ಪ್ರತಿ ವರ್ಷ ಬರೋದಿಲ್ಲ ಅದು. ಕಪಿಲಾಷಷ್ಠಿ, ಗಜಚ್ಛಾಯಕ ವಿಶೇಷ ಯೋಗಗಳು. ಅದು ಭಾದ್ರಪದ ಕೃಷ್ಣಪಕ್ಷ ತ್ರಯೋದಶಿ ಎಂದು ಗಜಚ್ಛಾಯ ಯೋಗ ಇದೆ. ಅವತ್ತು ಪಕ್ಷ ಮಾಡಿದರೆ ಭಾರಿ ಶ್ರೇಷ್ಠ. ಮಹಾಲಯ ಮಾಡಿದರೆ ಅದು ಬುಡದಿವಸ ಮಾಡೋರು ಮಾಡಬಹುದು, ಬಟ್ ಅನುಕೂಲ ಇದ್ದರೆ ಅವತ್ತು ಮಾಡಿದರೆ 100 ಸೂರ್ಯಗ್ರಹಣ ಬಂದ ದಿವಸ ಮಾಡಿದರೆ ಎಷ್ಟೋ ಅಷ್ಟು ಪುಣ್ಯಕರ ಅಂತ ಹೇಳ್ತಾರೆ. ಅಂತ ಗಜಚ್ಛಾಯ ಯೋಗ ಬಂದಿರೋದು ಒಂದು ವಿಶೇಷ ಅಂಶ. ಹೀಗೆ ಒಟ್ಟಾಗಿ ಬರುತ್ತೆ. ಮತ್ತೆ July 19 ಚಾತುರ್ಮಾಸ್ಯ ಏಕಾದಶಿ. ಅವತ್ತು July 19 ಚಾತುರ್ಮಾಸ್ಯ ಪ್ರಾರಂಭ, 18 ಪ್ರಾರಂಭ ಏಕಾದಶಿಯಿಂದ ಮುದ್ರಾಧಾರಣ ಇತ್ಯಾದಿಗಳೆಲ್ಲ ಈಗ 19 ವಿಹಿತ. ಇದೆಲ್ಲ ಜ್ಞಾಪಕ ಇಟ್ಟರು. ಯಾತಕ್ಕೆ ವರ್ಷದ ಬಗ್ಗೆ ಪಂಚಾಂಗ ಕೇಳಬೇಕು ಅಂದರೆ ಇಯರ್ ಪ್ಲಾನಿಂಗ್ ಮಾಡಿ, ಯಾರ ಮೇಲೆ ಪ್ಲಾನಿಂಗ್ ಮಾಡಲಿಕ್ಕೆ ಬರ್ತದೆ ಎಲ್ಲ ಕೂಡ. ವರ್ಷ ಪೂರ್ತಿ ಯಾವಾಗ ಏನೇನು ಬರ್ತದೆ ಮೊದಲೇ ನಮ್ಗೆ ಗೊತ್ತಿದ್ದಿಲ್ಲ, ಇದ್ದಕ್ಕಿಂತ ಬಂತು ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ. ಮೊದಲೇ ಇಂಡಿಕೇಶನ್ ಕೊಟ್ಟಿದ್ರೆ ಮುಂದೆ ಹಾರ್ಸ್ ಡ್ರೈವ್ ಕರ್ವ್ ಇದೆ, ಲೆಫ್ಟ್ ಟರ್ನ್ ಲೆಫ್ಟ್ ರೈಟ್ ಟರ್ನ್ ಕೊಟ್ಟರೆ ಸ್ಪೀಡ್ ಚೆಕಪ್ ಮಾಡಲಿಕ್ಕೆ ಬರ್ತದೆ. ಸಡನ್ನಾಗಿ ಬಂದರೆ ಪ್ರಾಬ್ಲಮ್ ಆಗ್ತದಲ್ಲ. ಯಾಕೆಂದ್ರೆ ಅವಾಯ್ಡ್ ಮಾಡೋಕ್ಕೂ ಉಪಯೋಗಿಸ್ತಾರೆ, ಇವೆಲ್ಲ ಬಂದಿರೋದ್ರೆ ಅವಾಯ್ಡ್ ಮಾಡಲಿಕ್ಕೆ ಬರ್ತದೆ ಅಂತ ಹೇಳಿಬಿಟ್ಟು. ಇನ್ನು ಉಪನಯನ ಮುಹೂರ್ತ, ವಿವಾಹ ಮುಹೂರ್ತ ಮತ್ತು ವಾಸ್ತು ಮುಹೂರ್ತ ಎರಡು ನೋಡಬೇಕು. ಉಪನಯನ ಮುಹೂರ್ತ ಎಷ್ಟು ಜಾಸ್ತಿ ಇಲ್ಲ. ವೈಶಾಖದಲ್ಲಿ ಮಾಘ ಎರಡರ ದಿನಗಳಲ್ಲಿ ಮಾತ್ರ ಇರೋದು ಉಪನಯನ ಮಾಡಲಿಕ್ಕೆ. ಅದು 10 ಮಾತ್ರ ಒಟ್ಟು ಸರಿಯಾದ ಮುಹೂರ್ತ, 10 ಮುಹೂರ್ತ ಇರೋದು. ಅದರಿಂದ ಅಷ್ಟರಲ್ಲಿ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. ಉಪನಯನಕ್ಕೆ ಮುಹೂರ್ತ ಭಾರಿ ಮುಖ್ಯ. ಯಾಕೆಂದರೆ ಹುಡುಗನ ಸಿದ್ಧಿ ಪ್ರಶ್ನೆ ಇದೆ, ಬ್ರಹ್ಮವರ್ಚಸ್ಸಿನ ಪ್ರಶ್ನೆ. ಆದ್ದರಿಂದ ಸರಿಯಾಗಿ ನೋಡ್ಕೊಂಡು ಮಾಡಬೇಕು. ಆಮೇಲೆ ವಿವಾಹಗಳು ಹಾಗೇನೆ, ಎರಡರಲ್ಲಿ ಮಾತ್ರ ಇರೋದು. ಪ್ಲಸ್ ಚಾತುರ್ಮಾಸ್ಯ ಮುಗಿದ್ಮೇಲೆ ವಿವಾಹ ಮಾಡಬಹುದು, ದಕ್ಷಿಣಾಯನಾದರೂ ಮಾಡಬಹುದು, ಉಪನಯನ ಮಾಡಾಗಿಲ್ಲ. ಸೊ ಕಾರ್ತಿಕ ಮಾರ್ಗಶಿರದಲ್ಲೂ ಕೂಡ ಚಾತುರ್ಮಾಸ್ಯ ಮುಗಿದ ಮೇಲೆ ವಿವಾಹ ಮಾಡಲಿಕ್ಕೆ ಅವಕಾಶ ಇದೆ. December 15 ಮಾಡಬಹುದು. ನೀವು ಬೇರೆ ದಿವಸ ಒಳ್ಳೆ ಮುಹೂರ್ತ ಹುಡುಕಿ ಮಾಡೋದಕ್ಕಿಂತ ಇದರಲ್ಲಿ ಸ್ವಲ್ಪ ಸುಮಾರಿದ್ರು ಕೂಡ ಮಾಡಿದರೆ ಪುಣ್ಯ ಬರುತ್ತದೆ. ಯಾಕಂದ್ರೆ ಇನ್ವ್ಯಾಲಿಡ್ ಡೇಸ್ ಆಗ್ತದೆ ಬೇರೆ ದಿವಸ ಮಾಡಬಾರದಾಗಿ. ಇನ್ನು ವಾಸ್ತು ಮುಹೂರ್ತಗಳು ಯಥಾ ಪ್ರಕಾರ ಮಾಘ ಫಾಲ್ಗುಣ ಅಷ್ಟೇ, ಮತ್ತೆ ವೈಶಾಖ ಬಿಟ್ಟರೆ ಬೇರೆ ದಿವಸ ಇಲ್ಲ, ಅಷ್ಟೇ ಇರೋದು. ಮತ್ತೆ ಎಷ್ಟೋ ಪಂಚಾಯತ್ ಚಾತುರ್ಮಾಸದಲ್ಲಿ ಹಾಕಿಬಿಡ್ತಾರೆ, November-December ಹಾಕ್ತಾರೆ, ಹಾಕಬಾರದು. ಎಲ್ಲಾ ಮುಹೂರ್ತ ಪಂಚಾಂಗದಲ್ಲಿ ಎಲ್ಲಾ ಜ್ಯೋತಿಷಾಸ್ತ್ರ ಪ್ರಕಾರ ನೋ ಎಕ್ಸೆಪ್ಷನ್, ದಕ್ಷಿಣಾದ ಗೃಹಪೇಶ ಮಾಡಬಾರದು ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಯಾವ ಭಿನ್ನಾಭಿಪ್ರಾಯನೇ ಇಲ್ಲ ಪುರಾಣದಲ್ಲಿ, ಧರ್ಮಶಾಸ್ತ್ರಕಾರರಲ್ಲಿ ಭಿನ್ನಾಭಿಪ್ರಾಯನೇ ಇಲ್ಲ. ಆದ್ದರಿಂದ ಇಡೀ ದಕ್ಷಿಣಾಯನದಲ್ಲಿ ಗೃಹಪ್ರವೇಶ ಮಾಡಬಾರದು. ಆದ್ದರಿಂದ ಮೊದಲು ಮಾಡಿ ಇಲ್ಲ ಆಮೇಲೆ ಮಾಡಿ, ಹೊರತು ಆ ಕಾಲಕ್ಕೆ ಮಾಡಬಾರದು. ಆದರೆ ಪಂಚಾಂಗದಲ್ಲಿ ಹಾಕಿದ್ರು ಇನ್ವ್ಯಾಲಿಡ್, ಅದು ಉಪಯೋಗಿಸಬಾರದು. ಗೊತ್ತಾಯ್ತಾ, ವಿರುದ್ಧ ಆ ರೀತಿ ಅಕಸ್ಮಾತ್ ಮಾಡಿದ್ರೆ, ವಿವಾಹ ಮಾಡಿದ್ರೆ, ಗೃಹ ಪ್ರವೇಶ ಮಾಡಿದ್ರೆ, ಉಪನಯನ ಮಾಡಿದ್ರೆ, ಒಟ್ಟು ವಧುವರರು ಮನೆ ಎಲ್ಲ ಹಾಳಾಗ್ತದೆ ಅಂತ ಹೇಳ್ಬಿಟ್ಟಿದ್ರು, ಫಲಶ್ರುತಿ ಕೂಡ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಭಾರಿ ಹುಷಾರಾಗಿ ಅದನ್ನು ಯೋಚನೆ ಮಾಡಬೇಕು. ಕೆಟ್ಟದೇ ನಮ್ಮ ಮೀರಿ ಮಾತಾಡ್ತಾರೆ, ಸ್ವಲ್ಪ ದಿವಸಕ್ಕೆ ಅದು ಡೈವರ್ಸ್ ಏನೋ ಆಗಿಬಿಟ್ಟಿರುತ್ತಾಗ್ಲೇನೆ, ಅದು ಸತ್ಯ ಹೋಗ್ಬೋದು ಅಥವಾ ವಿಚ್ಛೇದನ ಆಗ್ತದೆ. ಸ್ಪಷ್ಟ ವೇದವ್ಯಾಸ ದೇವರೇ ಮಾತದು, ವರಹದೇವರೇ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಪಂಚಾಂಗವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಅದು ಪಂಚಾಂಗ ಅಂತ ಯಾತಕ್ಕೆ ಕರೀತಾರೆ, ಅದೊಂದು ಸಮಸ್ಯೆ. ಇಷ್ಟ ಅಲ್ಲ ಮಾಡಿ ಪಂಚಾಂಗ ಯಾತಕ್ಕಾಯ್ತು ಅಂತ ಪ್ರಶ್ನೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಐದು ತಿಳ್ಕೊಂಡ್ರೆ ಪಂಚಾಂಗ ಅಂತ ಹೇಳಿ. ಐದು ಸೇರಿ ದಿವಸದ ಅಂಗಗಳು. ತಿಥಿ, ಹಿಂದಿನ ಕಾಲಕ್ಕೆಲ್ಲ ರಾಜ ಮಹಾರಾಜರು ಮಠಗಳಲ್ಲೆಲ್ಲ ಪಂಚಾಂಗ ಶ್ರವಣ ಅಂತ ಒಂದು ಐಟಮ್, ಅದು ಡೈಲಿ ಪಂಚಾಂಗ ಶ್ರವಣ. ಅವ ಅದಕ್ಕೊಬ್ಬ ಆಚಾರ್ಯರು, ಸಪರೇಟ್ ಆಚಾರ್ಯರು, ಪಂಚಾಂಗ ಶ್ರವಣ ಮಾಡಿಸೋದು ಅಷ್ಟೇ ಕೆಲಸ ಅವರಿಗೆ. ಅವರಿಗೊಂದು ಜಮೀನು, ಗೊತ್ತಾಯ್ತಾ, ಹೇಳೋದಕ್ಕೋಸ್ಕರ. ನಾಭಾವಳಿ ಆಚಾರ್ಯರು ಅಂತ ಕೆಲವರು, ನಾಭಾವಳಿ ಹೇಳೋದೇ ಕೆಲಸ, ಅವ್ರಿಗೊಂದು ಜಮೀನು. ಅಂತ ಒಂದು ಕಾಲ ಇತ್ತು ಹಿಂದಿನ ಕಾಲಕ್ಕೆ. ಈ ಬರ್ತಾವ್ರ ಹೊರಟೋಗ್ಬಿಟ್ಟಿದೆ. ತಿಥಿಯಷ್ಟೇ ಶ್ರೀಯಮಾಪ್ನೋತಿ, ಇವತ್ತು ಯಾವ ತಿಥಿ ಅಂತ ಗೊತ್ತಾದ್ರೆ ಸಂಪತ್ತು ಬರ್ತದೆ. ತಿಥಿ ಜ್ಞಾನ ಒಂದರಿಂದನೇ ಸಂಪತ್ತು ಬರ್ತದೆ. ಮತ್ತೆ ವಾರಾದ ಆಯುಷ್ಯ ವರ್ಧನಂ, ಇವತ್ತು ಯಾವ ವಾರ ಅಂತ ತಿಳ್ಕೊಂಡ್ರೆ ಆಯುಷ್ಯ ಜಾಸ್ತಿ ಆಗ್ತದೆ. ತಿಥಿಯಷ್ಟೇ ಶ್ರೀಯಮಾಪ್ನೋತಿ, ವಾರಾದ ಆಯುಷ್ಯ ವರ್ಧನಂ, ಅದು ಕಾಮನ್ ಸೆನ್ಸ್. ಅದು ಯಾವ ವಾರ ಕ್ಷೌರ ಮಾಡಿಸ್ಕೋಬಾರದು ಅಂತ ಹಾಕಿರ್ತಾರೆ, ಮಾಡಿಸ್ಕೊಂಡ್ರೆ ಆಯುಷ್ಯ ಹಾನಿ ಅಂತ ತಿಳ್ಕೊಂಡಿರ್ತಾರೆ. ಸರಿ, ಆಯುಷ್ಯ ವರ್ಧನ ಆಯ್ತಲ್ಲ, ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಆಯುಷ್ಯ ವರ್ಧನ ಅಂತ ಆಯ್ತು. ಆಯುಷ್ಯ ವರ್ಧನ, ವಾರಾದ ಆಯುಷ್ಯ ವರ್ಧನ. ನಕ್ಷತ್ರ ತರತೆಯೇ ಪಾಪಂ, ಯಾರು ನಕ್ಷತ್ರ ಜ್ಞಾನ ಯಾರು ತಿಳ್ಕೊಂಡಿರ್ತಾರಲ್ಲ, ಇವತ್ತು ಯಾವ ನಕ್ಷತ್ರ, ಶೀನ ನಕ್ಷತ್ರ, ಪಾಪ ಪರಿಹಾರ ಆಗ್ತದೆ. ನಕ್ಷತ್ರ ತರದೇ ಪಾಪಂ, ಯೋಗಾತ್ ರೋಗ ನಿವಾರಣ, ಯೋಗ ಜ್ಞಾನ ತಿಳ್ಕೊಂಡ್ರೆ ರೋಗ ಪರಿಹಾರವಾಗ್ತದೆ. ಇದಿಷ್ಟು ಕೂಡ ಅದರ ಕರಣಾತ್ ಕಾರ್ಯಸಿದ್ಧಿಶ್ಚ, ಯಾವ ಕರಣ ಅಂತ ಗೊತ್ತಾದ್ರೆ ಕಾರ್ಯಸಿದ್ಧಿ ಆಗ್ತದೆ. ಅದಕ್ಕೆ ಪಂಚಾಂಗ ಫಲಮುತ್ತಮಂ, ಇದು ಪಂಚಾಂಗ ಜ್ಞಾನದ ಇಷ್ಟು ಫಲ ಇದೆ. ಇವತ್ತು ನಕ್ಷತ್ರಗಳು 27, ಆಮೇಲೆ ಯೋಗಗಳು 27, ಕರಣಗಳು 11, ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ವಾರಗಳು 7 ಅದು ಗೊತ್ತಾದಲ್ಲಿ ಹೇಳಬೇಕಾಗಿಲ್ವಲ್ಲ, ವಾರಗಳು 7 ಅವೆಲ್ಲ ತಿಳ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿಕೊಂಡ್ರೆ ಅದರಿಂದ ಒಳ್ಳೆ ಸಿದ್ಧಿ ಬರುತ್ತೆ. ಯಾವುದೇ ಒಂದು ಕಾಲ, ಇವತ್ತು ಎಲೆಕ್ಷನ್ ಟೈಮು, ಕರೆಕ್ಟ್ ಡೇಟ್ ಎಲ್ಲ ತಿಳ್ಕೊಂಡಿರ್ತಾರೆ. ಅದಕ್ಕೆ ಒಂದು ದಿವಸ ಹೆಚ್ಚು ಕಡಿಮೆ ಆದ್ರೆ ಇನ್ವ್ಯಾಲಿಡ್ ಆಗಿ ಹೋಗ್ತದೆ. ಆಮೇಲೆ ಒಂದು ದಿವಸ ಹೆಚ್ಚು ಕಡಿಮೆ ಆದ್ರೂ ಕೂಡ ಏನ್ ಮಾಡಿದ್ರೆ ಅವ್ರಿಗೂ ಪವರ್ಸ್ ಇಲ್ಲ, ಮಾಡಿದವ್ರು ಕೂಡ ವೇವ್ ಮಾಡಾಗಿಲ್ಲ. ಅದೇ ರೀತಿ ದೇವರು ಏನ್ ಮಾಡಿದ್ದಾನೆ, ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ, ದೇವರ ವ್ಯವಸ್ಥೆ ಮಾಡಿರೋದ್ರಿಂದ ಸರಿಯಾಗಿ ತಿಳ್ಕೊಂಡು ನಮ್ಮ ಆಯುಷ್ಯ ಭಾರಿ ಕಡಿಮೆ, ಸಾಧನೆ ಭಾರಿ ಹೆಚ್ಚು ಮಾಡಬೇಕಾಗಿದ್ದೇನೆ. ಹೋಗೋ ಗುರಿ ನೋಡಿದ್ರೆ 1,000 ಕಿಲೋಮೀಟರ್, 2,000, 10,000 ಕಿಲೋಮೀಟರ್ ಅಲ್ಲ. ನೋಬಡಿ ನೋಸ್ ವೈಕುಂಠ ಎಷ್ಟು ದೂರ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬೇಕಾಗಿದೆ, ಹೋಗಿ ಬಂದವರು ಯಾರು ಸಿಗೋದಿಲ್ಲ, ನೆನಪಿರಲಿ. ಹೋಗಿ ಬಂದವರು ಯಾರು ಸಿಗೋದಿಲ್ಲ, ನರಕಕ್ಕೆ ಹೋಗಿ ಬಂದವರು ಸಿಕ್ಕರು ಸಿಗಬಹುದು, ಆಸ್ಪತ್ರೆಗೆ ಹೋಗಿ ಬಂದ್ರೆ ಸಿಗ್ತಾರಲ್ಲ ಆ ಟೈಪ್ ಸಿಗ್ತಾರೆ. ಆಸ್ಪತ್ರೆಗೆ ಹಾಗಿರುತ್ತೆ ಅಂತ ಕೇಳಿದ್ರೆ ಗೊತ್ತಾಗ್ತದೆ, ಇನ್ನೊಮ್ಮೆ ಸೇರಬಾರದು ಅನಿಸ್ತದೆ. ಆಚಾರ್ಯ ವರ್ಣನೆ ಮಾಡ್ತಾರೆ, ನೀವು ಎರಡು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಒಂದು ಒಳ್ಳೆ ಗತಿ ಬಗ್ಗೆ ಯೋಚನೆ ಮಾಡಿ ಹೋಗ್ಬೇಕು ಅನಿಸ್ತದೆ, ಕೆಟ್ಟ ಗತಿ ಯೋಚನೆ ಮಾಡಿ ಹೋಗಬಾರದು ಅನಿಸ್ತದೆ. ವಿಷಮಶ್ಚ ಅಂತಕ ಪಥಃ ಯಮ ದುಸ್ಸಾಹ ದುಸ್ಸಹೋ ನರಕೋ ವನ್ನಿ ದುಸ್ಸಾಹ ಯಮಕಂಕರಾಹ, ನರಕದ ನೋವು ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಲಿಕ್ ಬರೋದಿಲ್ಲ. ಯಮಕಿಂಕರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಪೊಲೀಸರು ಕಂಡ್ರೆ ಹೆದರ್ತಾರೆ, ಯಮಕಿಂಕರ್ ಹೇಗಿರ್ಬೇಕು ಲೆಕ್ಕ ಇಟ್ಕೊಳ್ಳಿ. ಮತ್ತು ವಿಷಮಶ್ಚ ಅಂತಕ ಪಥಃ, ಯಮಲೋಕ ಬಿಟ್ಟುಬಿಡಿ, ಹೋಗೋ ದಾರಿ ಇದೆಯಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲ, ಭಯಾನಕವಾದ ದಾರಿ ಅದು. ಅದು ಹೇಳ್ತಾ ಏವಂ ಸಂಚಿತ್ಯ ಮನಸ ಪಾತಕಾತ್ ವಿನಿವರ್ತಯೆ, ಅರ್ಥ ಮಾಡಿಕೊಂಡು ಪಾಪ ಮಾಡೋ ರಿಸ್ಕ್ ನ ತಗೊಳ್ಬಾರ್ದು, ಕೆಟ್ಟ ಫಲ ಕಾದಿದೆ. ಅದೇ ರೀತಿ ಪುಣ್ಯ ಮಾಡೋ ಅವಕಾಶ ಕಳ್ಕೋಬಾರದು, ಒಳ್ಳೆ ಪುಣ್ಯದ ಕಾಲ ನಮಗಿದೆ. ಸ್ವರ್ಗ ಏನು, ವೈಕುಂಠ ಏನು, ಎಷ್ಟು ವರ್ಣನೆ ಮಾಡ್ತಾರೆ. ಅಲ್ಲಿಗೆ ಹೋದ್ರೆ ವೈಕುಂಠ ವರ್ಣನೆ ಕೇಳಬೇಕು ಭಾಗವತ ಪುರಾಣದಲ್ಲಿ, ಸುಮಧ್ವ ವಿಜಯದೊಳಗೆ ಆಚಾರ್ಯರ ಗ್ರಂಥಗಳಲ್ಲಿ ಕೇಳಬೇಕು. ಅಲ್ಲಿಗೆ ಹೋಗ್ಬಿಟ್ರೆ ನೋವಿನ ಹೆಸರೇ ಇಲ್ಲ, ಯಾವಾಗಲೂ ಆನಂದ ಆನಂದ ಮತ್ತೆ ಪರಮಾನಂದ, ಆ ನಂದನ ಕಂದವಲಿಯ ಏನಂದದ್ದೇ ವೇದ ವೃಂದ ಅಂತ ಹೇಳ್ತಾರಲ್ಲ, ಅಂತ ಅಪೂರ್ವವಾದ ಜಾಗ. ಮನಸ್ಸಿಗೆ ಖುಷಿ, ಮನಸ್ಸಿಗೆ ಖುಷಿ. ಇನ್ನೊಬ್ಬರಿಗೆ ನೋಯಿಸಿಲ್ಲ, ನಾವು ಆನಂದವಾಗಿರ್ಬೋದು, ಹರ್ಟ್ ಮಾಡಿರ್ತೇವೆ, ನಮ್ಮನ್ನು ಕರಿತಾ ಇರ್ತದೆ, ಇನ್ನೊಬ್ಬರು ಹರ್ಟ್ ಮಾಡಿದಾಗ ನೋಯಿಸ್ತಾ ಇರ್ತದೆ, ಯಾರಿಗೂ ಮಾಡಿಲ್ಲ, ಆನಂದವಾಗಿರ್ತಾರೆ. ಕಡತನ ಮಾಡಿರ್ತಾರೆ, ಮನಸ್ಸಿಗೆ ನೋವಾಗ್ತದೆ, ಯಾವಾಗ ಹಿಡ್ಕೋತಾರೋ ಟೆನ್ಷನ್ ಇರ್ತದೆ, ಆದರೆ ಮಾಡಿಲ್ಲ, ನಿಶ್ಚಿಂತೆಯಾಗಿರ್ಬೋದು. ಅದು ಒಳ್ಳೆ ಕೆಲಸ ಯಾವಾಗಲೂ ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೀವೋ ಬಿಡ್ತೇವೋ, ಇಲ್ಲಂತೂ ಆರಾಮಾಗಿರ್ತದೆ, ಬಿಪಿ ಇಲ್ಲದೆ ಸುಖವಾಗಿರ್ಬೋದು, ಇಲ್ಲಿ ಆರಾಮಾಗಿರ್ಬೋದು, ಮತ್ತೆ ಅಲ್ಲಿ ಅಂತೂ ಆರಾಮಾಗಿರೋದು ಗ್ಯಾರಂಟಿ. ಇದೆಲ್ಲ ಬೇಸಿಕ್ ವ್ಯಾಲ್ಯೂಸ್, ಇದು ಹ್ಯೂಮನ್ ವ್ಯಾಲ್ಯೂಸ್ ಅನ್ನು ಮೂಲತಃ ತಿಳ್ಕೊಂಡ್ಬಿಟ್ರೆ ಮನುಷ್ಯ ದುಃಖ ಪಡೋ ಚಾನ್ಸಸ್ಸೇ ಬರೋದಿಲ್ಲ. ಶಾಸ್ತ್ರ ದೂರವಾದಾಗ ಇದೆಲ್ಲ ಅನಾಹುತ ಶುರುವಾಗ್ತವೆ. ಯುಗಾದಿ ಎಂದು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ದೇವರನ್ನು ನಂಬಬೇಕು, ಹರಿವಾಯುಗಳನ್ನು ನಂಬಬೇಕು. ಅವಾಗ ಯಾವ ಆಘಾತ ನಮಗಾಗೋದಿಲ್ಲ, ಎಲ್ಲ ರೀತಿಯಾದ ಸುಖವನ್ನು ಹೊಂದಿರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ತಾನು ಕಾಲನಿಯಾಮಕ ಅಂತ ತೋರಿಸ್ತಾನೆ. ರುದ್ರದೇವರಿಗೆ ಮಾತು ಕೊಟ್ಟಿದ್ದಂತೆ ಕೃಷ್ಣ, 12 ವರ್ಷ ನಿಮ್ಮ ಸೇವೆ ನಿಮಗೆ ತಪಸ್ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಅಲ್ಲಿ ಹೊರಟ, ಕೈಲಾಸ ಪರ್ವತಕ್ಕೆ ಹೊರಟ, ತಪಸ್ ಶುರು ಮಾಡಿದ 12 ವರ್ಷ ದೇವರಿಗೆ. ನಮಗೆ 12 ಲಾಂಗ್ ಟೈಮ್ ಅಂತ ಬಿಟ್ಬಿಡ್ತಾನೆ ಮನುಷ್ಯ, ಜಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, 12 ವರ್ಷ ಇರೋದಿಲ್ಲ ಕೃಷ್ಣ. ಒಂದ್ ದಿವಸ ಮಾತ್ರ ಇರ್ತಾನೆ ಅಷ್ಟೇ, ಒಂದೇ ದಿವಸ ಇರೋದಲ್ಲಿ. 12 ವರ್ಷ ಮಾಡ್ಬೇಕಲ್ಲ, ಕನ್ವರ್ಟ್ ಮಾಡ್ತಾನೆ ಕೃಷ್ಣ. ಅದು ಕನ್ವರ್ಟ್ ಮಾಡ್ತಾನೆ, ಎಂಥ ಮ್ಯಾಜಿಕ್ ಅದು. ಹೇಗೆ ಮಾಡಿದಾಗ ಗೊತ್ತಾದನ, ಗುರುನ ಕರೀತಾನೆ. ಗುರುಗ್ರಹ ಇವತ್ತು ಗುರುವಾರನೇ ಶುರುವಾಗಿದೆಯಲ್ಲ, ಗುರುಗ್ರಹ ಕರೆದು ಬಿಟ್ಟು ನೋಡು ಗುರು. ಗುರು ಒಂದು ವರ್ಷದಲ್ಲಿ ಒಂದು ರಾಶಿಯಲ್ಲಿ ಇರ್ತಾನೆ, ಇನ್ನೊಂದು ರಾಶಿ ನೆಕ್ಸ್ಟ್ ಇಯರ್ ಹೊರಟು ಇನ್ನೊಂದು ರಾಶಿ ಆಗಿಬಿಡ್ತಾನೆ. ಚಂದ್ರ ಸೂರ್ಯ ಹಾಗಲ್ಲ, ಒಂದು ತಿಂಗಳಿಗೆ ಒಂದು ರಾಶಿ ಚೇಂಜ್ ಮಾಡ್ತಾನೆ ಗುರು, ವರ್ಷಕ್ಕೊಂದು ರಾಶಿ ಚೇಂಜ್ ಮಾಡ್ತಾನೆ. ಕೃಷ್ಣ ಏನ್ ಮಾಡಿದಾನಂತೆ, ಗುರು ಒಂದ್ ದಿವಸದಲ್ಲಿ 12 ರಾಶಿ ಸುತ್ತಿ ಬಿಡು ಅಂತ ಹೇಳಿದ್ರು. ಒಂದೇ ದಿವಸದೊಳಗೆ ಗೊತ್ತಾಯ್ತಾ, ಒಂದು ದಿವಸ 12 ವರ್ಷ ಕೃಷ್ಣ ಕನ್ವರ್ಟ್ ಮಾಡಿ ತೋರಿಸ್ತಾನೆ. ಎಂಥ ಮ್ಯಾಜಿಕ್ ಇದು, ಇದಿಟ್ಕೊಂಡಾಗ ಕಾಲ ನಿಯಾಮಕ ಅಂತ ದೇವ್ರ ಮಹಿಮೆ ಗೊತ್ತಾಗ್ತದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಎರಡು ತಿಳ್ಕೋಬೇಕು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮತ್ತು ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ. ವಾಯುರ್ಭೀಮೋ ಭೀಮರಾಧೋ ಮಹೌಜಾ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇಷ್ಟು ತಿಳ್ಕೊಂಡು ದೇವತೆಗಳಲ್ಲಿ ಭಕ್ತಿ, ಯಾವ ದೇವತೆಗಳನ್ನ ಬಿಡಾಗಿಲ್ಲ, ತಾರತಮ್ಯಕರು ಎಲ್ಲಾ ದೇವತೆಗಳಲ್ಲೂ ಭಕ್ತಿ ಮಾಡಬೇಕು, ಎಲ್ಲಾ ಗುರುಗಳಲ್ಲೂ ತಾರತಮ್ಯ ಭಕ್ತಿ ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೇ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಹಾಗ ಇಹದಲ್ಲೂ ಸುಖ, ಪರದಲ್ಲೂ ಸುಖ, ಮನೆಯವರಿಗೂ ಸುಖ, ಸುತ್ತಮುತ್ತಲೂ ಸುಖ, ನಮಗೆ ದುಃಖ ಆದ್ರಿಂದ ಅರ್ಥ ಆಗಬಾರದು, ಅಂತ ರೀತಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಅಂತ ಒಂದು ಒಳ್ಳೆ ಗುರಿ ಸಾಧಿಸಲಿಕ್ಕೆ ಸಂಕಲ್ಪ ಮಾಡಬೇಕು. ನಿನ್ನೆ ಪೇಪರ್ ಬಂದಿದೆ ನೋಡಿರ್ಬೇಕು, ಯಾರು ಒಂದು ಗುರಿ ಇಟ್ಟುಕೊಂಡು ಬದುಕ್ತಾರೋ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಅವ್ರ ಆಯುಷ್ಯ ಕಡಿಮೆ ಆಗೋದಿಲ್ಲ. ನಿನ್ನೆ ಪೇಪರ್ ನೋಡಿರ್ಬೇಕಲ್ವ, ಗುರಿ ಇಟ್ಕೊಂಡು ಬದುಕಬೇಕು. ಅವರು ಗುರಿ ಇಟ್ಕೊಂಡು ಬದುಕಿದ್ರೆ ಅವ್ರಿಗೆ ಪ್ಯಾರಾಲಿಸಿಸ್ ಬರೋದಿಲ್ಲ, ಯಾಕೆ ಒಂದು ಗುರಿ ಇದೆ ಅವರಿಗೆ. ಅದಕ್ಕೆ ಒಂದು ದೃಷ್ಟಾಂತ ಅಂದ್ರೆ, ವಾದಿರಾಜ ತಗೊಂಡೊಂದು ಗುರಿ ಇತ್ತು. ಏನ್ ಗುರಿ ಇತ್ತು? ಕರೆದ್ರು ಯಾವುದು, ಇಂದ್ರದೇವರ ದೂತರು ಬಂದು ಕರೆದ್ರು, ನೀವು ಬರಬೇಕು ಇವತ್ತು ಅಂತ ಕರೆದ್ರು. ನಾ ಬರೋದಿಲ್ಲ ಅಂತ ಹೇಳಿದ್ರು. ಯಾತಕ್ಕೆ? ತ್ರಿವಿಕ್ರಮ ರಥೋತ್ಸವ ಹುಣ್ಣಿಮೆ ಏನೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಗುರಿ ಇದೆ ಅವರಿಗೆ. ಕಾಯ್ಕೊಂಡು ಕೂತಿದ್ರು ಅವರು, ಆದರೂ ಮುಗಿಸಿ ಅವ್ರದ ಸ್ನಾನ ಮುಗಿಸಿ ತೃತೀಯ ದಿವಸ ಹೊರಟರು. ಯಾಕೆ? ಗುರಿ ಇದೆ ಅವರಿಗೆ. ಅವ್ರಿಗೆ ಬಿಡಿ, ಭಾರಿ ದೊಡ್ಡವರು, ಎಕ್ಸಾಂಪಲ್ ಹೇಳ್ತಿರೋದು ಅಷ್ಟೇನೆ, ಅದು ಕಂಟ್ರೋಲ್ ಮಾಡೋ ಶಕ್ತಿ ಇರೋ ಮಹಾನುಭಾವರವರು. ಅದೇ ರೀತಿಯಲ್ಲಿ ತುಂಬಾ ಜ್ಞಾನಿಗಳು ಎಷ್ಟೋ ನಾವು ನೋಡ್, ನಮಗೆ ಕೆಲವು ಗುರಿ ಇರ್ತಾವೆ, ಕೆಲವರು ಇರ್ತಾರೆ, ಸಾಯ್ಬೇಕು ಇನ್ನೂ ಸಾಯ್ತಿರೋದಿಲ್ಲ, ಮೈಸೂರು ಬಾಗ್ ತಿರ್ಬೇಕಂತ ಕೂತಿರ್ತಾನ ಅವ್ನು ಪಾಪ, ಅವ್ರು ಹಾಕೋರಿಗೂ ಸಾಯೋದಿಲ್ಲ, ಅವ್ನು ಬಿಡೋದಿಲ್ಲ, ಹಾಗೆಯೇ ಕೂತಿರ್ತಾರೆ. ಹಾಕಿದ ತಕ್ಷಣ ಒಳಗೋ ಸತ್ತ ಬಿಡ್ತಾರೆ. ಆಗಲೇ ಆಕ್ಚುಲಿ ನೋಡಿದಿರಂತೆ ಕೇಸ್ತಾರ, ಅರ್ಜೆಂಟ್ ಯಾರು ತಂದು ಕೊಡ್ತಾರೆ, ಎಲ್ಲ ಹೋಟ್ಲಲ್ಲಿ ತಂದು ಕೊಡ್ತಾರೆ, ಅದ್ರ ತಿಂದು ಸಾಯ್ತಾನೆ. ಮತ್ತೆ ಅದ್ರ ಗುರಿ ಇದೆ ನೋಡಿದ್ರೆ ಸಾಯೋದಿಲ್ಲ, ಮತ್ತೆ ಯಾರೋ ಬರಬೇಕು ಅಂತ ಕಾಯ್ತಿರ್ತಾರೆ, ಅಲ್ಲಿ ಅವರಿಗೆ ಸಾಯೋದಿಲ್ಲ, ಅವ್ನು ಬಂದ್ಮೇಲೆ ಸಾಯ್ತಾರೆ. ಇವೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್ ಇದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ ನಮಗೆ ಅತ್ಯಂತ ಗುರಿ ಬೇಡ. ಪ್ರಾಣಾಯಾಮೋ ವಾಸುದೇವೋ ದೇವತಾ ಮಂಡಲ ಅಖಂಡ ಮಂಡಲ, ದೇವರನ್ನ ಒಲಿಸೋಣ, ಭಗವಂತನ ಮೆಚ್ಚಿಸೋಣ ಅಂತ ಗುರಿ ಇದ್ರೆ ನಮಗೆ ಯಾವ ಕೇಡೋ ಆಗೋದೇ ಇಲ್ಲ. ದಹಿ ಕಲ್ಯಾಣ ಕೃತ್ ಕಸ್ತಿ ದುರ್ಗತಿಂ ತಾತ ಗಚ್ಚತಿ, ಎಂದು ಕೆಳಕೆ ಆಗೋದಿಲ್ಲ. ಒಳ್ಳೆ ಗುರಿ ನಮಗಿರಬೇಕು. ಮತ್ತು ಜೀವನದಲ್ಲಿ ಒಂದು ಸಂಕಲ್ಪ ಮಾಡಬೇಕು, ನಮ್ಮ ದೇವರು ಏನ್ ಕೊಟ್ಟಿದ್ದಾನೆ ಫುಲ್ ಯುಟಿಲೈಸ್ ಮಾಡ್ಕೋಬೇಕು, ಫುಲ್ ಯುಟಿಲೈಸ್ ಮಾಡ್ಕೋಬೇಕು. ನಾವು ಟಿವಿ ನೋಡ್ತಾ ಇರ್ತೇವೆ, ಕಲರ್ ಟಿವಿ ಅದು ಬ್ಲಾಕ್ ಅಂಡ್ ವೈಟ್ ಬರ್ತದೆ, ಸಿಟ್ಟು ಬಂದ್ಬಿಡ್ತದೆ, ನಮಗೆ ಕಲರ್ ಬರೋವರೆಗೂ ಬಿಡೋದಿಲ್ಲ, ಅಡ್ಜಸ್ಟ್ ಮಾಡಿ 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 ಮಾಡ್ತಿರ್ತೇವೆ. ಅವನ ಕರಿತೇವೆ, ನೋಡಿ ಕಲರ್ ಬರೋದಿಲ್ಲ ಅಂತ ಹೇಳ್ತೇವೆ, ನಾನು ನೋಡ್ತೇವೆ ಬಿಡ್ತೇವೆ ಕಲರ್ ಬರ್ಬೇಕು ಅದ್ರೊಳಗೆ. ಯಾಕೆ? ನಾವು ದುಡ್ಡು ಕೊಟ್ಟ ಮೇಲೆ ಸಾರ್ಥಕ ಆಗ್ಬೇಕು ಅದಕ್ಕೆ ಕಲರ್. ಅದೇನು ಪ್ರಾಣ ಹೋಗುತ್ತದೇನಲ್ಲ, ಕಲರ್ ಬರೋರಿಗೂ ಬಿಡೋದಿಲ್ಲ, ಮತ್ತೆ ಸ್ವಲ್ಪ ಸ್ವಲ್ಪ ಇದು ಬರ್ತಿರ್ತಾವೆ, ಗೆರೆಗಳು ಬರ್ತಾರೆ ಮತ್ತೆ ಮತ್ತೆ ಕರೆದು ಕಂಪ್ಲೇಂಟ್ ಕೊಟ್ಟು ಬೈದವನ್ನ ಸರಿ ಮಾಡಿಸ್ಕೋತೇವೆ. ಲೈಫ್ ತುಂಬಾ ನಮಗೆ ಗೆರೆಗಳು, ಚೇಂಜ್ ಮಾಡ್ಕೊಳ್ಳೋದಿಲ್ಲ ನಾವು. ಟಿವಿ ಗೆರೆ ನಮಗೆ ಗೆರೆಗಳು ಇರ್ತವೆ, ಯೋಚನೆ ಕೂಡ ಮಾಡೋದಿಲ್ಲ ನಾವು, ಯುಟಿಲೈಸ್ ಮಾಡ್ಕೋಬೇಕಲ್ಲ. ಅಲ್ಲ ಯಾ, ನೀವ್ ಏನ್ ಇವತ್ತು ನೋಡ್ತೀರ ಟಿವಿನ ನೋಡೋದಿಲ್ಲರಿ, ಸರಿ ಇರ್ಬೇಕದು. ಡಿಮ್ಯಾಂಡ್ ಮಾಡ್ತೇವೆ ಅದು, ನಾವು 10-20 ಸಾವಿರ ಕೊಟ್ಟು ಡಿಮ್ಯಾಂಡ್ ಮಾಡ್ತೇವಲ್ಲ ಪರಮಾತ್ಮನ, ದೇಹ ಕೊಟ್ಟು ಎಷ್ಟು ಡಿಮ್ಯಾಂಡ್ ಮಾಡುವುದು ದೇವರು ನಮ್ಮನ್ನ, ದೇಹ ಕೊಟ್ಟಿದ್ದೇನೆ ಹೀಗಿರ್ಬೇಕು ನೀನು ಅಂತ ಹೇಳಿ ಕೇಳಲೇಬೇಕು. ನಾವೀಗ ನಮ್ಮ ಹುಡುಗರು 6 ಗಂಟೆ ಮನೆ ಬಿಟ್ಟು 11 ಗಂಟೆ ಮನೆ ಬರ್ತಾರೆ, ಊಟ ತಿಂಡಿ ಎಲ್ಲ ಅಲ್ಲೇ, ಏನು ಮನೇಲಿ ಮಾಡೋದೇ ಇಲ್ಲ ಅವರು. ಯಾತಕ್ಕೆ? ದುಡ್ಡು ಕೊಡ್ತಾರೆ, ಆ ದುಡ್ಡಿ ನ್ಯಾಯ ಸಲ್ಲಿಸ್ತಿರಲ್ಲ. ಇವತ್ತು ಅವ್ರು ಅಷ್ಟು ಕೊಡ್ತಾರೆ ಅಂತ 12 ತಾಸು 18 ತಾಸು ಡಿವೋಟ್ ಮಾಡ್ತಿರಲ್ಲ. ಜನ್ಮ ಕೊಟ್ಟ ದೇವರು, ಕೈಕಾಲು ಕೊಟ್ಟ ದೇವರು, ಸಕಲ ಇಂದಿರೆ ಕೊಟ್ಟ ದೇವರು, ಪ್ರತಿಯೊಂದು ಕ್ಷಣ ನಮ್ಮ ಉದ್ಧಾರ ಮಾಡೋ ದೇವರು. ಅದಕ್ಕೋಸ್ಕರ ಏನ್ ಮಾಡಿದ್ದೇವೆ ನಾವೀಗ, ಅದನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಕೆಲಸ ಮ್ಯಾನೇಜ್ ಮಾಡ್ಬೇಕು ನಾವು. ಅದಾಗೋದಿಲ್ಲ, ಇದಾಗೋದಿಲ್ಲ ಅಲ್ಲ, ಎಲ್ಲದನ್ನ ಹೊಂದ್ಕೋಬೇಕು ನಾವೀಗ. ಇವತ್ತು ಮಕ್ಕಳಿಗೋಸ್ಕರ ಎಷ್ಟು ಹೊಂದ್ಕೋತೇವೆ ನೋಡಿ ನಾವೀಗ, ಮಕ್ಕಳು ಮಗು ಅಳ್ತಾ ಇದೆ, ಹೇಗೆ ಹೊಂದ್ಕೋತೇವೆ ನಾವೀಗ? ಇಲ್ಲಿ ಮಗು ಇದ್ದಾನೆ, ಅಲ್ಲಿ ಭಗವಂತ ಇದ್ದಾನೆ, ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಇವತ್ತು ಒಂದೇ ಕೆಲಸ ಮಾಡೋದು ಭಗವಂತ ನಮ್ಮನ್ನು ಕಳಿಸಿಲ್ಲ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಕಲಿಬೇಕು. ನಾವಿದ್ದೇವೆ, ಮನೆ ಇದೆ, ಸಮಾಜ ಇದೆ, ಗುರುಗಳಿದ್ದಾರೆ, ದೇವರಿದ್ದಾರೆ, ನಾವೊಬ್ಬರೇ ಭಗವಂತನಲ್ಲಿ ಬದುಕಿಲ್ಲ, ಎಲ್ಲರಿಗೂ ನ್ಯಾಯ ಸಲ್ಲಿಸ್ಬೇಕು ನಾವು. ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಯು ಆರ್ ಆನ್ಸರಬಲ್. ಮನುಷ್ಯ ಇವತ್ತು ಎಲ್ಲರ ದೃಷ್ಟಿಯಿಂದ ನ್ಯಾಯ ಸಲ್ಲಿಸಲೇಬೇಕಾಗಿದೆ. ಅದಕ್ಕೆ ನಮ್ಮ ಪಾಡಿ ನಾವು ಬದುಕೋಗ್ತೇವೆ ಅಂತ ಹೇಳಿದ್ರೆ ಜೀವನ ಅಲ್ಲ. ಇವತ್ತು ಆಫೀಸ್ ಎಲೆಕ್ಷನ್ ಟೈಮ್, ಈಗ ಕೆಲಸ ಮುಗಿಸಿ 5 ಗಂಟೆಗೆ ಹೋಗಾಗಿಲ್ಲ, ಯಾರು ಕೂಡ ಓವರ್ ವರ್ಕ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಆ ಟೈಮ್ ತಕ್ಕಂತ ಕೆಲಸ ಮಾಡಬೇಕು ನೀವೀಗ. ಅದೇ ರೀತಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಏಕಾಶ ಉಪವಾಸ ಮಾಡಲೇಬೇಕು, ಮಾಡಬೇಕು ನೀವು. ವಿಠಲಯತಿ ವ್ರತ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ದೇವರ ಆಜ್ಞೆ ಅದು, ಮೀರೋ ಶಕ್ತಿ ನಮಗಿಲ್ಲ, ಮೀರಿದ್ರೆ ಪನಿಷ್ಮೆಂಟ್ ತಪ್ಪಿದ್ದಲ್ಲ. ಆ ಒಂದು ಗುರಿ ಇಟ್ಟು ಬದುಕಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಫಲ ಕಾಣಲಿಕ್ಕೆ ಸಾಧ್ಯ ಇದೆ. ಆಗ ಫಲವಿದು ಬಾಳದುದಕ್ಕೆ ಸಿರಿ ನಿರಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ ಅಂತ ಬದುಕಲಿಕ್ಕೆ ಸಾಧ್ಯ. ಆದ್ದರಿಂದ ಈ ವಿಜಯನಾಮ ಸಂವತ್ಸರ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ವಿಶಿಷ್ಟವಾದ ಜಯವನ್ನು ಕೊಡಲಿ, ಲೌಕಿಕವನ್ನು ಮೆಟ್ಟಿ ಆಧ್ಯಾತ್ಮಿಕ ತಿಳ್ಕೊಳ್ತಕ್ಕಂಥ ಯೋಗ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ತಮ್ಮೆಲ್ಲರಿಗೂ ದೇವರ ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ನಮ್ಮ ವ್ಯಾಸಮಂತ ಸಂಶೋಧನಾ ಪ್ರತಿಷ್ಠಾನದ ಕಾರ್ಯಕ್ರಮಕ್ಕೆ ಇಂದಿನಂತೆ ಶ್ರೀ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಗುರುರಾಜರಾವ್ ದಂಪತಿಗಳು, ಸತ್ಯನಾರಾಯಣರಾವ್ ದಂಪತಿಗಳು, ಮೊಳ್ಳೂರು ಶ್ರೀಧರ್ ದಂಪತಿಗಳು ಮತ್ತು ಕೆಲವು ಅಂತರಂಗ ಭಕ್ತರು ಎಲ್ಲ ಇದರಲ್ಲಿ ಸೇರಿದ್ದಾರೆ. ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಅಕ್ಷಯ ತೃತೀಯ ದಿವಸ, ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಅವತ್ತು ಎರಡು ಒಟ್ಟಿಗೆ ಸೇರಿದರೆ ಪರಶುರಾಮ ದೇವರ ಬಗ್ಗೆ ಸಾಮಾನ್ಯವಾಗಿ ಹೆಚ್ಚಳ ಪ್ರಸಂಗ ಬಂದಿರೋದಿಲ್ಲ. ಆದ್ದರಿಂದ ಅವತ್ತು ಪರಶುರಾಮ ರೂಪದ ವಿವರ, ಅಕ್ಷಯ ತೃತೀಯದ ಮಹತ್ವ ಏನು ಒಂದು ವಿಚಾರವನ್ನು ಇಲ್ಲಿ ಪ್ರವಚನದಲ್ಲಿ ತಿಳಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಊಚ ಮಹಂತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ನಮಃ.